రామస్య సుఖదం చ సురద్రుమం పీనవృత్త మహాబాహుం సర్వశత్రు నివారణం నమామి దూతం రామస్య సుఖదం చ సురద్రుమం పీనవృత్త మహాబాహుం సర్వశత్రు నివారణం నానారత్న సమాయుక్త కుండలాది విరాజితం సర్వదాభీష్టదాతారం సతాం వై దృఢమాహవే నానారత్న సమాయుక్త కుండలాది విరాజితం సర్వదాభీష్టదాతారం సతాం వై దృఢమాహవే వాసినం చక్రతీర్థస్య దక్షిణస్థగిరౌ సదా తుంగాంభోతి తరంగస్య వాతేన పరిశోభితే వాసినం చక్రతీర్థస్య దక్షిణస్థగిరౌ సదా తుంగాంభోతి తరంగస్య వాతేన పరిశోభితే నానాదేశాగతైః సద్భిః సేవ్యమానం నృపోత్తమైః ధూపదీపాది నైవేద్యైః పంచఖాద్యైశ్చ శక్తితః నానాదేశాగతైః సద్భిః సేవ్యమానం నృపోత్తమైః ధూపదీపాది నైవేద్యైః పంచఖాద్యైశ్చ శక్తితః వ్రజామి హనుమత్పాదం హంసకాంతి సమప్రభం వ్యాసతీర్థయతీంద్రేణ పూజితం చ విధానతః వ్రజామి హనుమత్పాదం హంసకాంతి సమప్రభం వ్యాసతీర్థమునీంద్రేణ పూజితం చ విధానతః త్రివారం యః పఠేన్నిత్యం స్తోత్రం భక్త్యా ద్విజోత్తమః వాంఛితం లభతే భీక్ష్ణం షణ్మాసాభ్యంతరే ఖలు త్రివారం యః పఠేన్నిత్యం స్తోత్రం భక్త్యా ద్విజోత్తమః వాంఛితం లభతే భీక్ష్ణం షణ్మాసాభ్యంతరే ఖలు పుత్రార్థీ లభతే పుత్రం యశోర్థీ లభతే యశః విద్యార్థీ లభతే విద్యాం ధనార్థీ లభతే ధనం పుత్రార్థీ లభతే పుత్రం యశోర్థీ లభతే యశః విద్యార్థీ లభతే విద్యాం ధనార్థీ లభతే ధనం సర్వథా మాస్తు సందేహో హరిస్సాక్షీ జగత్పతిః యః కరోత్యత్ర సందేహం స యాతి నరకం ధ్రువం సర్వథా మాస్తు సందేహో హరిస్సాక్షీ జగత్పతిః యః కరోత్యత్ర సందేహం స యాతి నరకం ధ్రువం శ్రీ వ్యాసరాజతీర్థ విరచితం శ్రీ యంత్రోద్ధారక హనుమత్ స్తోత్రం. వ్యాసరాజరు ప్రతిష్ఠ మాడిరతక్కంతహ 732 ప్రాణదేవర సంఖ్యెಯಲ್ಲಿ ಅಗ್ರಸ್ಥಾನ ಯಂತ್ರೋದ್ಧಾರಕ ಹನುಮಂತ ದೇವರಿಗೆ. ಹಂಪೆಯ ಚಕ್ರತೀರ್ಥದ ದಕ್ಷಿಣಸ್ಥಗಿರೋ ಸದಾ, ದಕ್ಷಿಣದಲ್ಲಿರ್ತಕ್ಕಂಥ ಬೆಟ್ಟದಲ್ಲಿ ಇರತಕ್ಕಂತಹ ಒಂದು ವಿಗ್ರಹ ಇದು. ರಾತ್ರಾದ್ರಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಪ್ರಾಣದೇವರು, ಅದರ ಸ್ತೋತ್ರ. ಈ ಸ್ತೋತ್ರಕ್ಕೆ ಒಳ್ಳೆ ಮಹತ್ವ ಇದೆ. ಇರೋದು ಒಳ್ಳೆ 8ನೇ ಶ್ಲೋಕ. ಅವರೇ ಹೇಳ್ತಾರೆ, 3 ಸರ್ತಿ ಯಾರು ಇದನ್ನು ಹೇಳ್ತಾರೋ ಅವರಿಗೆ 6 ತಿಂಗಳೊಳಗೆ ಫಲ ಆಗುತ್ತೆ. ವಾಂಚಿತಂ ಭವತಿ ಇಷ್ಟಂ ಷಣ್ಮಾಸಾಭ್ಯಂತರೇ ಕರು. ಆರು ತಿಂಗಳಲ್ಲಿ ಫಲ ಆಗತ್ತೆ. ಏನು ಫಲ ಅಂದರೆ, ಪುತ್ರಾರ್ಥಿ ಲಭತೆ ಪುತ್ರಂ, ಯಶೋರ್ಥಿ ಲಭತೆ ಯಶಃ, ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಏನು ಬೇಕೋ ಅದೆಲ್ಲ ಸಿಗುತ್ತೆ. ಇದು ಇದೇನು ಇಷ್ಟು ಗ್ಯಾರಂಟಿ ಹೇಳ್ತೀರಿ ಅಂದರೆ, ಹೌದು, ಸಂದೇಹ ಪಡಬೇಡಿ, ಸಂದೇಹ ಪಟ್ಟರೆ ನರಕ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವರು ಪ್ರಾಮಿಸ್ ಮಾಡಿ ಹೇಳ್ತಾರೆ. ಹರಿ ಸಾಕ್ಷಿ ಜಗತ್ಪತಿ, ಇದಕ್ಕೆ ಜಗತ್ಪತಿಯಾದ ಹರಿಯೇ ಸಾಕ್ಷಿ. ರಾಘವೇಂದ್ರ ಸ್ತೋತ್ರದ ಕೊನೆಗೆ ಸಾಕ್ಷಿ ಹಯಾಶ್ಚೋತ್ರಹಿ ಅಂತ ಬಂದ ಹಾಗೆ ಇಲ್ಲಿ ಹರಿ ಸಾಕ್ಷಿ ಜಗತ್ಪತಿ ಅಂತ ಹೇಳಿರೋದ್ರಿಂದ ಪ್ರಾಣದೇವರ ಸ್ತೋತ್ರ ಪರಿಣಾಮಕಾರಿ ಆಗಲೇಬೇಕು. ಅದಕ್ಕೆ ಒಳ್ಳೆಯ ನಿದರ್ಶನ. ಯಾರು ಬೇಕಾ ಹೆಂಗಸರು ಗಂಡಸರು ಎಲ್ಲ ಹೇಳ್ಬೋದು ಇದನ್ನು. ಭಾಳ ಚಿಕ್ಕದಾಗಿರ್ತಕ್ಕಂಥ ಸ್ತೋತ್ರ. ಸಾಮಾನ್ಯವಾಗಿ ಇದು ಸಾವಿರಾರು ಜನ ಹೇಳ್ತಾರೆ ಕೂಡ, ಆ ಕಡೆಗೆಲ್ಲ ತುಂಬ ಜನಕ್ಕೆ ಇದು ಬಾಯಿಪಾಠ. ಆ ದೃಷ್ಟಿಯಲ್ಲಿ ಇದನ್ನು ಹೇಳೋದು ಭಾಳ ಉತ್ತಮ. ಅದು ಮಧ್ವವಿಧಿಯದ ಸಂಬಂಧಪಟ್ಟಂತೆ ನಡೀತಕ್ಕಂಥ ವರ್ಕ್ಶಾಪ್ನಲ್ಲಿದು ಬಂದಿರೋದು ಬಹಳ ವಿಶಿಷ್ಟ ಯೋಗ್ಯವಾಗಿರತಕ್ಕಂಥ ಭಾಗ. ಎಲ್ಲರೂ ಸರಿಯಾಗಿ ಅದನ್ನು ನಿತ್ಯ ಹೇಳೋ ಅಭ್ಯಾಸ ಮಾಡ್ಕೋಬೇಕು. ಹಾಂ, ಏನು ಇಲ್ಲ, ಇರೋದೇ ಇಷ್ಟು. ಕೆಲವು ಎರಡು ಹೆಚ್ಚು ಪಾಠಿಸಿದ್ದಾರೆ, ಅದಿಲ್ಲ, ಇರೋದು ಎಲ್ಲ ಪ್ರತಿಯಲ್ಲಿ ಸಿಗೋದು ಇಷ್ಟೇ. ಮಧ್ಯೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಷ್ಟೇ. ಹಾಂ, ಗೊತ್ತು ಗೊತ್ತು ನೋಡಿದ್ದೀನಿ ನಾನು. ಬಟ್ ಅದರಲ್ಲಿ ಆ್ಯಕ್ಚುಲಿ ಇರೋದು ಇಷ್ಟೇ, ಎಲ್ಲ ಕಡೆ ಸಿಗೋದು ಇಷ್ಟೇ ಸಿಗೋದು. ಅದೆಲ್ಲಿ ಸಿಗ್ತೋ ಗೊತ್ತಿಲ್ಲ ಅವ್ರಿಗೆ, ಇದೇ ಕರೆಕ್ಟಾಗಿರೋದು. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಚ ನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದ. ಹರಾಯ ಪಚಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಸುಮಧ್ವ ವಿಜಯ ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನು ಅತ್ಯಂತ ಅಧಿಕೃತವಾಗಿ ತಿಳಿಸಿಕೊಡತಕ್ಕಂಥ ಒಂದು ಕೃತಿ. ಯಾವುದೇ ಒಬ್ಬ ವ್ಯಕ್ತಿಯ ಕೃತಿಗಳ ಮಹತ್ವ ಗೊತ್ತಾಗಬೇಕಾದರೆ ಅವರ ಆಕೃತಿ, ಅವರ ಜೀವನದ ಪರಿಚಯ ನಮಗಿರಬೇಕು. ಜೀವನದ ಪರಿಚಯ ಇದ್ದಾಗ ಅವರ ಕೃತಿಗಳ ಅಧ್ಯಯನಕ್ಕೆ ಒಳ್ಳೆಯ ನಮಗೆ ಆಸಕ್ತಿ ಬರುತ್ತೆ. ಯಾವಾನ್ಯವಾಗಿ ಯಾರಾದರೂ ಪ್ರವಚನ ಮಾಡಲಿಕ್ಕೆ ಕೊರಟ ಬಂದು ಪರಿಚಯ ಅಂತ ಮಾಡಿಕೊಡ್ತಾರೆ. ಪರಿಚಯ ಕೇಳಿದ ಮೇಲೆ ಅವ್ರ ಮಾತು ಕೇಳಬೇಕು ಅಂತ ಕುತೂಹಲ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವರು ಮಧ್ವ ಸಿದ್ಧಾಂತ ಓದೋರಿಗೆಲ್ಲ ಮಧ್ವ ವಿಜಯ ಬಹಳ ಮುಖ್ಯ ಇದೆ. ಕಾರಣ ಅಂಥ ಸಿದ್ಧಾಂತ ಹೇಳಿದವರು ಹೀಗಿದ್ದಾರೆ ಅಂತ ಗೊತ್ತಾದರೆ ಆಗ ಅವರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಒಳ್ಳೆಯ ಸ್ಫೂರ್ತಿ ಬರುತ್ತೆ ಮತ್ತು ವಸ್ತುಸ್ಥಿತಿಯಂತೆ ಪ್ರಾಮಾಣ್ಯ ಬುದ್ಧಿ ಬರುತ್ತೆ. ಅದಕ್ಕಾಗಿ ಸುಮಧ್ವ ವಿಜಯ ಮಧ್ವ ಸಿದ್ಧಾಂತ ಓದ್ತಕ್ಕಂಥವರಿಗೆಲ್ಲ ಮೂಲಭೂತವಾಗಿರತಕ್ಕಂಥ ಗ್ರಂಥ ಇದೆ. ಇನ್ನು ಮಧ್ವ ವಿಜಯ ಮೊದಲೇ ಓದಿಬಿಟ್ರೆ ಅಕಸ್ಮಾತ್ ಆಗಿ ಆ ಸಿದ್ಧಾಂತ ಏನು ಅಂತ ಕೇಳಬೇಕು ಅಂತ ಅಪೇಕ್ಷೆ ಹುಟ್ಟುತ್ತ. ಇಂಥವ್ರು ಏನು ಹೇಳಿದ್ದಾರಾಗಿದ್ದರೆ ಇದು ಪ್ರಶ್ನೆ. ಯಾವುದು ದೊಡ್ಡ ಸಾಧನೆ ಮಾಡಿದವರಿಗೆ ನಾಲ್ಕು ಮಾತು ಹೇಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಸಾಧನೆ ಮಾಡಿದವರ ಮಾತು ಅಂದರೆ ಸಾಧನೆ ಮಾಡ್ತಕ್ಕಂಥವರಿಗೆ ಒಳ್ಳೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಮಾತುಗಳು ಅಂತ ಅರ್ಥ. ಹೀಗೆ ಮಧ್ವ ವಿಜಯ ಓದಿ ಮಧ್ವ ಸಿದ್ಧಾಂತ ಓದೋದು, ಮಧ್ವ ಸಿದ್ಧಾಂತ ಓದಲಿಕ್ಕೆ ಅಂತ ಹೊರಟು ಮಧ್ವ ವಿಜಯ ಓದೋದು, ಈ ಎರಡು ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕೃತಿ ಇದು. ಸಾಮಾನ್ಯವಾಗಿ ಒಬ್ಬ ಒಂದು ಕೃತಿಯನ್ನು ಬರಲಿಕ್ಕೆ ಹೊರಟಾಗ ಕಾವ್ಯ ಶಾಸ್ತ್ರ. ಶಾಸ್ತ್ರಕೃತಿ ಅಂದರೆ ನಮ್ಮ ಸೈನ್ಸ್ ಇದ್ದಾಗೆ, ಸೈನ್ಸ್ನಲ್ಲಿ ಹೇಗೆ ವಸ್ತುನಿಷ್ಠವಾಗಿ ಅದು ಫ್ಯಾಕ್ಚುಯಲ್ ಪ್ರೆಸೆಂಟೇಷನ್ ಇರಬೇಕು, ಆಬ್ಜೆಕ್ಟಿವ್ ಔಟ್ಲುಕ್ ಇರಬೇಕು, ಆಗ ಅದಕ್ಕೆ ಸೈನ್ಸಿ ಮಹತ್ವ ಬರುತ್ತೆ. ಅದರಲ್ಲಿ ಶಬ್ದಗಳಿಗೆ ಅದೆಲ್ಲ ಮಹತ್ವ ಇಲ್ಲ, ಫ್ಯಾಕ್ಟ್ಸಿ ಬಹಳ ಮಹತ್ವ ಉಂಟು ಸೈನ್ಸ್ಗೆ. ಈ ಲಿಟ್ರೇಚರ್ ಹಾಗಲ್ಲ, ಶಬ್ದಗಳಿಗೆ ಭಾರಿ ಮಹತ್ವ, ಬಟ್ ಹೇಳೋ ರೀತಿ ಮೇಲೆ ಒಂದು ಲಿಟ್ರೇಚರ್ ಅಂತಲೇ ಹೆಸರು ಅದಕ್ಕೆ ಯಾವಾಗಲೂ ಕೂಡ. ಅದು ಆಕರ್ಷಕವಾದಂಥ ಶಬ್ದಗಳು ಮೊದಲಾದವುಗಳಿಂದ ಒಂದು ಸಾಹಿತ್ಯ ಬೆಳಗಿದರೆ, ವಸ್ತುಸ್ಥಿತಿಯ ಮಹತ್ವದಿಂದಾಗಿ ಈ ಸೈನ್ಸ್ ಮತ್ತು ಶಾಸ್ತ್ರಗಳು ಶೋಭಿಸೋದು. ಸಾಮಾನ್ಯವಾಗಿ ಎರಡೂ ಕೂಡ ಒಂದಕ್ಕೊಂದು ಸೇರೋದು ಭಾರಿ ಕಷ್ಟ. ಈ ಕಾವ್ಯ ಬರಲಿಕ್ಕೆ ಹೊರಟವರು ಶಾಸ್ತ್ರ ಕೈಬಿಟ್ಟು ಬಿಡ್ತಾರೆ. ಈಗ ಇಲ್ಲದನ್ನು ಹೇಳೋದು ಕಾವ್ಯ ಅಂದರೆ ಸುಳ್ಳು ಅಂತಲೇ ಅರ್ಥ. ಕಾವ್ಯ ಅಂದರೆ ಸುಳ್ಳು. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕಾವ್ಯಾಲಾಪಾಂಶ ವರ್ಜಯೇತ್, ಕಾವ್ಯ ಗಿವೆಲ್ಲ ಓದಕ್ಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಯಾಕೆ ಉಡಾಗೆ ಹೊಡೆದಿರ್ತಾರೆ ಅಂತ, ಆ ಥರ ಸುಳ್ಳೇ ಹೇಳ್ತಾರೆ ಎಂಬ ದೃಷ್ಟಿಯಿಂದ ಬಂದುಬಿಟ್ಟಿರುತ್ತೆ. ಆಮೇಲೆ ಶಾಸ್ತ್ರ ಓದಲಿಕ್ಕೆ ಹೋದರೆ ಕಾವ್ಯ ನೋಡೋದಕ್ಕೆ ಭಾರಿ ಅಟ್ರಾಕ್ಟಿವ್ ಆಗಿರುತ್ತೆ, ಸುಳ್ಳಿರುತ್ತೆ. ಶಾಸ್ತ್ರ ಭಾರಿ ಚೆನ್ನಾಗಿರುತ್ತೆ, ಡ್ರೈ ಇರುತ್ತೆ. ಇದು ಗಮನಿಸಬೇಕು, ಶಾಸ್ತ್ರ ಡ್ರೈ, ಇದು ಲೈ, ಇಷ್ಟೇ ವ್ಯತ್ಯಾಸ. ಇದು ಸುಳ್ಳು, ಅದು ಡ್ರೈ. ಹಾಗಿದ್ರೆ ಎರಡು ಬ್ಯಾಲೆನ್ಸ್ ಮಾಡೋದು ಭಾರಿ ಕಷ್ಟ. ಆದ್ದರಿಂದಲೇ ಶಾಸ್ತ್ರಕಾರರು ಕಾವ್ಯ ಬರೆಯೋದು ಕಡಿಮೆ, ಕಾವ್ಯ ಬರೆಯೋದು ಶಾಸ್ತ್ರಜ್ಞರಾಗೋದು ಭಾರಿ ಕಡಿಮೆ. ಆದರೆ ಸುಮಧ್ವ ವಿಜಯ ಬಹಳ ಗ್ರೇಟ್ ಎಕ್ಸೆಪ್ಷನ್ ಈ ಮಾತಿಗೆ. ಕಾವ್ಯ ಶಾಸ್ತ್ರ ಎರಡನ್ನು ಬ್ಯಾಲೆನ್ಸ್ ಮಾಡಿ ಬರೆದಿರತಕ್ಕಂಥ ಅತ್ಯಂತ ಪೂರ್ವವಾದ ಕೃತಿ ಅಂದರೆ ಸುಮಧ್ವ ವಿಜಯ. ಅದರ ಇಂಪ್ಯಾಕ್ಟ್ ಎಷ್ಟು ಅಂತ ಕೇಳಿದರೆ, ಕಾವ್ಯಾಲಾಪಾಂಶ ವರ್ಜಯಂತ ಶಾಸ್ತ್ರದ ಮಾತಿದ್ರೆ ಶಾಸ್ತ್ರ ಓದ್ದವರೆಲ್ಲ ಸುಮಧ್ವ ವಿಜಯ ಓದಲೇಬೇಕು. ಯಾವುದನ್ನು ಓದಲೇಬಾರದು ಅಂತ ಹೇಳಿದರೋ ಸುಮಧ್ವ ವಿಜಯ ಓದಲೇಬೇಕು ಅಂತಕ್ಕಂತಹ ಹಿರಿಮೆ ಪಡೆದಂತಹ ಕಾವ್ಯ ಇದು. ಇದು ನಿಜವಾದ ಸಕ್ಸಸ್ ಅಂದರಿದೆ. ಇಡೀ ನಮ್ಮ ಸಂಸ್ಕೃತ ಸಾಹಿತ್ಯದೊಳಗೆ ಒಂದು ಕಾವ್ಯ ನಿತ್ಯ ಪಾರಾಯಣದ ಗ್ರಂಥ ಆಗಿದೆ ಅಂದರೆ ಮಧ್ವ ವಿಜಯ ಒಂದೇ ನೆನಪಿರಬೇಕು. ಇನ್ನು ಕಾಳಿದಾಸ ಎಷ್ಟೋ ಹೆಸರು ಬರೆದಿದ್ದಾನೆ ಪಾಪ, ಇಡೀ ಕವಿಕುಲ ಗುರು ಮೊದಲಾದ ಅನೇಕ ಹೆಸರುಗಳು ಕಾಳಿದಾಸನೇ. ಆದರೆ ಯಾರು ಆತನ ಒಂದು ಕಾವ್ಯನೂ ನಿತ್ಯ ಯಾರು ಕೂಡ ಪಾರಾಯಣ ಮಾಡೋದಿಲ್ಲ. ಯಾವ ಕಾವ್ಯನೂ ವ್ಯಾಸಪೀಠ ಮೇಲೆ ಇಟ್ಕೊಂಡದ್ದು ಮಂಗಳಾರತಿ ಎತ್ತು ಓದೋದಿಲ್ಲ. ಪೂರ್ತಿ ಅಂತೂ ಭಾಳ ಜನ ಓದೋದೇ ಇಲ್ಲ, ಅಲ್ಲೊಂದು ನಾಲ್ಕು ಇಲ್ಲೊಂದು ನಾಲ್ಕು ಓದ್ತಾರೆ ಹೊರತು ಸಮಗ್ರ ಯಾರು ಓದೋದೇ ಇಲ್ಲ. ಸುಮಧ್ವ ವಿಜಯ ಹಾಗಲ್ಲ, ಇದನ್ನು ಪ್ರತಿಯೊಬ್ಬರು ಕೂಡ ಓದಲೇಬೇಕು ಅಂತ ಗ್ರಂಥ. ಯತಿಗಳು ಓದಬೇಕು, ಪೀಠಾಧೀಶರು ಓದಬೇಕು. ಅದನ್ನು ಒಂದು ಅಧ್ಯಾಯರು ಹೇಳದ ಹೋದರೆ, ಸರ್ಗ ಹೇಳದ ಹೋದರೆ ತೀರ್ಥ ತಗೊಳ್ಳಾಗಿಲ್ಲ. ಅಷ್ಟರ ಮಟ್ಟಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಂಥ ಸುಮಧ್ವ ವಿಜಯ. ಇಷ್ಟು ಪೂಜ್ಯ ಭಾವನೆ ಇದರಲ್ಲಿ ಬಂದರೆ ಅವಾಗ ಓದಬೇಕು ಅಂತಕ್ಕಂಥ ಒಂದು ಮಹತ್ವ. ಬರೆದವರು ಗೃಹಸ್ಥರು, ಯತಿಗಳಲ್ಲ ಪೀಠಾಧೀಶರಲ್ಲ. ಆದರೆ ಓದಬೇಕಾದ ಯತಿಗಳು ಪೀಠ ಸಮೇತ ಪ್ರತಿಯೊಬ್ಬರೂ ಓದಬೇಕು. ಈ ಒಂದು ಲಿಖಿತ ವಿಧಿ ನಿಯಮದಂತೆ ಬಂದಿರತಕ್ಕಂಥ ಗ್ರಂಥ ಇದು. ಮಾಧ್ವನಾಗಲಿಕ್ಕೆ ಬೇಸಿಕ್ ಕ್ವಾಲಿಫಿಕೇಶನ್ ಅಂದರೆ ಸ್ತೋತ್ರದಲ್ಲಿ ಹರಿವಾಯ ಸ್ತುತಿ, ಈ ಕಾವ್ಯ ಶಾಸ್ತ್ರದಲ್ಲಿ ಸುಮಧ್ವ ವಿಜಯ. ಇವೆರಡು ಇಲ್ಲದೆ ಹೋದರೆ ಅದು ಸುಧಾ ಪಂಡಿತನಾಗಿದ್ದರೂ ಅದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಇವೆರಡು ಓದಿಲ್ಲ ಅಂದರೆ ಸುಧಾ ಪಂಡಿತನಾಗಿದ್ದರೂ ಕೂಡ ಅವನು ಮಾಧ್ವನಲ್ಲ ಅಂತಲೇ ಅರ್ಥ. ಅಷ್ಟರ ಮಟ್ಟಿಗೆ ಪ್ರಶಸ್ತಿ ಪಡೆದಿರತಕ್ಕಂಥ ಕೃತಿ ಇದು. ಇದನ್ನು ಬರೆಯಲಿಕ್ಕೆ ಕಾರಣವಾಗಿದ್ದು ಅವರೇ ಹೇಳ್ಕೊತಾರೆ. ಕೊನೆಗೆ ಒಂದು ಎಪಿಲಾಗ್ ಬರೀತಾರೆ, ಸುಮಧ್ವ ವಿಜಯ ಭಾವಪ್ರಕಾಶಿಕ ಅಂತ ಎಪಿಲಾಗ್ ಹೆಸರು. 16 ಸರ್ಗಗಳ ಕೃತಿ ಇದು. 16 ಸರ್ಗಗಳು, ಒಟ್ಟು 1008 ಶ್ಲೋಕಗಳು. ಸರ್ಗ ಅಂದರೆ ಚಾಪ್ಟರ್ಸ್ ಅಂತ ಅರ್ಥ. 16 ಚಾಪ್ಟರ್ಸಲ್ಲಿ ಒಟ್ಟು 1008 ಶ್ಲೋಕಗಳಲ್ಲಿ ರಚಿತವಾಗಿರತಕ್ಕಂಥ ಕೃತಿ ಸುಮಧ್ವ ವಿಜಯ. ಅವರೇ ಹೇಳ್ತಾರೆ, ಗುರುಗಳ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಇದನ್ನು ಬರೆದಿದ್ದೇನೆ. ಸಾಮಾನ್ಯವಾಗಿ ಅವರು ಪ್ರಶ್ನೆ ಹಾಕೋತಾರೆ, ಹಾಗಿದ್ದರೆ ಕಾವ್ಯಶ್ರೀಯೇವ ಗುರುಕೀರ್ತಯೇವ ಪ್ರೋಕ್ತಂ ಸಯೇತಿ ಮನೀಷ ಏತಿ. ಸಾಮಾನ್ಯವಾಗಿ ಗುರುಗಳ ಬಗ್ಗೆ ಹೇಳಬೇಕು ಅಂತ ಶಿಷ್ಯರಿಗೆ ಭಾರಿ ಉತ್ಸಾಹ ಇಲ್ಲ, ಉಪಕಾರ ಹಚ್ಚಿಡೋದು ಅಂತ ಹೇಳಿದ್ರೆ ಎಲ್ಲ ಸೇರಿಸಿ ಹೇಳಿಬಿಡೋದು ಪದ್ಧತಿ ಅದು ಅಂತ. ಅಥವಾ ತನ್ನ ಪ್ರತಿಯನ್ನಕ್ಕೆ ಪ್ರತಿಭೆ ತೋರಿಸಬೇಕು ಅಂತ ಹೇಳಿಬಿಟ್ಟು ಏನೇನೋ ವರ್ಣನೆ ಮಾಡಿ ಹಾಕಿಬಿಡೋದು. ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಅದು ಸುಳ್ಳುಗಳ ಕೊಂಪಿ ಆಗೋದು. ಆ ಕೆಲಸ ಎಂದೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಗುರುಗಳ ಮಹಿಮೆ ಹೇಳಬೇಕು ಅಂತೇಳಿ, ನನ್ನ ಕಾವ್ಯ ಪ್ರತಿಭೆ ತೋರಿಸಬೇಕು ಅಂತೇಳಿ ಒಂದು ಕೂಡ ಸುಳ್ಳನ್ನು ನಾವು ಬರೆದಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿ ಯಾವ ಕಾವ್ಯದಲ್ಲೂ ಯಾರು ಹೇಳೋದಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಅವ್ರ ಕಾವ್ಯದ ಬಗ್ಗೆ ಭರವಸೆ ಇಟ್ಕೊಂಡು ಬರೆದಿರತಕ್ಕಂಥದ್ದು ಸುಮಧ್ವ ವಿಜಯ. ಮತ್ತೆ ಇದನ್ನವರು ಹೇಳ್ತಾರೆ, ಪ್ರತಿಯೊಂದನ್ನು ಏನು ಬರೆದಿದ್ದೇನೆ ಎಲ್ಲ ನಾನು ವೆರಿಫೈ ಮಾಡಿ ಬರೀತೇನೆ ಅಂತ ಹೇಳ್ತಾರೆ. ಏನೇನು ವಿಷಯ ಕೇಳಿದ್ದೇನೆ ಆಚಾರ್ಯರ ಬಗ್ಗೆ, ಕೆಲವು ಕಂಡಿದ್ದು ಕೆಲವು ಕೇಳಿದ್ದು. ಎಲ್ಲ ಕಾಂಡಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರ ಜೀವನದಲ್ಲಿ ಎಲ್ಲ ಕಾಂಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮನೆಯಲ್ಲೇ ಎಲ್ಲರ ಬಗ್ಗೆ ಎಲ್ಲ ವಿಷಯ ಎಲ್ಲ ಗೊತ್ತಿರೋದು, ಹೇಳಿದ್ದನ್ನು ಕೇಳಬೇಕಷ್ಟೇ ಹೊರತು 24 ಇನ್ನೊಬ್ಬರು ಯಾರು ವಾಚ್ ಮಾಡೋದೇ ಇಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ, ಇಂಪ್ರಾಕ್ಟಿಕಬಲ್. ಅದು ಇವರಂತೂ ಏಜ್ ಗ್ಯಾಪ್ ಇದೆ, ಆಚಾರ್ಯರು ತುಂಬ ವಯಸ್ಸಾದವರು ಲೋಕದೃಷ್ಟಿಯಲ್ಲಿ, ಇವರು ಚಿಕ್ಕವರಾದ್ದರಿಂದ ಮೊದಲಿಂದ ಕಂಡಿಲ್ಲ, ಎಲ್ಲ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಕ್ಟಿಕಲಿ ಹೇಳ್ತಾರೆ, ನಾನು ಬರೆಯೋದಕ್ಕಿಂತ ಮುಂಚೆ ಆಚಾರ್ಯರ ಮಹಿಮೆಗಳನ್ನು ಕಣ್ಣಾರೆ ಕಂಡವರಿಂದ ಕೇಳಿ ಬರೆದಿದ್ದೇನೆ ಫಸ್ಟ್. ಅದು ಕಣ್ಣಾರೆ ಕಂಡವರಿಂದ ಕಿವಿಯಾರೆ ಕೇಳಿ ಬರೆದಿದ್ದೇನೆ ಫಸ್ಟ್. ಅದು ಎರಡನೇದು ಕೆಲವು ಕಂಡದ್ದೇನೆ ಬರೆದಿದ್ದೇನೆ, ಕೆಲವು ನಾನು ಕಂಡಿದ್ದನ್ನು ಬರೆದಿದ್ದೇನೆ, ಕೆಲವು ಕಂಡವರು ಕೇಳಿದ್ದನ್ನು ಬರೆದಿದ್ದೇನೆ, ಮತ್ತು ಯಾರೇ ಹೇಳಿದರೂ ಕೂಡ ನಾನು ಅದನ್ನು ಮನಸ್ಸಿಗೆ ಖಚಿತ ಮಾಡಿಕೊಳ್ಳದೆ ಬರೆದಿಲ್ಲ, ವೆರಿಫೈ ಮಾಡಿಕೊಂಡಿದ್ದಾರೆ. ಒಬ್ಬ ಹೇಳಿದ ಇನ್ನೊಬ್ಬರ ಕೈಯಲ್ಲಿ ವೆರಿಫೈ ಮಾಡ್ಕೊಂಡ್ಬಿಟ್ಟು 16 ಜನ ಹೇಳಿದಾಗ ಓ ಅತ್ಯಂತ ಅಧಿಕೃತ ಅಂತ ತೀರ್ಮಾನವನ್ನು ಅರ್ಥ ಬರೆದಿದ್ದೇನೆ ಹೊರತು ಸುಮ್ಮನೆ ಹೇರಿಸೆಗಳನ್ನೆಲ್ಲ ಸೇರಿಸಿಲ್ಲ ಅಂತ ಹೇಳಿದ್ದ. ಇದು ಬಹಳ ಮುಖ್ಯ ಇದು. ಆದ್ದರಿಂದನೇ ಈ ಗ್ರಂಥಕ್ಕೆ ಮಹತ್ವ ಇದೆ. ನಾನು ಅವರಿವರು ಅಲ್ಲ, ಈ ಕೃತಿ ಬರೆದಂಥ ಮಧ್ವಾಚಾರ್ಯರ ಶಿಷ್ಯರಾಗಿ ಹರಿವಾಯು ಸ್ತುತಿಯನ್ನು ಬರೆದಿದ್ದಾರೆ ತಿರುಗುಪಂಡಿತ ಆಚಾರ್ಯರು. ಅವರು ನನ್ನ ತಂದೆ, ಅವರ ಮೂರನೆಯ ಮಗ ನಾನು. ತಮ್ಮ ಪರಿಚಯ ಮಾಡಿಕೊಡ್ತಾರೆ, ಮೂರನೆಯ ಮಗ ನಾನು. ತ್ರಿವಿಕ್ರಮ ಉಪಸ್ಥಿತೇ ಗುಣನಿಧೇ ಸುಶಿಷ್ಯಾಹ ತ್ರಯ ತೃತೀಯೋತ್ರ ನಾರಾಯಣ. ನಾನು ತಿರುಗುಪಂಡಿತರಿಗೆ ಮೂರು ಜನ ಗಂಡು ಮಕ್ಕಳು, ಕೊನೆಯವನೇ ನಾನು, ನಾನಿದ್ರು ಬರೆದಿದ್ದು ಅಂತ ಹೇಳಿ ತಾವು ಪರಿಚಯವೆಲ್ಲ ಮಾಡಿಕೊಡ್ತಾರೆ. ಈ ರೀತಿ ಕವಿಗಳೆಲ್ಲ ಯಾತಕ್ಕೆ ಮಾಡಿಕೊಡೋದಿಲ್ಲ ಅಂದರೆ ನಾವು ಸಿಕ್ಕಾಕೊಟ್ರು ಬಯಸ್ಕೋಬಾರದು ಅಂತ ಆ ಥರ ಇರ್ತದೆ. ಅವ್ರು ಹಾಗಲ್ಲ, ಅಡ್ರೆಸ್ ಕೊಟ್ಟು ಹೇಳ್ತಾರೆ ಅಂದರೆ ವೆರಿಫೈಯಬಲ್ ಅಂತ. ಇದೆಲ್ಲ ಈ ರೀತಿಯಾದ ಒಂದು ಕಾವ್ಯಕ್ಕೆ ಇಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಒಂದು ಪ್ರಾಮಾಣ್ಯವನ್ನು ನಿರೂಪಣೆ ಮಾಡಿರ್ತಕ್ಕಂಥ ಹಿರಿಮೆ ನಾರಾಯಣ ಪಂಡಿತರ ಈ ಸುಭದ್ರ ವಿಜಯ ಕಾವ್ಯ ಅಂತ. ಮತ್ತು ಇದಕ್ಕೆ ಅವರು ಸಪ್ಲಿಮೆಂಟ್ ಆಗಿ, ಇದು ಸುಭದ್ರ ವಿಜಯ ಮೇನ್ ಆಚಾರ್ಯರ ಅವತಾರಕ್ಕಿಂತ ಕಾಲದಿಂದ ಅವತಾರ ಕಾಲಕ್ಕಿಂತ ಹಿಂದಿನ ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ಮಣಿಮಂಜರಿ ಎನ್ನುವ ಗ್ರಂಥದಲ್ಲಿ ಬರೀತಾರೆ. ಇದಕ್ಕೊಂದು ಪ್ರೊಲಾಗ್ ಇದ್ದಾಗ ಅದು ಒಂದು ಮೊದಲೇನಿತ್ತು ಪೂರ್ವಭಾವಿಗೆ ವಿಚಾರ ಅಂತ ತಿಳ್ಕೊಬೇಕಂದ್ರೆ ಮಣಿಮಂಜರಿ ಓದಬೇಕು. ಆಮೇಲೆ ಇದನ್ನೆಲ್ಲ ಬರೆದ ಮೇಲೆ ಇದಕ್ಕೆ ಬಂದೇ ಕೆಲವು ವಿಷಯಗಳ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೋಸ್ಕರ ಈ ಹೇಳಿದ್ದೆಲ್ಲ ಭಾವಪ್ರಕಾಶಿಕ ಅಂತ ಅವರದೇ ಕಾಮೆಂಟ್ರಿ ಕೆಲವು ವಿಷಯಗಳ ಬಗ್ಗೆ ನೋಟ್ಸ್ ಅನ್ನು ಕೊಡ್ತಾರೆ ಅಲ್ಲೇ, ಶಾರ್ಟ್ ನೋಟ್ಸ್. ಅದು ಭಾವಪ್ರಕಾಶಿಕ ಅಂತ ಹೆಸರು. ಇದು ಸುಮಧ್ವ ವಿಜಯ, ಸುಮಧ್ವ ವಿಜಯ ಭಾವಪ್ರಕಾಶಿಕ ಅಂತ ಹೆಸರು, ಭಾವದೀಪ ಅಂತ ಇನ್ನೊಂದು ಹೆಸರು. ಆಮೇಲೆ ಇಡೀ ಸುಭದ್ವಿಜ ಭಾರಿ ದೊಡ್ಡ ಗ್ರಂಥ, 1008 ಶ್ಲೋಕಗಳು. ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಅನೇಕ ಪದ್ಧತಿಯ ಜನ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಸುಭದ್ವಿಜ ಪೂರ್ತಿ ಪಾರಾಯಣ ಮಾಡದೆ ಊಟ ಮಾಡೋದಿಲ್ಲ. ಕೆಲವರೆಲ್ಲ ಅಕಸ್ಮಾತ್ ಪಾರಾಯಣ ಮಾಡಕ್ಕೆ ಹೋದ್ರೆ ಉಪವಾಸ ನಿಂತ್ಬಿಡ್ತಾರೆ, ಮರುದಿವಸ ಪಾರಾಯಣ ಮುಗಿಸಿದ ಮೇಲೆ ಮತ್ತೆ ಮಾಡೋದು. ಅಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಹೇಳೋ ಜನಗಳಿದ್ದಾರೆ. ಭಾಗವತ ಸಾರೋದ್ಧಾರ ಎಲ್ಲರೂ ಕೇಳಿರ್ತಾರೆ. ಬರೋ ವಿಷ್ಣು ತೀರ್ಥರು ಅಂತ ಒಬ್ಬ ಮಹನೀಯರು ಬರೆದಿದ್ದು, ಭಾರಿ ದೊಡ್ಡ ವಿದ್ವಾಂಸರು. ಅವರು ಪ್ರತಿನಿತ್ಯ ಸುಭದ್ವಿಜ ಪಾರಾಯಣ ಮಾಡಿಯೇ ಮುಂದಿನ ಕೆಲಸ ಮಾಡ್ತಿದ್ರು. ಸ್ನಾನ ಅನ್ನಿಕ ಸಂಧ್ಯಾ ಒಂದು ಆಪ್ತಷ್ಟ ಪೂರ್ತಿ ಪಾರಾಯಣ ಮಾಡಿ ಮುಂದಿನ ಕೆಲಸ. ಆಮೇಲೆ ಇಷ್ಟರ ಮಟ್ಟಿಗೆ ನಿತ್ಯ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಬಂದಿರತಕ್ಕಂಥ ಗ್ರಂಥ ಸುಮಧ್ವ ವಿಜಯ. ಕೆಲವು ಸರ್ತಿದ್ದು ಪಾರಾಯಣ ಮಾಡೋದು ಕಷ್ಟ, ಸಾಧನೆ ದ್ವಾಸಿ ಇತ್ಯಾದಿ ದಿವಸ ಬಂದ ಕಾಲಕ್ಕೆ ಕಷ್ಟ. ಮತ್ತೆ ಈ ದೊಡ್ಡ ಗ್ರಂಥ ಆದ್ದರಿಂದ ಕಂಟೆಂಟ್ ವೈಸ್ ನೆನಪಿಟ್ಟುಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಅವರೇ ಒಂದು ಇನ್ನೊಂದು ಗ್ರಂಥ ಬರೀತಾರೆ, ಅಣುಮಧ್ವ ವಿಜಯ ಅಂತ ಬರೀತಾರೆ. ಅಣುಮಧ್ವ ವಿಜಯ ಅದು ಪ್ರಮೇಯ ನವಮಾಲಿಕ ಅಂತ ಇನ್ನೊಂದು ಹೆಸರು. ಅಣುಮಧ್ವ ವಿಜಯ, ಪ್ರಮೇಯ ನವಮಾಲಿಕ, ಇದೆಲ್ಲ ಜ್ಞಾಪಕ ಇರಬೇಕು. ಈ ಪ್ರಮೇಯ ನವಮಾಲಿಕದಲ್ಲಿ ಬರೀ 32 ಶ್ಲೋಕಗಳು, 16 ಸರ್ಗ, ಇದು 32 ಶ್ಲೋಕ. ಅದು ಎಷ್ಟು ಎಪಿಟಮ್ ಅದು. ಇದರದೆಲ್ಲ ಕಂಟೆಂಟ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಅಂದರೆ ಒಂದು ಇನ್ಸಿಡೆಂಟು ಮಿಸ್ ಆಗಬಾರ್ದು. ಆ ರೀತಿ ಮಾಡಿದ್ದಾರೆ. ಅದು ಸಾಮಾನ್ಯ ಅಲ್ಲ, ಅದು ವೆರಿ ಗ್ರೇಟ್ ವರ್ಕ್. ಅದು ಇಡೀ ಸಂಸ್ಕೃತ ಸಾಹಿತ್ಯದೊಳಗೆ ಕಾಳಿದಾಸನ ಕೃತಿಗಳಿದೆ, ಭಾರವಿ ಎಷ್ಟೋ ಜನಗಳು ಬರೆದಿದ್ದಾರೆ. ಯಾರ ಕೃತಿಗೂ ಕೂಡ ಒಂದು ಅಣುಮಧ್ವ ವಿಜಯ ಬರೆದಾಗ ಒಂದು ಅಣುರಹೋ ವಿಷ ಅಂತಿಲ್ಲ, ಅಣುಕುಮಾರ ಸಂಭವ ಅಂತಿಲ್ಲ, ಯಾವುದಿಲ್ಲ, ಒದ್ದಕ್ಕೆ ಇರೋದು. ಇದು ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ. ಅಂದರೆ ಒಬ್ಬ ಕವಿಯಾದ ವ್ಯಕ್ತಿ ಎಷ್ಟು ಜವಾಬ್ದಾರಿಯಿಂದ ಒಂದು ಕಾರ್ಯವನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳೋದು ಸುಮಧ್ವ ವಿಜಯ ಬಹಳ ಶ್ರೇಷ್ಠವಾದದ್ದು. ಇಟ್ ಇಸ್ ಅ ಮಾಡೆಲ್. ಇದು ಇನ್ಫ್ಯಾಕ್ಟ್ ಇದಕ್ಕಿಂತ ಮುಂಚಿತವಾಗಿ ಗುರುಗಳ ಬಗ್ಗೆ ವಿಜಯ ಬರೀತಕ್ಕಂಥ ಪದ್ಧತಿ ಇದ್ದಕ್ಕೆ ದಾಖಲೆಗಳಿಲ್ಲ. ಅಷ್ಟು ಸುಭದ್ರ ವಿಜಯ ಅರ್ಜಿ ಶುರುವಾಯಿತು. ಇದು ಬಂದಮೇಲೆ ಬೇರೆ ಮತ್ತವರು ಹೌದಲ್ಲ ನಾವು ಬರೀಬೇಕಾಯಿತು ಬೆಲೆ ಶುರು ಮಾಡಿಕೊಂಡು ತಮ್ಮ ತಮ್ಮ ಗುರುಗಳ ಬಗ್ಗೆ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದರು. ನಾರಾಯಣ ಪಂಡಿತರು ಹೊಸ ಟ್ರೆಂಡ್, ಗುರುಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಗ್ರಂಥಗಳನ್ನು ಬರೆಯಬೇಕು ಅಂತಕ್ಕಂಥ ಭಾವನೆಯನ್ನು ಬೇರೆಯವರಿಗೆ ಕೊಟ್ಟ ಗ್ರಂಥ ಕೂಡ ಸುಮಧ್ವ ವಿಜಯನೇ. ಆಗ ಉಡಾಫೆ ಹೊಡೆಯಕ್ಕೆ ಶುರು ಮಾಡಿದ್ರು ಅಷ್ಟೇ. ಇವರು ಇದು ಆಕ್ಯುರೇಸಿ ಯಾರು ಮೇಂಟೈನ್ ಮಾಡಲಿಲ್ಲ. ಇದ್ರ ಕಾಪಿ ಹೊಡೆಯಲ್ಲ ಕೊಟ್ಟುಬಿಟ್ಟು ತಮ್ಮ ಗುರುಗಳ ಬಗ್ಗೆ ಏನೇನೋ ಹೇಳಕ್ಕೆ ಶುರು ಮಾಡಿಬಿಟ್ರು. ಆದರೆ ಸುಮಧ್ವ ವಿಜಯ ಮಾತ್ರ ಇವತ್ತಿಗೂ ರೆಕಾರ್ಡ್ ಅದು, ಯುನಿಕ್. ನಮ್ಮಲ್ಲಿ ಹೀಗಾಗ್ತದೆ ಎಷ್ಟೋ ಸಲ, ಒಬ್ಬರು ಗ್ರಂಥ ಬರೆದಾಗ ಇನ್ನೊಬ್ಬರು ಕೂಡ ಗ್ರಂಥ ಬರೆದು ಮಾಡೋದುಂಟು. ಆದರೆ ಸುಮಧ್ವ ವಿಜಯಕ್ಕೆ ಎಷ್ಟು ಮಹತ್ವ ಬಂತು ಅಂದರೆ ಬೇರೆ ಯಾರು ಮತ್ತೊಂದು ಸುಮಧ್ವ ವಿಜಯ ಬರಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅಷ್ಟು ಅಥೆಂಟಿಕ್ ಆಗಿದ್ದರಿಂದ, ಇದು ಟೋಟಲಿ ಅಕ್ಸೆಪ್ಟೆಡ್ ಟು ದಿ ಸೊಸೈಟಿ ಆದ್ದರಿಂದ ಇನ್ನೊಬ್ರು ಯಾರು ಬರೀಲಿಕ್ಕೆ ಹೋಗಲಿಲ್ಲ. ಆಮೇಲೆ ಬರೆಯಬಲ್ಲವರು ತುಂಬ ಜನ ಬಂದರು. ಆಮೇಲೆ ಬೇಕಾದರೆ ಯಾರೂ ಬರೀಲಿಲ್ಲ. ನಾರಾಯಣ ಪಂಡಿತರಿಗೆ ಅದು ಕೊಟ್ಟ ದೊಡ್ಡ ಗೌರವ. ಅದು ಒಬ್ಬರು ಸರಿಯಾಗಿ ಬರೀದೆ ಹೋದಾಗ ಇನ್ನೊಬ್ರು ಬರೆದ್ಬಿಡ್ತಾರೆ ತಕ್ಷಣ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು. ಅಧಿಕೃತ ಗ್ರಂಥ ಒಂದು ಇರಬೇಕಾದ್ರೆ ಇನ್ನೊಂದು ಗ್ರಂಥ ಬರೀಬೇಕಿಲ್ಲ ಅಂತ ಹೇಳಿಬಿಟ್ಟುಬಿಟ್ಟು ಒಳ್ಳೆ ಟ್ರಿಬ್ಯೂಟ್ ಇದು ಒಂದು ಸುಭದ್ರ ವಿಜಯ ಸಿಕ್ಕದ್ದು. ಭಾರಿ ದೊಡ್ಡ ಗೌರವ ಅಂದರೆ ಇಡೀ ಪರಂಪರೆಯಲ್ಲಿ ಎಂಥ ವಾದಿರಾಜರಂಥವ್ರು ಬಂದಿದ್ದಾರೆ ನೆನಪಿರಬೇಕು. ಸಾಮಾನ್ಯರಲ್ಲ ಅವ್ರು, ಎಷ್ಟೆಷ್ಟೋ ಕೆಲಸ ಮಾಡ್ತಾರೆ ವಾದಿರಾಜಸ್ವಾಮಿಗಳು. ಅಂಥವ್ರಿದ್ರೆ ಗೌರವ ಮತ್ತೆ ಬರದಿಲ್ಲ ಅಲ್ಲ, ಇದು ಕೋಟ್ ಮಾಡ್ತಾರೆ, ಸುಮಂತ ಇದ್ರೆ ಕೋಟ್ ಮಾಡ್ತಾರೆ, ಮತ್ತೆ ವಾಯುಸ್ತುತಿ ಕೋಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಎಷ್ಟು ಅಧಿಕೃತವಾದ ಗ್ರಂಥಗಳಾಗಿ ಬಂದು ಅಂತ ತಿಳಿಯುತ್ತೆ. ಇದೆಲ್ಲ ಬ್ಯಾಕ್ ಗ್ರೌಂಡ್ ಇದ್ರೆ ಓದೋದಕ್ಕಾಗ, ಒಳ್ಳೆ ಭಕ್ತಿಯಿಂದ ಓದಲಿಕ್ಕೆ ಸಾಧ್ಯ. ಯುನೀಕ್ ಫೀಚರ್ಸ್ ಆಫ್ ಸುಮಂತ ವಿಜಯ ಇದೆ. ಯುನೀಕ್ ಅಂದ್ರೆ ಮೊದಲನೇದಾಗಿ ಆಚಾರ್ಯರ ಸಮಗ್ರ ಚಿತ್ರವನ್ನು ಕೊಡ್ತಾರೆ, ಅವತಾರದಿಂದ ಹಿಡಿದು ಅವರ ಸಂಚಾರ ಸಾಧನೆಗಳು, ಪ್ರತಿಯೊಂದು ಪ್ರಸಂಗದ ಹಿನ್ನೆಲೆಗಳು, ಅದರ ಇಂಪ್ಯಾಕ್ಟ್ ಏನಾಯಿತು ಅನ್ನೋದನ್ನು ತಿಳಿಸ್ತಾ ಪ್ರತಿಯೊಂದನ್ನು ಸಮಗ್ರ ದಾಖಲೆ ಮಾಡತಕ್ಕಂಥ ವೈಶಿಷ್ಟ್ಯ ಸುಮಧ್ವ ವಿಧಿ. ಮತ್ತೆ ಬ್ಯಾಲೆನ್ಸ್ ಮಾಡ್ತಾನೆ. ಮೊದಲೇ ಹೇಳಿದೆ, ಶಾಸ್ತ್ರ ಡ್ರೈ ಆಗತ್ತೆ, ಕಾವ್ಯ ಎಷ್ಟೋ ಸರ್ತಿ ದಾರಿ ತಪ್ಪೋದುಂಟು, ಅದು ಎಲ್ಲೂ ಕೂಡ ಫ್ಯಾಕ್ಷನ್ನ ಪ್ರೆಸೆಂಟ್ ಮಾಡೋದು ಬಿಡೋದಿಲ್ಲ, ಅದೆಲ್ಲೂ ಕೂಡ ನಮಗೆ ಬೋರ್ ಅನ್ನಿಸ್ಬಾರ್ದು, ನೀರಸ ಅನ್ನಿಸ್ಬಾರ್ದು, ಅದನ್ನು ಮೇಂಟೈನ್ ಮಾಡ್ತಾರೆ, ಮೊದಲಿನಿಂದ ಕೊನೆವರೆಗೂ ಮೇಂಟೈನ್ ಮಾಡ್ತಾರೆ. ಅದನ್ನೇ ಮತ್ತೆ ಹೇಳ್ತಾರೆ, ಅಂತಿಂತ ಕೃತಿ ಅಲ್ಲ ಇದು, ಮಾಲಾಕೃತಃ ಸಚ್ಚರಿತಾಖ್ಯ ರತ್ನೈಹಿ ಅಸೂಕ್ಷ್ಮ ದೃಷ್ಟೇ ಸುಕುತೂಹಲಸ್ಯ ಪೂರ್ವಾಪರೀಕಾರ ಮಥಾಪರಮ್ವ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಾಂತಃ. ಇದವರ ಮಾತು. ಆಚಾರ್ಯ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಆಗಲಿಲ್ಲ ಹೋಗಲಿಲ್ಲ, ಭಾರಿ ದೊಡ್ಡವರವರು. ನಮ್ಮ ಮನಸ್ಸಿದ್ಧಿ ಆಗಬೇಕಂದು ಸ್ವಲ್ಪ ಹೇಳ್ತಾ ಇದ್ದೇನೆ. ನಾನೊಬ್ಬ ರತ್ನಗಳನ್ನು ರತ್ನ ಮಾನೆ ಮಾಡಿ ಕೊಟ್ಟವನ ಕಾರ್ಯ ನಂದಷ್ಟೇ, ರತ್ನಗಳು ತಂದುಕೊಟ್ಟಿದ್ದಾರೆ, ಮಾನೆ ಕಟ್ಟಬೇಕಷ್ಟೇ. ಮಧ್ವಾಚಾರ್ಯ ಜೀವನದ ಘಟನೆಗಳೇ ರತ್ನಗಳು, ಅದನ್ನು ಪೋಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ ಅಷ್ಟೇ, ಇನ್ನೇನೂ ಇಲ್ಲ. ನಾನು ಭಾರಿ ಭಕ್ತಿ ಇದೆ, ಶ್ರದ್ಧೆ ಇದೆ, ಮಂಡ ಕೊಟ್ಟಿದ್ದೇನೆ, ಆದರೆ ಅಷ್ಟು ಎಫಿಷಿಯನ್ಸಿ ನನಗಿಲ್ಲ ಅಂತ ಹೇಳ್ತಾರೆ. ಇದು ಅಹಂಕಾರವನ್ನು ಬಿಟ್ಟು ಮಾತಾಡ್ತಾರೆ. ಅಷ್ಟು ಎಫಿಷಿಯನ್ಸಿ ನನಗಿಲ್ಲ, ಆದ್ದರಿಂದ ಮಾಲೆ ಕಟ್ಟ ಗಲಾಟೆಯೊಳಗೆ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು. ಪೂರ್ವಾಪರೀಕಾರ ಮಥಾಪರಮ್ವ, ಪೂರ್ವಾಪರೀಕಾರ ಅಂದರೆ ಮೊದಲು ಹೇಳೋದನ್ನು ಆಮೇಲೆ ಹೇಳೋದು, ಆಮೇಲೆ ಹೇಳೋದನ್ನು ಮೊದಲು ಹೇಳೋದು, ಒಂದು ಸೀಕ್ವೆನ್ಸ್ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೇ, ಇನ್ನೇನೂ ಮಾಡಿಲ್ಲ ಇದರೊಳಗೆ. ಅದನ್ನು ಕ್ಷಾಮ್ಯಂತು ಮುಹುರ್ಮಹಾಂತಹ, ದೊಡ್ಡವರನ್ನು ಕ್ಷಮಿಸಬೇಕು ಅಂತ ಹೇಳುತ್ತಾ ಒಂದು ಪ್ರತಿಜ್ಞೆ ಮಾಡ್ತೀವಿ. ಇಲ್ಲಿರೋದೆಲ್ಲ ರತ್ನಗಳೇ ಅಂತ ಅರ್ಥ, ರತ್ನಗಳೇ ಇದರಲ್ಲಿರೋದು, ಪೋಡಿಸೋದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ, ಅದು ನನ್ನ ತಪ್ಪದು, ಅದು ನನ್ನ ತಪ್ಪೆ ಹೊರತು ಮೂಲದಲ್ಲಿ ಮಾತ್ರ ಅಧಿಕೃತವಾದ ಕೃತಿ ಅನ್ನೋದನ್ನು ಅಷ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಆ ಭಾವನೆ ನಮ್ಮಲ್ಲಿ ಗೊತ್ತಿರಬೇಕು. ಮತ್ತು ಯಾತಕ್ಕೆ ಇದನ್ನು ಬರೀಬೇಕು ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಮನೋವಿಶುದ್ಧಿಂದೋತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ದೊಡ್ಡವರ ಚರಿತ್ರೆ ಯಾತಕ್ಕೆ ಹೇಳುತ್ತೇವೆ ಅಂದರೆ ಮನಃಶುದ್ಧಿ ಆಗಲೇ ಹೇಳ್ತೇವೆ ಅಷ್ಟೇ. ಇದು ಮುಖ್ಯ ಆಯಿತು. ಮಧ್ವವಿಜಯ ಯಾತಕ್ಕೆ ಓದಬೇಕು ಅಂದರೆ ಮನಃಶುದ್ಧಿ ಆಗಲೇ ಓದಬೇಕು. ನಮಗೆ ದೇಹ ಶುದ್ಧಿಗೆ ಒಂದು ಮೆಥಡ್ ಇದೆ, ಸ್ನಾನ ಮಾಡಿಬಿಟ್ರೆ ದೇಹ ಶುದ್ಧಿ ಆಗುತ್ತೆ, ಅದು ನಮಗೆ ಗೊತ್ತಿದೆ. ಆದರೆ ಮನಸ್ಸಿನಿಗೆ ಸ್ನಾನ ಮಾಡಿಸೋಕ್ಕಾಗೋದಿಲ್ಲ, ನಾವು ಒಳಗೆಲ್ಲ ನೀರು ಹಾಕೊಂಡ್ಬಿಟ್ರೆ ಸತ್ತು ಹೋಗ್ಬಿಡ್ತಾನೆ ಅಷ್ಟೇ, ಏನು ಉಪಯೋಗ ಇಲ್ಲ. ಮನಸ್ಸನ್ನು ಪ್ಯೂರಿಫೈ ಮಾಡಬೇಕಾದ ನೆಸೆಸಿಟಿ ಇದೆ. ಆದರೆ ಮೈಂಡ್ ಅಂಬೋದು ಅತಿ ಮುಖ್ಯವಾದಂತಹ ಜ್ಞಾನ ಸಾಧನ ವಸ್ತು ಅಂದರೆ ಮನಸ್ಸೇ, ಅದು ಕ್ಲೀನಾಗಿ ಇಟ್ಕೋಬೇಕು, ಇಲ್ಲದವರು ಸಾಧ್ಯ ಇಲ್ಲ. ಪ್ಯೂರಿಫೈ ಮಾಡೋದಕ್ಕೆ ನೀರಿನಿಂದ ಸಾಧ್ಯ ಇಲ್ಲ, ಅದಕ್ಕೊಂದು ತೀರ್ಥ ಬೇಕೇ ಬೇಕು. ತೀರ್ಥ ಅಂದರೆ ಶುದ್ಧವಾದ ನೀರು ಅಂತ. ತೀರ್ಥ ಅಂದರೆ ಏನೋ, ಪವಿತ್ರ ಜಲ ಅಂತ ಅರ್ಥ. ಈ ಪವಿತ್ರ ಜಲ ಯಾವುದು ಅಂದರೆ ಆನಂದ ತೀರ್ಥ, ಅವರ ಚರಿತ್ರೆಯೇ ಪವಿತ್ರ ಜಲ. ಆಚಾರ್ಯರ ಚರಿತ್ರೆಯನ್ನು ಕೇಳ್ತಾ ಹೋದಂತೆ ಮನಸ್ಸು ಶುದ್ಧ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಕರೆಕ್ಟ್. ದೊಡ್ಡವರ ವಿಷಯ ಕೇಳ್ತಾ ಹೋದರೆ ಮನಸ್ಸಿಗೆ ದೊಡ್ಡ ದೊಡ್ಡ ಯೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ, ಉದಾತ್ತವಾದ ಯೋಚನೆ ಬರುತ್ತೆ. ಸಾಮಾನ್ಯರ ಕಥೆಗಳನ್ನು ಕೇಳಿದಾಗ ನಮಗಂಥ ಸ್ಫೂರ್ತಿಯೇನು ಬರೋದಿಲ್ಲ. ಕೆಟ್ಟದವ್ರ ಕಥೆ ಕೇಳಿಬಿಟ್ಟಾಗ ಮನುಷ್ಯ ಅಡ್ಡಾದಿ ಹಿಡಿದುಬಿಡ್ತಾರೆ. ಇದು ಲೋಕದ ಪದ್ಧತಿ. ಮಹತ್ ಸೇವಾಂ ದ್ವಾರ ಮಾಹುರು ವಿಮುಕ್ತೇ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸ್ಪಷ್ಟ ಹೇಳ್ತಾರೆ, ದೊಡ್ಡವರ ಸೇವೆ ಮುಕ್ತಿಯ ಮಹಾದ್ವಾರ, ಈ ಅಧಮರ ಸೇವೆ ಪತನದ ಮಹಾದ್ವಾರ ಅಂತೇಳಿ ಭಾಗವತ ಪುರಾಣ ಎಚ್ಚರಿಸುತ್ತೆ. ಅದಕ್ಕೆ ಮನಃಶುದ್ಧಿಗೋಸ್ಕರ ನಾವು ಸುಮಧ್ವಜ ಓದಬೇಕು. ಇದೆಲ್ಲರ ಅರ್ಥ ಮಾಡ್ಕೊಳ್ಬೇಕು. ಮನಸ್ಥಿತಿ ಯಾರಿಗೆ ಬೇಡ ಇವತ್ತು? ಮನಃಶುದ್ಧಿ ಅನ್ನೋದು ಬ್ರಹ್ಮಚಿಂತನೆಗೆ ಬಹಳ ಮುಖ್ಯ. ಇವತ್ತಂತೂ ಲೋಕದಲ್ಲಿ ಅದೇ ಮಾತೆ, ಎಲ್ಲೋದ್ರೂ ಅದೇನೆ ಮೆಡಿಟೇಷನ್ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಎಷ್ಟು ಮೆಡಿಟೇಷನ್ ಮಾಡೋದಕ್ಕಿಂತ ದೊಡ್ಡವ್ರ ಕಥೆ ಹೇಳಿದರೆ ಅದು ಭಾರಿ ದೊಡ್ಡದು ಅಂತ ಹೇಳಿ ಗೊತ್ತು ಬೇಕಾದ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಇವತ್ತಿನ ದಿವಸ ಎಲ್ಲೋದ್ರೂ ಕೂಡ ಈ ಸ್ಟ್ರೆಸ್ಸು ಅವೆಲ್ಲ ನಮಗೆ ಗೊತ್ತೇ, ಮನಸ್ಸಿಗೊಂದು ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕಾಗಿದೆ. ಅದಕ್ಕೆ ದೊಡ್ಡವರ ಕಥೆ ಕೇಳಿದರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಅದು ರಾಘವೇಂದ್ರ ವಿಜಯ ಓದ್ತಾರೆ, ರಾಯರ ಕಥೆ ಓದ್ತಾರೆ, ವಾದಿರಾಜರ ಕಥೆ ಓದ್ತಾರೆ, ಇವತ್ತು ಆಚಾರ್ಯರ ಕಥೆ ಓದ್ತಾರೆ, ಕಥೆ ಜಯತೀರ್ಥರ ಕಥೆ ಓದ್ತಾರೆ. ಮನಸ್ಸಿಗೆ ಏನಾಗುತ್ತಾಗ ಒಳ್ಳೆ ನೆಮ್ಮದಿ ಸಿಗುತ್ತೆ. ಇದು ಎಷ್ಟೇ ನೀವು ಮೆಡಿಟೇಷನ್ ಮಾಡಿ, ದೊಡ್ಡವರ ಕಥೆ ಕೇಳಿ, ಸಾವಿರ ಮೆಡಿಟೇಷನ್ ಮಾಡೋದಕ್ಕಿಂತ ದೊಡ್ಡವರ ಕಥೆ ನಮ್ಮ ಇನ್ಸ್ಪೈರ್ ಏನು ಮಾಡ್ತದಲ್ಲ ಬಹಳ ಜಾಸ್ತಿ. ಅದು ಅರ್ಥ ಮಾಡಿಕೊಂಡು ಜನ ಅಭ್ಯಾಸ ಮಾಡ್ಕೋಬೇಕಲ್ಲ. ತುಂಬ ಜನಗಳಿಗೆ ಈ ಕಥೆ ಜಯತೀರ್ಥರ ಕಥೆ, ವಾಜರಾಜರ ಕಥೆ, ಏನು ಕಥೆಗಳು ಏನು ಮಹಾ ಇರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ಅವ್ರ ಕಥೆ ಯಾರ ಕಥೆ? ಅದು ಶಾಸ್ತ್ರ ಓದಿದವರ ಕಥೆ, ಶಾಸ್ತ್ರ ಓದಿದವರ ನಡವಳಿಕೆ. ಅದನ್ನ ಅರ್ಥ ಏನು? ಶಾಸ್ತ್ರ ಇದ್ದಾಗೇನೆ ಅಂತ ಹೇಳಿದ್ರೆ ಅದೇ ಶಾಸ್ತ್ರ ಇದ್ದಾಗ. ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಕಷ್ಟಗಳು ಬರುತ್ತೆ, ಅವ್ರು ದೊಡ್ಡವರಿಗೆ ಕಷ್ಟ ಬಂದಿರುತ್ತೆ. ಹೇಗೆ ಸಾಲ್ವ್ ಮಾಡ್ಕೊಂಡ್ರು ಓದಿಬಿಟ್ರೆ ನಮಗೆ ಸಾಲ್ವ್ ಆಯ್ತಾಗ ಬಹಳ ಸುಲಭ. ನಮಗೆ ಬಡತನ ಇದೆ ಅಂತ ತಿಳ್ಕೊಳ್ಳಿ, ರಾಯರಿ ಬಡತನ ಇತ್ತು, ಹೇಗೆ ಮ್ಯಾನೇಜ್ ಮಾಡಿದ್ರು ಅವರು? ನಾಲ್ಕು ರಿಸೆಷನ್ ಅಂತೇಳಿ ಎಷ್ಟೋ ಜನ ಡಲ್ ಆಗಿಬಿಡ್ತಾರೆ ಈ ಕಾಲಕ್ಕೆ. ರಿಸೆಷನ್ ಅಂತೇಳಿ ಕೆಲಸಕ್ಕೆ ತೆಗೆದವ್ರ ಕತೆ ಬೇರೆ, ತೆಗಿತಾರಂತೇನೆ ಕೆಲವು ಹುಚ್ಚಾದವರಿದ್ದಾರೆ. ನಮ್ಮ ನಾಳೆ ತೆಗೆದು ಬಿಡ್ಬೋದು ಏನು ಗತಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೋಬೇಡಿ. ರಾಯರ 4 ವರ್ಷಗಳ ಕಾಲ ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ ಮಾಡ್ಕೊಂಡಿದ್ರು. ಇವತ್ತು ಪೂಜ್ಯ ರಾಘವೇಂದ್ರ ಎಷ್ಟು ವಿಶ್ವಖ್ಯಾತಿಯ ವ್ಯಕ್ತಿತ್ವ ಅವ್ರದ್ದು, ಅಂದರೆ ಹೇಗೆ ಮ್ಯಾನೇಜ್ ಮಾಡಿದ್ರು ಆ ಟೈಮ್ನಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ನಿಮಗೇನು ಅನಿಸೋದಿಲ್ಲ, ವೆಲ ಕೂಡ ಇವತ್ತು ಬರೋದು ಅನಿಸೋದಿಲ್ಲ, ಹೋಗೋದು ಅನಿಸೋದಿಲ್ಲ. ಇದೆಲ್ಲ ದೊಡ್ಡವ್ರ ಕಥೆ ನಮಗೆ ಬೇಕು. ಕೆಟ್ಟದ್ದು ಸೂಯಿಸೈಡ್ ಮಾಡ್ಕೊಳ್ಳೋರು ಯಾತಕ್ಕೆ? ಇದರಿಂದಾನೆ ಡಿಪ್ರೆಸ್ ಆಗ್ತಾರೆ, ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಬರೀ ರೈತರಷ್ಟೇ ಸೂಯಿಸೈಡ್ ಮಾಡ್ಕೊಳ್ಳೋದಿಲ್ಲ, ಸಾಕಷ್ಟು ಶ್ರೀಮಂತರು ಸೂಯಿಸೈಡ್ ಮಾಡ್ಕೊಳ್ತಾರೆ, ಇಲ್ಲಿ ಎಜುಕೇಟೆಡ್ ಸೂಯಿಸೈಡ್ ಮಾಡ್ಕೊಳ್ತಾರೆ. ಮತ್ತು ಬ್ಯಾಲೆನ್ಸ್ಡ್ ಲೈಫ್ ಅಂತ ಹೋದರೆ ಅದು ಸೂಯಿಸೈಡ್ ಅಲ್ಲ, ಅಪ್ರೋಚೆ ಏನೋ ಮಾಡ್ದ ಮಾಡ್ದೆ ಬಿಟ್ಟ ಬಿಟ್ಟ ಅಂತೇಳಿ ಸೂಯಿಸೈಡ್ ಇದ್ದಾಗ ಲೆಕ್ಕ, ಸ್ಲೋ ಪಾಯ್ಸನ್ ಇದ್ದಾಗ, ಇನ್ನೇನು ಅರ್ಥ ಅಲ್ಲ. ದೊಡ್ಡವ್ರ ಕಥೆ ನಮ್ಮ ಜೀವನ ಸೆಟ್ರೈಟ್ ಮಾಡ್ತಕ್ಕಂತಹ ಗೈಡ್ಲೈನ್ಸ್ ಕೊಡೋದ್ರಿಂದ ದೊಡ್ಡವ್ರ ಕಥೆ ಕೇಳಬೇಕು. ಅವಕರ ಹೇಳ್ತಾರೆ, ಕಿಂತೂತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ದೊಡ್ಡವರ ಚರಿತ್ರೆ ಮನಸ್ಸಿನ ಶುದ್ಧಿಗೋಸ್ಕರ, ಈ ಭಾವನೆ ಇದ್ದವರಿಗೆ ಸುಮಧ್ವಿಜಯ ಓದೋದು ಎಷ್ಟು ಉಪಯುಕ್ತ ಅಂತ ತಿಳಿಯಿತು. ಸುಮಧ್ವಿಜಯ ಆಸ್ ಎ ಫಿಲಾಸಫಿಕಲ್ ಟೆಕ್ಸ್ಟ್ ಅದು ಮುಖ್ಯ. ಮೊದಲೇ ಹೇಳಿದೆ, ಕಾವ್ಯವಾದರೆ ಶಾಸ್ತ್ರ ಆಗೋದಿಲ್ಲ, ಶಾಸ್ತ್ರ ಆದರೆ ಕಾವ್ಯ ಆಗೋದಿಲ್ಲ, ಎಷ್ಟೊಂದು ಎರಡೂ ಆಗೋದಿಲ್ಲ, ಕಾವ್ಯನೂ ಆಗೋದಿಲ್ಲ ಶಾಸ್ತ್ರನೂ ಆಗೋದಿಲ್ಲ. ಆದರೆ ಕಾವ್ಯನೂ ಆಯಿತು ಶಾಸ್ತ್ರನೂ ಆಯಿತು ಅದು ವಂಡರ್. ಅದು ಸ್ತೋತ್ರ ಶಾಸ್ತ್ರ ಆಗೋದಿಲ್ಲ. ಇವರು ತಂದೆ ಬರೆದ ಹರಿವಾಯು ಸ್ತುತಿ ದೊಡ್ಡ ಶಾಸ್ತ್ರ ಗ್ರಂಥ ಆಗಿಹೋಯ್ತು, ಸ್ತೋತ್ರ ಶಾಸ್ತ್ರವಾಯಿತು, ಇವರು ಬರೆದ ಕಾವ್ಯ ಶಾಸ್ತ್ರವಾಯಿತು. ಅದಕ್ಕೆ ಫಿಲಾಸಫಿಕಲ್ ಇಂಪಾರ್ಟೆನ್ಸ್ ಮಧ್ಯವಿದ್ದೇನು ಅಂತ ಕೇಳಿದರೆ ಇದೇ. ಯಾವ ಫಿಲಾಸಫಿ ಅಂತ ಯಾವುದಕ್ಕೆ ಕರೀತೇವೆ ನಾವು? ಫುಲ್ ಆಫ್ ಫ್ಯಾಕ್ಟ್ಸ್, ಅದು ಫಿಲಾಸಫಿ. ಫ್ಯಾಕ್ಟ್ಸನ್ನು ಎಷ್ಟೆಷ್ಟು ಡಿಸ್ಟಾರ್ಟ್ ಮಾಡದೆ 100% ಸಿನ್ಸಿಯರ್ ಪ್ರೆಸೆಂಟ್ ಮಾಡಿದ್ರೆ ಅದೇ ಶಾಸ್ತ್ರ. ಇದು ಗೊತ್ತಿರು, ಶಾಸ್ತ್ರ ಅಂದರೆ ಏನೋ ಅಲ್ಲ, ಸೈನ್ಸ್ ಅಂದರೆ ಏನರ್ಥ? ಆಕ್ಯುರಸಿ ಟು ದಿ ಕೋರ್ ಇದ್ದರೆ ಅದು ಸೈನ್ಸ್, ಅದಕ್ಕಿಂತ ಜಾಸ್ತಿ ಇದ್ದರೆ ಫಿಲಾಸಫಿ. ಅರ್ಥ ಆಯ್ತಾ? ಸೈನ್ಸ್ಗಿಂತ ಜಾಸ್ತಿ ಆಕ್ಯುರಸಿ ಫಿಲಾಸಫಿ ಮೇಂಟೈನ್ ಮಾಡೋದು. ನಮ್ಮ ಜನ ಏನು ತಿಳ್ಕೊಂಡ್ಬಿಟ್ರು, ಸೈನ್ಸ್ ಹೋದರೆ ಶಾಸ್ತ್ರ ಬೈಬೇಕು ಅಂತ ತಿಳ್ಕೊಂಡ್ರು, ಓದಬಾರ್ದಲ್ಲ ಬೈಬೇಕು ಅಂತ ಹೇಳಿಬಿಟ್ರು. ಎಷ್ಟು ಬಟ್ಟಿ ಮೂರ್ಖತನ ಗೊತ್ತಾ? ಇದು ಶಾಸ್ತ್ರದ ಆಕ್ಯುರಸಿ, ಸೈನ್ಸಿನ ಆಕ್ಯುರಸಿ ಏನೋ ಮಾಡಿ ತೀರ್ಮಾನಕ್ಕೆ ಬಂದಿರ್ತಾರೆ. ಇನ್ನೊಬ್ಬ ನೋಬೆಲ್ ಪ್ರೈಸ್ ಬಂದ್ಬಿಡುತ್ತೆ ಕೆಲವರಿಗೆ, ಆಮೇಲೆ ಡಿಸ್ಪ್ರೂವ್ ಆಗ್ಬೋದು, ಗೊತ್ತಾಯ್ತು? ಅದು ಡಿಸ್ಪ್ರೂವ್ ಆದರೂ ಆಶ್ಚರ್ಯ ಇಲ್ಲ, ನಮ್ಮ ಶಾಸ್ತ್ರ ಹಾಗಲ್ಲ, ಎಂದು ಡಿಸ್ಪ್ರೂವ್ ಆಗೋದೇ ಇಲ್ಲ. ಅದಕ್ಕೆ ಅಂತೆಯೇ ಸಿದ್ಧಸ್ತು ಸಿದ್ಧ ಅಂತಹ ಮಧ್ವಶ್ಯಾಗಮಯೇವೈ. ಸ್ವಲ್ಪ ಯೋಚನೆ ಮಾಡಿ ಜನಗಳು, ಎಂದು ಒಂದು ಸತ್ ಡಿಸ್ಪ್ರೂವ್ ಆದರೂ ಕೂಡ ಶಾಸ್ತ್ರ ಅಲ್ಲ. ಸೈನ್ಸ್ಗೆ ತಮಾಷೆ ಏನು ಗೊತ್ತಾ? ನೋಬೆಲ್ ಪ್ರೈಸ್ ಬಂತು, ಆ ಥಿಯರಿ ಸುಳ್ಳು ಅಂತೂ ಪ್ರೂವ್ ಆಯಿತು, ನೋಬೆಲ್ ಪ್ರೈಸ್ ವಾಪಸ್ ತಗೊಳ್ಳೋದಿಲ್ಲ, ಗೊತ್ತಾಯ್ತು? ಯಾಕೆ ಆ ಎಫರ್ಟ್ಸ್ಗೆ ಬೆಲೆ, ಅವ್ರು ಮಾಡಿದ್ದ ಎಫರ್ಟ್ಸ್ ಕರೆಕ್ಟ್ ಇತ್ತು, ಓಕೆ, ವಾಪಸ್ ತಗೊಳ್ಳೋದಿಲ್ಲ ಅದನ್ನು. ಶಾಸ್ತ್ರ ಹಾಗಲ್ಲ, ಶಾಸ್ತ್ರದಲ್ಲಿ ತಪ್ಪಾದರೆ ಅದು ಹೋದಾಗೆ ಲೆಕ್ಕ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ ಲೆಕ್ಕ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ತಪ್ಪು ಕಲ್ಪನೆ ಏನಿದೆ ಶಾಸ್ತ್ರದಲ್ಲಿ, ಶಾಸ್ತ್ರ ಅಂದರೆ ಬರೀ ಸುಳ್ಳು ಹೇಳುತ್ತೆ, ಯಾರೋ ಸಾಮಾನ್ಯರು ಹೇಳುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು. ಇದು ಸೂಪರ್ ಟ್ರೂತ್, ಇನ್ನು ಹೇಳಬೇಕಾದ್ರೆ ಸೂಪರ್ ಟ್ರೂತ್ ಅದು. ಸೈನ್ಸ್ ಯಾವಾಗಲೂ ಟೋಟಲಿ ಎಲ್ಲದನ್ನು ನೋಡೋದಿಲ್ಲ. ಸೈನ್ಸ್ ಏನು ಗೊತ್ತಿಲ್ಲ ಅಂದರೆ ಓನ್ಲಿ ವಿಸಿಬಲ್ ಥಿಂಗ್ಸ್ ಮಾತ್ರ ಸೈನ್ಸ್ ನೋಡೋದು. ವಿಸಿಬಲ್ ಆಗಿರಬೇಕು, ಅದು ವೆರಿಫಿಕೇಷನ್ ಟು ದಿ ನಮ್ಮ ಫಿಸಿಕಲ್ ಐಗೆ ವೆರಿಫೈಯಬಲ್ ಆಗಬೇಕಷ್ಟೇ. ಸೈನ್ಸ್ ಲಿಮಿಟೇಷನ್ ಅದು. ಶಾಸ್ತ್ರ ಹಾಗಲ್ಲ, ಬಿಯಾಂಡ್ ದಟ್ ಹೇಳೋದು ಶಾಸ್ತ್ರ. ಇಂಡಿವಿಜುವಲ್ ಥಿಂಗ್ಸ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟು ಖಚಿತವಾಗಿ ಹೇಳೋದು ಶಾಸ್ತ್ರದ ವೈಶಿಷ್ಟ್ಯ. ಇದು ತುಂಬ ಜನ ಗೊತ್ತಿಲ್ಲ ಇದೆಲ್ಲ. ಸೈನ್ಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್, ಯಾಕೆಂದರೆ ಇನ್ವಿಜಿಬಲ್ ಥಿಂಗನ್ನು ಸೈನ್ಸು ತನ್ನ ಇದು ಸೇರಿಸ್ಕೊಂಡೇ ಇಲ್ಲ, ಆ ಫೀಲ್ಡಲ್ಲೇ ಸೇರಿಲ್ಲ, ಔಟ್ ಆಫ್ ಸೈಂಟಿಫಿಕ್ ಫೀಲ್ಡ್ ಅದು, ಅಂದಮೇಲೆ ಹೇಳೋ ಚಾನ್ಸಸ್ಸೇ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ಸೈನ್ಸು ಫಿಲಾಸಫಿಗಿರೋ ದೊಡ್ಡ ಡಿಫ್ರೆನ್ಸ್ ಅಂದರೆ ಕಾಮನ್ ಸೆನ್ಸ್ಗಿಂತ ದೊಡ್ಡದು ಸೈನ್ಸ್. ಕಾಮನ್ ಸೆನ್ಸ್ ಏನೇನು ಹೇಳುತ್ತೆ, ಸೈನ್ಸ್ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ, ಆದರೆ ಫಿಲಾಸಫಿ ಅದಕ್ಕಿಂತ ದೊಡ್ಡದು, ಸೂಪರ್ ಸೈನ್ಸ್. ಸೈನ್ಸನ್ನು ಕೂಡ ಪರ್ಫೆಕ್ಟ್ ಮಾಡ್ತಕ್ಕಂಥದ್ದು ಫಿಲಾಸಫಿ. ಆದ್ದರಿಂದ ಸುಮಧ್ವಿಜಯ ಫಿಲಾಸಾಫಿಕಲ್ ವರ್ಕ್ ಅದು. ಯಾತಕ್ಕೆ ಇದು ಬಯೋಗ್ರಫಿ ಆಫ್ ಫಿಲಾಸಫರ್. ಮಧ್ವಾಚಾರ್ಯರು ಬರೀ ಫಿಲಾಸಫರ್ ಅಲ್ಲ, ಫೌಂಡರ್ ಫಿಲಾಸಫರ್ ಆಫ್ ದ್ವೈತ ವೇದಾಂತ, ಗೊತ್ತಾಯ್ತಾ? ಅವರ ಜೀವನ ಚರಿತ್ರೆ ಮೇಲೆ ಏನಾಯ್ತು, ಅದು ಫಿಲಾಸಫಿನೇ ಆಯಿತು. ಭಗವದ್ಗೀತೆ 2ನೇ ಅಧ್ಯಾಯದ ಕೊನೆಗೆ ಚಿತ್ತಪ್ರಜ್ಞ ಲಕ್ಷಣಗಳು ಅಂತ ಬರ್ತಾರೆ. ಚಿತ್ತಪ್ರಜ್ಞಸ್ಯ ಕಾ ಭಾಷ ಸಮಾಧಿಸ್ತಸ್ಯ ಕೇಶವ ಚಿತ್ತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಚಿತ್ತಪ್ರಜ್ಞೆ ಹೇಗಿರ್ತಾನೆ ಅರ್ಜುನನ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಚಿತ್ತಪ್ರಜ್ಞೆ ಹೀಗಿರ್ತಾನೆ ಅಂತೇಳಿ ಮಧ್ವವಿಜಯ ಓದಿ, ಮಧ್ವಾಚಾರ ಹೇಗಿದ್ದಾರೆ ಲಕ್ಷಣ ಅದೆಲ್ಲ ಕೂಡ ಫಿಲಾಸಫಿ ಆಗೋಯ್ತಾನೆ. ಚಿತ್ತಪ್ರಜ್ಞೆ ಹೇಗಿರಬೇಕು ಅಂತಲ್ಲಿ ಹೇಳ್ತಾರೋ ಹಾಗೆ ಇವರಿದ್ದಾರೆ, ಶಾಸ್ತ್ರ ಆಗೋಯ್ತಲ್ಲ. ಸೈನ್ಸ್ ಸೈಂಟಿಸ್ಟ್ ಆಗಿದ್ದಾನೆ ಅಂತ ತಿಳ್ಕೊಂಡ್ರು ಕೂಡ ಸೈನ್ಸೇ, ಸೈನ್ಸಿನ ಇನ್ನೊಂದು ಮುಖ ಅದು. ಈ ದೃಷ್ಟಿಯಲ್ಲಿ ಮಧ್ವಾಚಾರ್ಯರ ಚರಿತ್ರೆ ಅತ್ಯಂತ ಶ್ರೇಷ್ಠವಾದಂತಹ ಶಾಸ್ತ್ರ ಕೂಡ ಆಗಿದೆ. ಮತ್ತೆ ಶಾಸ್ತ್ರ ಆಗೋದಕ್ಕಿಂತ ಅನೇಕ ಕಾರಣಗಳು. ಹರಿಸರ್ವೋತ್ತಮತ್ವ ಹೇಳುತ್ತೆ ಅದು ಶಾಸ್ತ್ರ, ವಾಯುದೇವೋತ್ತಮತ್ವ ಹೇಳಿದ್ರೆ ಅದು ಶಾಸ್ತ್ರ, ವಾಯುದೇವರು ಮೂರನೇ ಅವತಾರದ ಕಥೆ ಹೇಳುತ್ತೆ ಅದಕ್ಕೆ ಶಾಸ್ತ್ರ, ಏನು ಸಂಶಯನೇ ಇಲ್ಲ. ಸುಮಧ್ವ ವಿಜಯದ 16ನೇ ಸರ್ಗದ ಮೊದಲ ಶ್ಲೋಕದಲ್ಲಿ ಈ ಮಾತು ಹೇಳುತ್ತಾರೆ. ಸಾಧುಭ್ಯೋ ಮಧುಮಥನಾಂಘ್ರಿ ಭಕ್ತಿ ಭಾಗ್ಭ್ಯ ಶ್ರೌತೆಭ್ಯೋ ವಿತತಪತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಮತ ಕೋಪಿ ಕೋವಿದೋತ್ರ. ಅರ್ಥ ಮಾಡಿಕೊಳ್ಳಿ, ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ. ಮಧ್ವಾಚಾರ್ಯರ ಚರಿತ್ರೆಯನ್ನ ಅವರೊಬ್ಬ ಶಿಷ್ಯ ತುಂಬಿದ ಸಭೆಯಲ್ಲಿ ಜನಗಳಿಗೆ ಪ್ರವಚನ ಮಾಡ್ತಾ ಇದ್ದಾನೆ. ಹ್ಯಾ ಪ್ರವಚನ ಮಾಡ್ತಿದ್ದಾನೆ ಅಂದ್ರೆ, ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ಇದು ಹೇಳುತ್ತಾನೆ. ವೇದಾಂತ ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ. ವೇದಾಂತ ಶಾಸ್ತ್ರದ ಬೆನಿಫಿಟ್ ಏನು ಅಂದ್ರೆ, ಬಂಧ ಮೋಕ್ಷ ಮೂಲಂ, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಯಾವುದು ಸಾಧನನೋ ಆ ಸಾಧನವನ್ನ ವೇದಾಂತ ಅಂತ ಕರೀತಾರೆ. ಅರ್ಥ ಆಯ್ತಾ? ಸಂಸಾರದಿಂದ ಬಿಡುಗಡೆ ಕಂಡು ಮೋಕ್ಷವನ್ನು ಪಡೀಲಿಕ್ಕೆ ಏನು ಮಾಡಬೇಕೋ ಅದನ್ನು ಹೇಳಿಕೊಟ್ಟಿದ್ದಕ್ಕೆ ವೇದಾಂತ ಅಂತ ಹೆಸರು. ಆಚಾರ್ಯರ ಚರಿತ್ರೆ ಮೋಕ್ಷ ಕೊಡಿಸ್ತಕ್ಕಂಥವರ ಚರಿತ್ರೆ ಇದು ಅಂದರೆ ವೇದಾಂತ ಆಗಿರುತ್ತೆ, ಆಟೋಮೆಟಿಕಲಿ ವೇದಾಂತ ಆಗುತ್ತೆ. ಮೋಕ್ಷ ಕೊಡುವವನ ಕಥೆ ಕೃಷ್ಣನ ಕಥೆ, ಅದು ಮೋಕ್ಷ ಕೊಡುವವನ ಕಥೆ, ಇವರು ಮೋಕ್ಷ ಕೊಡಿಸುವವರ ಕಥೆ ಇದು. ಆದ್ದರಿಂದನೇ ವೇದಾಂತಂ ಸ್ವಯಮೇವ ಬಂಧ ಮೋಕ್ಷ ಮೂಲಂ. ಮಧ್ವಾಚಾರ್ಯರ ಚರಿತ್ರೆ ಅಪೂರ್ವವಾಗಿ ಒಂದು ಸುಮಧ್ವ ವಿಜಯ ದೊಡ್ಡ ಶಾಸ್ತ್ರ ಗ್ರಂಥವಾಗಲಿಕ್ಕೆ ಅದೊಂದು ಕಾರಣ. ಶಾಸ್ತ್ರವನ್ನು ಸರ್ವಮೂಲ ಬರೆದವರ ಕಥೆ ಅದಕ್ಕೆ ಶಾಸ್ತ್ರ, ಸರ್ವಮೂಲ ಬರೆದವರ ಕಥೆಯಾಗಿದ್ದಕ್ಕೂ ಶಾಸ್ತ್ರ, ಸರ್ವ ಮೂಲ ವಿಚಾರಗಳನ್ನು ಕೂಡ ತಂದುಕೊಂಡಿದ್ದಕ್ಕೂ ಅದು ಶಾಸ್ತ್ರ. ಮತ್ತೆ ಆಬ್ಜೆಕ್ಟಿವ್ಸ್ ಮೆಥಡ್ಸ್ ಆಫ್ ಸ್ಟಡಿಯಿಂಗ್ ಅಂಡ್ ರಿಸಿಟೇಷನ್ ಆಫ್ ಸುಮಧ್ವ ವಿಜಯ. ಆಬ್ಜೆಕ್ಟಿವ್ಸು ಮೆಥಡ್ಸ್ ಆಫ್ ಸ್ಟಡಿಯಿಂಗ್ ಎರಡು ಬೇಕೀಗ. ಮತ್ತು ಸುಮಧ್ವ ವಿಜಯ ಏನು ಹೇಳ್ತಾ ಇದೆ ಫಸ್ಟ್ ತಿಳ್ಕೊಂಡ್ರೆ ಆಬ್ಜೆಕ್ಟಿವ್ ಏನು ಅಂತ ಗೊತ್ತಾಗುತ್ತೆ. ಸುಮಧ್ವ ವಿಜಯ ಹೇಳೋದೇನು, ಮಧ್ವಾಚಾರ್ಯ ಅವತಾರ ಕಾಲಕ್ಕೆ ಸ್ಥಿತಿ ಹೇಗಿತ್ತು. ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಸರ್ಗದೊಳಗೆ ರಫ್ಲಿ ಹೀಗಿರೋ ವಿಚಾರ. ಮೊದಲನೇ ಸರ್ಗದೊಳಗೆ ಮಧ್ವಾಚಾರ್ಯರ ಹಿಂದಿನ ಎರಡು ಅವತಾರದ ಬಗ್ಗೆ ಹೇಳ್ತಾರೆ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಹನುಮದವತಾರ, ಭೀಮಾವತಾರ, ಮಧ್ವಾವತಾರ. ಹನುಮದವತಾರ, ಭೀಮಾವತಾರ ಎರಡರ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಬಂದ ಸರ್ಗದೊಳಗೆ ಯಾತಕ್ಕೆ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ. ಅವ್ರ ಮಧ್ವರೂಪದ ಬಗ್ಗೆ ಹೇಳಬೇಕೀಗ. ಅದು ಎರಡು ರೂಪದ ಬಗ್ಗೆ ಯಾತಕ್ಕೆ ಹೇಳ್ತಾರೆ ಅಂದರೆ, ನೀವೆಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ರೆಸ್ಯೂಮ್ ಕೇಳ್ತಾರೆ ಫಸ್ಟ್, ಬಯೋಡೇಟಾ ಕೇಳ್ತಾರೆ ಹೋಗ್ತಾರೆ. ಎಲ್ಲಿದ್ರೆ ಏನು ಮಾಡಿದ್ರೆ ಯೋಗ್ಯತೆ ಏನೋ ಅರ್ಥ ಆಗಬೇಕು, ಅವಾಗ ಎಚ್ಚರಿಸ್ಕೊಳ್ಳೋಕೆ ಅನುಕೂಲ. ಹಿಂದಿನ ಅವತಾರಲ್ಲಿ ಏನು ಮಾಡಿದ್ದಾರೆ ಗೊತ್ತಾಗಿಬಿಟ್ರೆ ಈಗಿನ ಅವತಾರ ಹೇಗಿರುತ್ತೆ ಅರ್ಥ ಆಗುತ್ತಾರೆ. ಹಿಂದಿನ ಪಾಸ್ಟ್ ನಮ್ಮ ಹಿಸ್ಟ್ರಿ ಗೊತ್ತಬೇಕು, ತಿರಲೇಬೇಕು ನಮಗೆ. ಆ ದೃಷ್ಟಿಯಲ್ಲಿ ನಮಗೆ ಸಾಮಾನ್ಯವಾಗಿ ಪಾಸ್ಟ್ ಜನ್ಮದ ಯಾರು ಕೇಳಿಲ್ಲ ಪುಣ್ಯಕ್ಕೆ, ನಮಗೆ ಹಿಂದಿನ ನೋಡಿ ಏನಾಗಿದ್ದೆ ಅಂತ ಕೇಳಿದ್ರೆ ಕತೆ ಮುಗಿದೋಗ್ತಿತ್ತು. ಈ ಜನ್ಮದ್ದೇ ವಿಚಿತ್ರ ಇರುತ್ತೆ ಕಥೆಗಳು. ಆದ್ರೆ ಹಿಂದಿನ ಎರಡು ಜನ್ಮದ ಕತೆ ಹೇಳ್ತಾರೆ, ಹನುಮಂತನಾಗಿ ಏನು ಮಾಡಿದ, ಭೀಮನಾಗಿ ಏನು ಮಾಡಿದ, ಎಷ್ಟು ಇಂಟ್ರೆಸ್ಟಿಂಗ್ ಅದು. ರಿಯಲಿ ಈ ಕಾನ್ಸೆಪ್ಟ್ ಯಾರಿಗೂ ಇಲ್ಲ. ಜನ್ಮಾಂತರಕ್ಕೂ ಹೋಗಿ ಅವರ ವೆರಿಡಿಟಿ ಯೋಚನೆ ಮಾಡೋದು ಅಂತ ಕೇಳಿದರೆ ಸೂಪರ್ ಥಿಂಗ್ ಅದು. ಅದು ಅದಕ್ಕೆ ಹನುಮಂತನಾಗಿ ಇವತ್ತು ಹನುಮಂತ ಬಹುಶಃ ರಾಮ ಗೊತ್ತಿಲ್ಲದ್ರು ಗೊತ್ತಿರ್ಬೋದು ಜನಗಳಿಗೆ, ಗೊತ್ತಿಲ್ಲದವರು ಇರ್ತಾರೆ. ಹನುಮಂತ ಗೊತ್ತಿಲ್ಲದವರು ಯಾರೂ ಇಲ್ಲ. ಹನುಮಂತ ಗೊತ್ತಿಲ್ಲ, ಹನುಮಂತನ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ಏನಂತ ಗೊತ್ತಾಯ್ತಲ್ಲ. ಹನುಮಂತ ಹೆಸರದು, ಇವರು ಕತೆ ರೂಪ ಅಂತ ಆಗಿಬಿಡುತ್ತೆ ಅಷ್ಟೇ. ಇವ್ರದ್ದೆಲ್ಲ ಕೂಡ ಹನುಮಂತನ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಕೋತಿ ಎಂದು ಬಿಡ್ತಾರೆ, ಆ ಸ್ಥಿತಿ ಬಂದೋಗಿದೆ. ಅಂತ ಹನುಮಂತನೇ ಮಧ್ವಾಚಾರ್ಯರು ಅಂದ್ರೆ ಎಷ್ಟು ಭಕ್ತಿ ಬರುತ್ತೆ ಯೋಚನೆ ಮಾಡಿ. ಅಂತ ಹನುಮಂತನೇ ಮಧ್ವಾಚಾರ್ಯರು ಅಂತ ಅರ್ಥ ಆಗಿಬಿಟ್ರೆ ಗೌರವ ನಿಮಗೆ ಎಷ್ಟೋ ಯಾರೋ ಬಗ್ಗೆ ಕೇಳಿರ್ತಾರೆ, ಇವ್ರು ಗೊತ್ತಾಂತ ಕೇಳಿದ್ರೆ ಇಲ್ಲ ಅಂತಾರೆ, ಅವ್ರು ಗೊತ್ತಾಗ್ತಾರೆ ಹೂ ಅಂತಾರೆ, ಅವರೇ ಇವರು ಅಂತಷ್ಟೋ ಗಾಬರಿ ಆಗಿಬಿಡ್ತಾರೆ. ಅವರ ದೊಡ್ಡ ವ್ಯಕ್ತಿ ಇವರೇನಾ ಆಗಿದೆ, ಹನುಮಂತನಾಗಿ ನೀರು ರಾಮದೇವರ ಸೇವೆ ಮಾಡಿದ್ರಲ್ಲ ಅವರೇ ಮಧ್ವಾಚಾರ್ಯರು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಹನುಮಂತನ ಬಗ್ಗೆ ಪರಿಚಯ ಮಾಡಿಕೊಡೋದು ಮಧ್ವಮಧ್ವ ವಿಜಯ ಅಧಿಕೃತವಾಗಿ 18 ಶ್ಲೋಕದಲ್ಲಿ ರಾಮಾಯಣದಲ್ಲಿ ರೋಲ್ ಆಫ್ ಹನುಮಂತ ಅದನ್ನು ಹೇಳ್ಕೊಡೋದಕ್ಕೆ ಈ ಮೊದಲನೇ ಸರ್ಗ ಬೇಕು. ಮತ್ತೆ ಮಹಾಭಾರತದಲ್ಲಿ ಭೀಮಸೇನ, ಭೀಮಸೇನಾಗಿ ಏನು ಕೆಲಸ ಮಾಡಿದ್ದಾನೆ. ಮತ್ತು ಮಹಾಭಾರತ ಓದಿದವರಿಗೆ ಭೀಮನ ಪಾತ್ರವನ್ನು ಬಿಟ್ಟರೆ ಇನ್ನು ಯಾವ ಪಾತ್ರನೂ ಅಷ್ಟು ಜೋರ ಬರೋದಿಲ್ಲ. ಆಕಾಶದಲ್ಲಿ ಸ್ವಾಗ ನಕ್ಷತ್ರ ಇರಬಹುದು, ಆದರೆ ಸೂರ್ಯ ಚಂದ್ರ ಎದ್ದು ಕಾಣಿಸ್ತಾರೆ, ಸೂರ್ಯಚಂದ್ರನಂತೆ ಇನ್ಯಾರೇ ಎದ್ದು ಕಾಣೋದಿಲ್ಲ. ಅದಕ್ಕೆ ಹರಿವಾಯುಗಳಂತೆ ಶಾಸ್ತ್ರ ಪ್ರಪಂಚದಲ್ಲಿ ಬೇರೆ ಯಾರೂ ಕಾಣೋದಿಲ್ಲ. ಸೂರ್ಯನಂತೆ ಹರಿ, ಚಂದ್ರನಂತೆ ವಾಯುದೇವ, ಉಳಿದವರು ಇರಬಹುದು, ಅವರ ನಕ್ಷತ್ರಗಳಂತೆ ಹೊಡಿತಾ ಇರ್ತಾರೆ. ಭೀಮನ ಪಾತ್ರ ಹಾಕಿ ಭೀಮಸೇನ ಸಮೋ ನಾಸ್ತಿ ಸೇನಯೋ ಹೃಭಯೋರತ್. ಅಲ್ಲಿ ಏನು ಕಾಮನ್ ಫ್ಯಾಕ್ಟರ್ಸ್ ಏನೀಗ, ಹನುಮಂತನಾಗಿ 100% ಅಂದ್ರೆ ಹೇಳಿದ್ನಲ್ಲ ಸಿನ್ಸಿಯರ್ ಟು ದಿ ಕೋರ್ ಅಂತ ಜೀವನ ಸಾಗಿಸಿದ್ರು. ಒಂದೇ ಒಂದು ತಪ್ಪನ್ನು ಮಾಡಿದವರು ಹನುಮಂತ, ನೆನಪಿರಬೇಕು. ಒಂದೇ ಒಂದು ತಪ್ಪನ್ನು ಮಾಡಿಲ್ಲ. ಇಂಥ ವ್ಯಕ್ತಿ ಇವತ್ತು ಬದ್ಧಾಚಾರ್ಯ ಮಾತಾಡ್ತಾರೆ ಅಂತ ಎಷ್ಟು ಬೆಲೆ ಬರುತ್ತೆ ಯೋಚನೆ ಮಾಡಿ. ಇಂಥ ವ್ಯಕ್ತಿ ಎಂದೂ ಒಂದೂ ತಪ್ಪನ್ನು ಮಾಡಿಲ್ಲದವರು ಇವತ್ತು ಮಾತಾಡ್ತಾರೆ ಅಂದ ತಕ್ಷಣ ಅವ್ರ ಮಾತನ್ನು ಎಷ್ಟು ಕೇಳಬೇಕು ಅಂತ ಅಪೇಕ್ಷೆ ಬರುತ್ತೆ, ಹೇಳೋದಕ್ಕೆ ಸಾಧ್ಯನೇ ಇತ್ತು. ಭೀಮಸೇನಾಗಿ ಒಂದೂ ತಪ್ಪನ್ನು ಮಾಡದವರು ಮತ್ತೆ ತುಂಬಾ ಜನ ಮೊದಲು ಸರಿ ಇರ್ತಾರೆ, ಹ್ಯಾಂಡ್ರೈಟಿಂಗ್ ನೀಟಾಗಿ ಬರೀತಾರೆ ಎಕ್ಸಾಮ್ ಹಾಲ್ನಲ್ಲಿ, ಬರ್ತಾ 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 ರಫ್ ಆಗಿಬಿಡುತ್ತೆ, ಟೈಮ್ ಆಗ್ತಾ ಆದಂತೆ ಅವಾಗ ಆಮೇಲೆ ಬಿಡುತ್ತೆ, ಏನೋ ಬರುತ್ತೆ, ಅವರಿಗೆ ಒಂದಕ್ಕೆ ಬರೋದ್ರೆ ಬರೆದು ಬಿಡ್ತಾರೆ ಕೊನೆಗೆ. ಆದರೆ ಮೊದಲ ಅವತಾರ ಆಯಿತು, ಎರಡನೇ ಅವತಾರ ಆಯಿತು, ಒಂಚೂರು ಶೇಕ್ ಆಗೋದಿಲ್ಲ. ಇದು ಆಶ್ಚರ್ಯ ಆಚಾರ್ಯರು. ಆದರೆ ಬೇರೆಯವರು ಸುಗ್ರೀವ ರಾಮದೇವರು ಭಾರಿ ಭಕ್ತ, ಅದೇ ಕರ್ಣನಾಗಿ ಬಿಟ್ಟು ರಿವರ್ಸ್ ಹೊಡೆದು ಬಿಡ್ತಾರೆ, ಕೃಷ್ಣನ ವಿರುದ್ಧ ನಿಂತು ಬಿಡ್ತಾರೆ. ಅದೇ ರೀತಿ ವಾಲಿ ರಾಮದೇವರಿಗೆ ಏನೆಷ್ಟು ಅರ್ಜುನನಾಗಿ ಭಾರಿ ಹತ್ರ ಬಂದುಬಿಡ್ತಾರೆ. ಅಂದರೆ ಒಂದವತಾರದಲ್ಲಿ ತಪ್ಪಿತ್ತು, ಒಂದವತ್ತು ಸರಿ ಮಾಡಿಕೊಂಡಿತ್ತು. ಇವ್ರು ಹಾಗಲ್ಲ, ಎಲ್ಲ ಅವತಾರದಲ್ಲೂ ಹಾಗೇನೆ, ಎಲ್ಲ ಅವತಾರದಲ್ಲೂ ಕೂಡ ಪರ್ಫೆಕ್ಷನ್ ಮೇಂಟೈನ್ ಮಾಡ್ತಾರೆ. ಅವ ನಮಗೆ ಅರ್ಥ ಆಗುತ್ತೆ, ಈ ಅವತಾರದಲ್ಲೂ ಹಾಗೇ ಇದ್ದಾರೆ, ಅದು ಗ್ಯಾರಂಟಿ. ಈ ಅವತಾರದಲ್ಲೂ ಕೂಡ ಹನುಮಂತನಾಗಿ ಹೇಗಿದ್ರೋ, ಭೀಮಸೇನಾಗಿ ಹೇಗಿದ್ರೋ, ಈಗಲೂ ಹಾಗೇ ಇದ್ದಾರೆ ಮೊದಲನೇದು. ಎರಡನೇದಾಗಿ ಅಕ್ಸೆಪ್ಟಬಲ್ ಟು ದಿ ಬಾಸ್, ಅದು ಮುಖ್ಯ. ಹನುಮಂತ ಮಾಡಿದ ಸೇವೆ ಎಷ್ಟು ದೊಡ್ಡದಾಗಿತ್ತೋ ರಾಮನ ರೆಕಗ್ನೈಸ್ ಮಾಡ್ತಾನೆ, ಹೌದು ಹನುಮಂತನಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾನೆ. ಇದು ಮುಖ್ಯ. ಎಷ್ಟೇ ಚೆನ್ನಾಗಿ ಬರೆದಿರ್ಬೋದು ಎಕ್ಸಾಮ್ ಅಂದರೆ ಕಾಟ್ ಹಾಕಿದ್ರೆ ಮುಗಿದೋಯ್ತಾನೆ, ಹೋಪ್ಲೆಸ್ ಅಂತ ಬರೆದ್ರೆ ಮುಗಿತು. ಅಕ್ಸೆಪ್ಟಬಲ್ ಆಗಬೇಕು, ರಾಮದೇವರು ಒಪ್ತಾರೆ ಅದನ್ನು. ಅದಕ್ಕೆ ಸೇವಾ ಪ್ರಸನ್ನ ಹೃದಯ ಅಮೃತ ಕಲ್ಪ ವಾಚ ದಿದೇಶ ದೇವ ಸಹಭೋಗ ಭಸ್ಮೈ. ರಾಮದೇವರು ಸಹಭೋಗವನ್ನು ಕೊಟ್ಟರು, ಬ್ರಹ್ಮ ಪದವಿಯನ್ನು ಕೊಟ್ಟರು. ಒಂದು ಮೇಲೆ ಹನುಮಂತರಿಗೆ ಸಿಕ್ಕ ಹೈಯೆಸ್ಟ್ ರಿವಾರ್ಡ್ ಅಂದರೆ ರಾಮದೇವರ ಅನುಗ್ರಹ, ಸೀತಾದೇವಿ ಅನುಗ್ರಹ. ಮತ್ತು ಭೀಮಾವತಾರಕ್ಕೆ ಬಂದರೆ ಇಲ್ಲೂ ಹಾಗೇನೆ, ಕೃಷ್ಣನಿಗೆ ಅತ್ಯಂತ ಪ್ರಿಯ ಅಂದರೆ ಅರ್ಜುನ ಅಲ್ಲ, ಭೀಮಸೇನ ಪ್ರಿಯ. ಇಡೀ ಭೀಮಸೇನಂತೆ ಕೃಷ್ಣನ ಸೇವೆ ಮಾಡಿದವರು ಮತ್ತೊಬ್ಬರು ಸಿಗೋದಿಲ್ಲ. ಸೇವೆ ಮಾಡಿದ್ದು ಭೀಮಸೇನ, ಹಾಗೆ ಕೃಷ್ಣ ಅದನ್ನು ಒಪ್ಪಿಕೊಂಡ. ಅಂದಮೇಲೆ ಎರಡವತಾರ ಹೇಗಿದೆ ಅಂತ ಗೊತ್ತಾಯ್ತಲ್ಲ ಈಗ. ಸೊ ಮೂರನೇ ಅವತಾರ ಹಾಗೇ ಇದೆ. ಅಲ್ಲಿ ರಾಮನ ಸೇವೆಗೆ ಧರ್ಮದ ಅವತಾರ, ಕೃಷ್ಣನ ಸೇವೆಗೆ ಭೀಮಾವತಾರ, ವೇದವ್ಯಾಸರ ಸೇವೆಗೆ ಬದ್ಧಾವತಾರ. ಈಗ ಅವತಾರತ್ರಯದ ಶ್ರೀಹರಿಗೆ ಅವತಾರತ್ರಯದಿಂದ ಸೇವೆ ಸಲ್ಲಿಸಿದವರು. ಇದು ಮೊದಲನೇ ಅಧ್ಯಾಯದ ಸರ್ಗದಲ್ಲಿ ಬರತಕ್ಕಂಥ ಕಥೆ. ಎರಡನೇ ಸರ್ಗದೊಳಗೆ ಅವ್ರು ಹೇಗೆ ಅವತಾರ ಮಾಡಿದರು, ಅವರ ತಂದೆ ತಾಯಿಗಳು ಹೇಗಿದ್ರು, ಅವರು ಅವತಾರ ಮಾಡಿದ ಸ್ಥಳ ಯಾವುದು, ಎಲ್ಲ ವಿಷಯ ಕೊಡ್ತಾರೆ. ಡೇಟ್ ಆಫ್ ಪ್ಲೇಸು, ಆಮೇಲೆ ಅವರ ಪೇರೆಂಟ್ಸ್ ಯಾರು, ಮತ್ತು ಬ್ಯಾಕ್ಗ್ರೌಂಡ್ ಏನು, ಪೇರೆಂಟ್ಸ್ ಯಾತ ಮಧ್ವಾಚಾರ್ಯ ಮಗನನ್ನು ಪಡಿಬೇಕಾದ್ರೆ ಎಷ್ಟು ದೊಡ್ಡ ಸೇವೆ ಮಾಡಿದರು, ಅದೆಲ್ಲ ಹೇಳ್ತಾರೆ. ಇದು ನಮಗೆಲ್ಲ ಬಹಳ ಮುಖ್ಯವಾದ ಸಂಗತಿ, ಇನ್ನೂ ಸ್ವಲ್ಪ ಗಮನಿಸಬೇಕು. ಎಷ್ಟೋ ಮತಾಚಾರ್ಯರುಗಳು ಏನೋ ಮತ ಹೇಳಿರ್ಬೋದು, ಮತ ಏನೇ ಇರಲಿ, ಅವ್ರ ಬಯೋಗ್ರಫಿ ಓದಿಬಿಟ್ರೆ ಒಂದು ನಮಗೆ ಗ್ಯಾರಂಟಿ, ಆ ಮತದ ಸಿದ್ಧಿ ಅವರಿಗೆ ಆಗಲಿಲ್ಲ. ನೆನಪಿರಬೇಕು, ಆ ಮತದ ಸಿದ್ಧಿ ಅವರಿಗೆ ಆಗಲಿಲ್ಲ. ಅಡುಗೆ ಮಾಡಿದವ್ರು ತಾನೇ ತಿನ್ನೋದಿಲ್ಲ ಅಂದರೆ ನಾವು ಎಷ್ಟು ಧೈರ್ಯದಿಂದ ತಿನ್ಬೇಕು ಲೆಕ್ಕ ಹಾಕಿ. ಅಡುಗೆ ಮಾಡಿದವ್ರು ತಾವೇ ಹಾಕ್ಸೋಳಿ, ನೀವು ಹಾಕ್ಸೋಳಿ, ನೀವು ಹಾಕ್ಸೋಳಿ ಅಂತ ಕೇಳ್ತಾರೆ ಅಂತ ಕೇಳಿದ್ರೆ ಕಥೆ ಮುಗಿತು. ಹೊಸ ರುಚಿ ಮಾಡಿದವರು ಮೊದಲು ಇನ್ನೊಬ್ರಿಗೆ ಹಾಕಿ ಅವ್ರು ತಿಂದು ಸುರಕ್ಷಿತ ಉಳಿದ್ರೆ ಆಮೇಲೆ ತಾವು ತಿನ್ನಬೇಕು. ಹಾಗಾದರೆ ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯಾನಿಟಿ ನೋಡಿಬೇಕಾದ್ರೆ ನಿಮಗೆ ವಿಮರ್ಶೆ, ಅದು ವಿಮರ್ಶೆಯಾಗಿ ಯೋಚನೆ ಮಾಡಿ. ಏನು ಮತ ಏನೇ ಆಗಿರಲಿ, ಬಟ್ ಡೆತ್ ಎಂಥ ಮಿಸರಬಲ್ ಡೆತ್ ಅದು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಉಂಟ ನಿಮಗೆ? ಹಾಗಿದ್ರೆ ಅವ್ರ ಫಿಲಾಸಫಿ ನಾವು ಅನುಕಂಪ ತೋರಿಸೋದು ಅದ್ರ ಬಗ್ಗೆ, ಪಾಪ ಈಗ ಆಗಬಾರ್ದಾಗಿತ್ತು ಅಂತ ಹೇಳ್ಬೋದೇ ಹೊತ್ತು. ಬಟ್ ಏನಾಗಿದ್ದರಿಂದ, ತಾ ಹೇಳಿದ್ದೇನೋ ಮಾಡಿದ್ದೇನು, ಹನುಮಂತನ ಕಥೆ ಕೇಳಿ ಇವತ್ತು ಇದ್ದಾರೆ ಹನುಮಂತ ದೇವರು, ಎಷ್ಟು ನಂಬಿಕೆ ಬರುತ್ತಾಗ? ಔಷಧಿ ತೊಗೊಂಡವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಕೇಳಿ ಯಾರು ತಗೋತಾರ? ಒಬ್ಬರು ತಗೊಂಡು ಉಳಿದಾಗಿಲ್ಲ ಅಂತ ಕೇಳಿ ಎಲ್ಲ ಹೋಗ್ಬಿಡ್ತಾರೆ. ನೋಡಿ ತಗೊಂಡು ಇವತ್ತಿದ್ದಾರೆ ನೋಡಿ ಹೇಗಿದ್ದಾರೆ ಅಂದ್ರೆ ಆ ತಕ್ಷಣ ಹೋಗ್ತಾರ ತಗೊಂಡ್ಬಿಡಿ. ಹನುಮಂತ ಇವತ್ತಿದ್ದಾರೆ, ಇಂಥ ಮೆಸೇಜ್ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಜಸ್ಟ್ ಒಂದು ಸಾಕು ನಿಮಗೆ, ನಿಮ್ಮ ಮತ ಹೇಳಿದವರು ಈಗ ಇದ್ದಾರಾ ಇಲ್ಲ, ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಎರಡು ಬಂದು ಹೋಯ್ತವೆ. ಅರ್ಥ ಆಯ್ತಾ? ಈಗ ಇವತ್ತು ಯಾವುದೇ ಮತನ ತಗೊಳ್ಳಿ, ಅದಕ್ಕೆ ಚರಿತ್ರೆ ಓದಬೇಕು ಅಂತ ಹೇಳೋದು. ಮಾಧ್ವರಾಗಿ ನೀವು ಫಸ್ಟು ಮಧ್ವಾಚಾರ್ಯ ಚರಿತ್ರೆ ಥರ್ಡ್ ಪರ್ಸನ್ ಓದ್ದಾಗ ಓದಿ, ಇನ್ನೇ ಬೇಡ, ಭಕ್ತಿ ಯುಕ್ತಿ ಬೇಕಾಗಿಲ್ಲ, ಸುಮ್ಮನೆ ಓದಿ. ಕ್ರಿಟಿಕಲ್ ಹುಟ್ಟಲಿಕ್ಕಿಂದ ಓದಿ. ಬೇರೆ ಮತಾಚಾರ್ಯರ ಕಥೆಗಳು ಹೇಗಿದೆ, ಪುಣ್ಯಕ್ಕೆಲ್ಲರೂ ಸಿಗ್ತದೆ ಸ್ವಲ್ಪ, ನಮ್ಮ ಸಿಗೋದೇ ಕಡಿಮೆ ಅಷ್ಟೇ ಅನ್ಯಾಯ ಅಂತ ಕೇಳಿದ್ರೆ ನಮ್ಮ ಪುಸ್ತಕ ಸಿಗೋದೇ ಕಡಿಮೆ, ಬೇರೆ ಓದಿ ಬೇಕಾದ್ರೆ ಸಿಗುತ್ತೆ. ಆ ಪುಸ್ತಕಗಳು ಓದಿ ಗೊತ್ತಾಗುತ್ತೆ ಎಂಥ ಮಿಸರಬಲ್ ಲೈಫ್ ಅವ್ರದ್ದೆಲ್ಲ ಕೂಡ. ನಮಗೆ ಅನಿಸುತ್ತೆ ಇಷ್ಟು ಮಿಸರಿ ಇವ್ರ ಲೈಫ್ನಲ್ಲಿದ್ದರೆ ಇವ್ರಿಗಂಥ ಓದಿ ನಾವೇನು ಉದ್ಧಾರ ಆಗ್ತೇವೆ ಹಾಕಿದ್ರೆ, ಅನಿಸುತ್ತೋ ಇಲ್ಲೋ ಮುಗಿದೋಗುತ್ತೆ. ವೆರಿ ಸಿಂಪಲ್, ಸುಮಧ್ರ ವಿಜಯ ಹೈಲಿ ಪ್ರಾಕ್ಟಿಕಬಲ್ ಅಪ್ರೋಚ್ ಹೇಳ್ತಕ್ಕಂಥ ಗ್ರಂಥ ಇದು. ಇದನ್ನು ಮಕ್ಕಳಿಗೆ ಹೇಳೋದಕ್ಕೆ ಏನು ಕಷ್ಟ ಇದೆ ನಮಗೆ ಯೋಚನೆ ಮಾಡಿ. ಆನಂದ ತೀರ್ಥ ಆ ಲೈಫ್ನಲ್ಲಿ, ಮೊದಲಿಂದ ಎಲ್ಲೆಲ್ಲೂ ದುಃಖ ಇಲ್ಲ, ಅವರಿಗೆ ದುಃಖದ ಹೆಸರೇ ಇಲ್ಲ. ಒಂದ್ಸರಿ ದುಃಖ ಬಂದರೂ ಕೂಡ ಅವರು ನಮ್ಮ ಗುರುಗಳಾಗಲು ಸಾಧ್ಯ ಇಲ್ಲ, ಯಾಕೆಂದ್ರೆ ಅವ್ರ ನಂಬಿಕೆ ಹೋಗ್ಬಿಡುತ್ತೆ, ನಂಬಿಕೆ ಹೋಗ್ಬಿಡುತ್ತೆ. ಇದನ್ನು ಹೇಳೋದಕ್ಕೋಸ್ಕರ ಅವತಾರ ಎಷ್ಟು ಶುದ್ಧವಾಗಿ ನಡೆಯಿತು, ತಂದೆ ಎಷ್ಟು ಪ್ಯೂರ್ ಆಗಿದ್ರು, ತಾಯಿ ಎಷ್ಟು ಪ್ಯೂರ್ ಆಗಿದ್ರು, ಮತ್ತೆ ಅವರ ಸೇವೆ ಎಷ್ಟು ದೊಡ್ಡ ಸೇವೆ ಮಾಡಿದರು. ಮತ್ತೆ ಏನೇನೋ ಮಾಡ್ಕೊಂಡು ಹೋಗ್ತಿರ್ತಾರೆ ನೋಡಿ, ದುಡ್ಡು ಕೋಟಿ ರೂಪಾಯಿ ತೆಗಿತಾನೆ, ಯಾರೋ ಬಂದು ಬ್ಲಾಕ್ ಮನಿ ಅಂತಾರೆ, ತಕ್ಷಣ ಓಡೋಗ್ಬಿಡ್ತಾರೆ, ಸಹವಾಸನೇ ಬೇಡ ಮಾರೆ ಅಂದ್ಬಿಡ್ತಾರೆ. ಬ್ಲಾಕ್ ಮನಿ ಅಂತ ತಕ್ಷಣ ಬ್ಲಾಕ್ ಮಾರ್ಕ್, ಅದು ಬ್ಲಾಕ್ ಮನಿ ಅವನೇ ಬ್ಲಾಕ್ ಮಾರ್ಕ್. ವೈಟ್ ಮನಿ 10 ರೂಪಾಯಿ ಭಾರಿ ಗ್ರೇಟ್ ಅದು. ಇವತ್ತು ವೈಟ್ ಮನಿನ ಕ್ರೋಡಿಸಿದ್ರೆ ಎಷ್ಟು ಖುಷಿ ಇರಬಹುದು. ಮಧ್ವಾಚಾರ್ಯದ ಬ್ಲಾಕ್ ಮಾರ್ಕ್ ಒಂದೂ ಇಲ್ಲ, ನೆನಪಿರಬೇಕು. ಅದಕ್ಕೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋಹೋ ವಿಶುದ್ಧಾಂ ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾ. ವಿಶುದ್ಧಾಂ ಅತ್ಯಂತ ಶುದ್ಧ, ಬರೀ ಶುದ್ಧ ಅಂತ ಸಮಾಧಾನ ಆಗಲಿಲ್ಲ ಅವರಿಗೆ. ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಇದು ಶ್ರೇಷ್ಠವಾದ ಮಧ್ವಾಚಾರ ಕಥೆ ಹೇಳ್ತೇನೆ. ಈ ಮಕ್ಕಳಿಗೆ ಗೊತ್ತಾದ್ರೆ ಯಾರು ಮಧ್ವೀಜ ಓದೋದಿಲ್ಲ, ಮಧು ಸಿದ್ಧಾಂತ ಓದೋದಿಲ್ಲ, ಲೆಕ್ಕ ಹಾಕ್ರಿ. ನಮ್ಮ ಆಚಾರ್ಯ ಸಿದ್ಧಿ ಕೊಟ್ಟೆ, ನಮಗೆ ಸಿದ್ಧಿ ಕೊಡುತ್ತೆ ಮೂದವೆ. ಅನಂತರ ಅವರ ಬಹಿಮೆಗಳು ನೋಡಿ, ಗರ್ಭವಾಸವಿಲ್ಲದೆ ಆಚಾರ ಅವತಾರ ಮಾಡಿದರು, ಎಂಥ ಪಾಯಿಂಟ್ ಅದು. ಗರ್ಭವಾಸವಿಲ್ಲದೆ ಅವತಾರ ಮಾಡಿದರು ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಫ್ಯಾಕ್ಟ್. ಕೃಷ್ಣ ಹಾಗೆ ಅವತಾರ ಮಾಡ್ತಾನೆ, ಅಂತ ಪ್ರಾಕೃತ ದೇಹನೇ ಇಲ್ಲ. ಆದರೆ ಪ್ರಾಕೃತ ದೇಹ ಇದ್ದು ಕೂಡ ತಾಯಿಯ ಗರ್ಭದಲ್ಲಿ ಕೂಡ ಅವತಾರ ಮಾಡಿದರು ಅಂದರೆ ಸಿಂಪ್ಲಿ ಗ್ರೇಟ್. ಅದು ಸೈನ್ಸ್ಗೆ ದೊಡ್ಡ ಒಂದು ಚಾಲೆಂಜ್. ಅವತಾರ ಹಾಗಾಯ್ತು. ಸಾಮಾನ್ಯ ಎಷ್ಟೋ ಜನಗಳು ದೊಡ್ಡವರಾಗೋದು ಯಾವುದೋ ಸ್ಟೇಜಲ್ಲಿ. ಹುಟ್ಟಿದ ಮಗು ಹೆಸರಿಡಬೇಕಾದ್ರೆ ವಾಸುದೇವ, ಮೋಸ್ಟ್ ಅಪ್ರೋಪ್ರಿಯೇಟ್ ನೇಮ್ ಅದು. ಒಂದು ಇನ್ನು ಒಂದು 3 ತಿಂಗಳು ಕೂಸು ಅಷ್ಟೇನೆ. ಯಾವುದು ಪಿಶಾಚಿ ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದರೆ, ಪಿಶಾಚಿ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳುತ್ತೆ, ಮಧ್ಯರಾತ್ರಿಯಲ್ಲಿ ಈ ಮಗುನ ಕರ್ಕೊಂಡು ಇಲ್ಲಿ ಬಂದಿದ್ದೀರಿ ನೀವು, ನಿಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾ ಇದ್ದೆ ನಾನು, ಆದ್ರೆ ಏನು ಮಾಡಲಿ, ಈ ಮಗು ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳುತ್ತಾರೆ. ಎಚ್ಚಕ್ತಿ ಗುಪ್ತಿ ರಹಿತಾನ್ ಅಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲತಮಃ ಕಿಲೇತಿ. ಕೊಂದು ಈ ಮಗು ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳಿದಾಗ ಆಶ್ಚರ್ಯ ಆಗೋಯ್ತು. ಅವರೊಂದು ಛಳ ತಿಳ್ಕೊಂಡಿದ್ರಂತೆ, ಓಹೋ ಮಗು ಬದುಕಿದ್ರೆ ನಮ್ಮ ಪುಣ್ಯ ಅನ್ಕೊಂಡಿದ್ರಂತೆ. ಯಾವಾಗ ಪಿಶಾಚಿ ಮಾತು ಹೇಳಿತಲ್ಲ, ನಾ ಬದುಕಿದ್ದು ಮಗುವಿನ ಪುಣ್ಯ ಅಂತ ಆಗ ಗೊತ್ತಾಯಿತು ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯ 3 ವರ್ಷದ ಮಗು ಪಿಶಾಚಿ ಅಟ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ, ನೆನಪಿಡಬೇಕು ಅವರು. ಯಾವ ದೊಡ್ಡ ಪಿಶಾಚಿ ಅದು, ಮಹಾಗ್ರಹೋತ್ಸವ ಅಂತ ಕರೀತಾರೆ. ದೊಡ್ಡ ಪಿಶಾಚಿ ಅಟ್ಯಾಕ್ ಮಾಡಲಿಕ್ಕೆ ಆಗಲೇ ಇಲ್ಲ. ಆಲ್ ಪ್ರೂಫ್ ಮಧ್ವಾಚಾರ್ಯ, ಆಲ್ ಪ್ರೂಫ್ ಬಾಡಿ ಮಧ್ವಾಚಾರ್ಯ. ಇದನ್ನೆಲ್ಲ ಯೋಚನೆ ಮಾಡಿದರೆ ಯಾರಿಗೆ ಬರೋದಿಲ್ಲ ಗೌರವ? ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ನೀವೆಲ್ಲ ಇವತ್ತು ಸಿದ್ಧಾಂತ ಓದಲೇ, ಇವತ್ತಲ್ಲ ನಾಳೆ ಬೇರೆ ದಾರಿ ಇಲ್ಲ. ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಬಂದರೆ ಫಿಲಾಸಫಿ ಇಸ್ ದಿ ಓನ್ಲಿ ಆನ್ಸರ್ ಅಷ್ಟೆ, ಬೇರೆ ಯಾವುದು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಆ ಫಿಲಾಸಫಿ ಯಾರು ತಿಳಿಬೇಕು ಅಂತ ಮುಂದಿನ ಪ್ರಶ್ನೆ ಆಗುತ್ತೆ. ಅವಾಗ ಬಯೋಗ್ರಫಿ ಓದ್ಬೇಕು. ನೀವೀಗ ಯಾರು ಫಿಲಾಸಫಿ ಬಂದು ಎಲ್ಲ ಬಯೋಗ್ರಫಿ ಓದ್ಕೊಂಡ್ಬಿಡಿ, ಗೊತ್ತಾಗುತ್ತೆ ಉಳಿದವ್ರ ಬಗ್ಗೆ ನಿಮಗೆ ಗೌರವ ಬರೋ ಸಾಧ್ಯತೆ ಇಲ್ಲ. ಅವು ಅಟ್ಮೋಸ್ಟ್ ಪಿಟಿ ಬರಬಹುದು, ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ, ಪ್ರವಾಸ ಸಂತ್ರಸ್ತರ ಬಗ್ಗೆ ದುಃಖ ಪಡ್ತೇವಲ್ಲ ನಾವೀಗ. ಆ ಟೈಪ್ ಇವ್ರ ಬಗ್ಗೆ ಪೂರ್ ಫೆಲೋಸ್ ಅಂತ ಹೇಳಬೇಕಷ್ಟೆ. ಆಚಾರ್ಯರು ಹಾಗಲ್ಲ, ಸಮುದ್ರ ಹಾರಬೇಕಾಗಿದೆ, ಉಳಿದವರಾಗಿದ್ದರೆ ಎಷ್ಟು ಗಾಬರಿ ಆಗ್ತಿತ್ತು. ಏನು ಒಂದು ಮಾತೇ ಇಲ್ಲ, ಹಾರಿದ್ದೇ ಕೆಲಸ. ಅಲ್ಲಿ ಹನುಮಂತನಾಗಿ ಆ ರೀತಿ ಹಾರಿದಾಗ ಒಂದು ಚೂರು ಅಷ್ಟಕ್ಕಲ್ಲಿ ಬಂದಿರಬೇಕು, ಅದರೊಳಗೆ ಬಂದು ಹನುಮಂತ ಅದಕ್ಕೆ ತೊಂದರೆ ತಗೊಂಡಿರಬೇಕು. ಏನೂ ಇಲ್ಲ, ಕೂದಲು ಕೊಂಕಳಿಲ್ಲ ಹನುಮಂತ. ಆ ಕಡೆ ಹೋಗಿ ಸುರಕ್ಷಿತ ವಾಪಸ್ ಬರ್ತಾರಲ್ಲ, ಎಷ್ಟು ಗ್ರೇಟ್ ಅದು. ಮಧ್ವಾಚಾರ್ಯ ಹಾಗೇನೆ, ಮತ್ತೆ 1 ವರ್ಷದ ಕೂಸು ಇಡೀ ಊರು ಸುತ್ತಕೊಂಡ್ಬಿರ್ತಾರೆ. ಬೆಟ್ಟಗಳನ್ನ ಬೆಟ್ಟಗುಡ್ಡ ಮನೆಯಲ್ಲಿ ಓಡಾಡೋದು ಕಷ್ಟ, ಮಕ್ಕಳು ಇಡೀ 1 ವರ್ಷದ ಕೂಸು ಬೆಟ್ಟ ಗುಡ್ಡಗಳನ್ನು ಸುತ್ತಿ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರುತ್ತೆ. ಫಸ್ಟ್ ತಿಂಗ್ ನೀರಿಲ್ಲ ತಿಂಡಿ ಇಲ್ಲ, ನಮಗೆ ಅದೇ ಆಗೋದಿಲ್ಲ. ಫಸ್ಟ್ ನೀರಿಲ್ಲ ತಿಂಡಿ ಇಲ್ಲ, ಕ್ಯಾರಿಯರ್ ಅದಕ್ಕೆ ಕ್ಯಾರಿಯರ್ಗಳು ಬೇಕು, ಏನೇನೋ ಬೇಕು. 1 ವರ್ಷದ ಕೂಸು ಹೋಗಿ ಬಂದಿದೆ, ಎತ್ತಿನ ಬಾಲ ಬಿಟ್ಟಿಲ್ಲ. ಈ ಕತೆ ಕೇಳಿದರೆ ಎಷ್ಟು ಧೈರ್ಯ ಬರುತ್ತೆ ಗೊತ್ತಾ? ಎತ್ತಿನ ಬಾಲ ಅವರು ಬಿಡಲಿಲ್ಲ, ಅವ್ರು ಹಿಡ್ಕೊಂಡ್ರೆ ನಮ್ಮ ರಕ್ಷಣೆ ಅವ್ರು ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನು ತಂದುಕೊಡ್ತಾರೆ ಆಚಾರ್ಯ. ಸುರಕ್ಷಿತ ವಾಪಸ್ ಹೋದರೆ ದೊಡ್ಡ ಶಾಕ್ ಎಲ್ಲರಿಗೂ ಕೂಡ. ಹೇಗೆ ಸಾಧ್ಯ ಇದು ಕೂಸು? ಇದು ಮಹಿಮೆ. ಹುರುಳಿ ತಿಂತು ಜೀರ್ಣ ಮಾಡಿಕೊಂಡು 1 ತಿಂಗಳು ಕೂಡ ಆಗಿರ್ಬೋದು. ಚಿಕ್ಕ ಮಗು 2-3 ತಿಂಗಳ ಮಗು ಹುರುಳಿ ತಿನ್ಕೊಂಡ್ರೆ, ಹುರುಳಿ ತಿಂದರೆ ಪೂರ್ತಿ ಹುರುಳಿ ಜೀರ್ಣ ಆಯಿತು. ದೊಡ್ಡವರಿಗೆ ಇವತ್ತು ಹುರುಳಿ ಜೀರ್ಣ ಆಗೋದಿಲ್ಲ, ದೊಡ್ಡವರಿಗೆ ಜೀರ್ಣ ಆಗೋದಿಲ್ಲ. ಒಂದು ಎತ್ತಿಗೆ ತಿನ್ನಿಸಷ್ಟು ಹುರುಳಿನ ಮಗು ತಿನ್ನಿಸಿದರೆ 3 ತಿಂಗಳು ಕೂಸಿಗೆ, ಈ ಫೇರೆಸ್ ಗಿರೆಸ್ ಡೈಜೆಸ್ಟ್ ಆಗೋದು ಕಷ್ಟ, ವಾಂತಿ ಮಾಡಿ ಶುರು ಮಾಡಿಬಿಡುತ್ತೆ ಪಾಪ ಮಕ್ಕಳು. ಅಂತ ಹೊತ್ತಿನಲ್ಲಿ ಆ ಹುರುಳಿ ತಿಂದು ಆರ ಓಡಾಡ್ಕೊಂಡಿದ್ದರು ಅಂತ ಕೇಳಿದರೆ, ಆಗ ಅವ್ರು ಯಾರು ಅಂತ ಯೋಚನೆ ಮಾಡೋ ಶುರುವಾಗುತ್ತೆ. ಕೆಲವರೆಲ್ಲ ಪ್ರಶ್ನೆ ಮಾಡಬಹುದು. ಇವೆಲ್ಲ ಪ್ರಶ್ನೆ ಮಾಡಿದಷ್ಟು ಹೊರಟಷ್ಟು ಶಾಸ್ತ್ರ ದೊಡ್ಡದು ಕಾಣಿಸ್ತದೆ. ನಿಮ್ಮ ಆಚಾರ್ಯತೆ ನೀವು ಹೇಳ್ತಾ ಇದ್ದೀರಿ, ಅದಕ್ಕೆ ಎಕ್ಸರೇಟ್ ಮಾಡ್ತಿರಬಹುದಲ್ಲ ಅಂತ ಅನಿಸ್ಬೋದು. ಈ ಪ್ರಶ್ನೆ ಬರುತ್ತೆ, ನಮಗೆ ಆ ಪ್ರಾಬ್ಲಮ್ ಇಲ್ಲ. ಉದಾಹರಣೆಗೆ ನೀವು ಬೇರೆ ಮತದ ಚರಿತ್ರೆ ನಾ ಬರೆದು ಓದಿ ಅಂತೇನು ಹೇಳ್ತಾ ಇಲ್ಲ ನಿಮ್ಮನ್ನ. ಬೇರೆ ಮತದ ಚರಿತ್ರೆ ನಾ ಬರೆದು ಓದಿ ಬೇಡಿ, ಅವರೇ ಬರೆದಿದ್ದು ಓದಿ. ಅರ್ಥ ಆಯ್ತಾ? ಅವ್ರ ಮತಾಚಾರ ಬಗ್ಗೆ ಅವರೇ ಬರೆದಿರ್ತಾರೆ, ಅದನ್ನು ಓದಿ. ನಮ್ಮ ಮತಾಚಾರ ನಾವು ಬರೆದಿದ್ದರು ಓದಿ ಅಷ್ಟೇ. ಅವ್ರ ಬಗ್ಗೆ ನಾವು ಬರೆದಿದ್ದರೆ ಸ್ವಲ್ಪ ಮ್ಯಾನಿಪುಲೇಟ್ ಮಾಡಿರೋ ಚಾನ್ಸ್ ಇರ್ಬೋದಾಗಿತ್ತಲ್ಲ. ಏನೇ ಇಲ್ಲ, ಬೇರೆಯವ್ರ ಮತದ ಬಗ್ಗೆ ಅವರೇನು ಬರೆದಿರ್ತಾರೆ ಓದಿದರೆ ಅವರು ಮತದ ಪ್ರಕಾರನೇ ಅವ್ರ ಮತಾಚಾರ್ಯರು ಗ್ರೇಟ್ ಸಫರರ್ಸ್ ಅವರು. ಅರ್ಥ ಆಯ್ತಾ? ಸಫರಿಂಗ್ ಹೀಲರ್ಸ್ ಅಲ್ಲ, ಅದೇ ದೆಮ್ಸೆಲ್ಸ್ ಅವರು ಗ್ರೇಟ್ ಸಫರರ್ಸ್ ಅಕಾರ್ಡಿಂಗ್ ಟು ದೇರ್ ಓನ್ ಫಾಲೋಯರ್ಸ್. ಆದರೆ ಮಧ್ವಾಚಾರ್ಯರು ಆ ದೃಷ್ಟಿಯಿಂದ ಎಲ್ಲೆಲ್ಲೂ ಇದು ಬಂದಿಲ್ಲ ಅಂದಮೇಲೆ ಚರಿತ್ರೆಯ ಅಧ್ಯಯನ ನಿಮ್ಮನ್ನ ನಿಜವಾದ ಗುರುಗಳು ಯಾರು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇಂಥ ಕಥೆಗಳನ್ನ ಮಧ್ವಾಚಾರ್ಯ ಜೀವನ ಚರಿತ್ರೆ ಓದಿದ ಮೇಲೂ ಕೂಡ ಬರೆದ್ರಲ್ಲ, ಅಂಥದ್ರಲ್ಲೂ ಅವರಿಗೆ ತಮ್ಮ ಗುರುಗಳು ದೋಷ ಮುಚ್ಚಿಡ್ಲಿಕ್ಕಾಗಲಿಲ್ಲ. ಅಷ್ಟರ ಮಟ್ಟಿಗೆ ಬರೀಬೇಕಾಯ್ತು ಅವ್ರು ಕೆಲವನ್ನೆಲ್ಲ. ಅನಿವಾರ್ಯವಾಗಿ ಬರಲಿಕ್ಕೆ ಸಾಧ್ಯವಾಯಿತು. ಆದರೆ ನಮ್ಮಲ್ಲ ಪ್ರಶ್ನೆಯೇ ಇಲ್ಲ. ಇದು ಮಧ್ವಾಚಾರ್ಯರ ಬಗ್ಗೆ ಒಂದೇ ಮಾತು. ಇನ್ನು ಆಚಾರ್ಯರು ಎಷ್ಟೋ ಜನಕ್ಕೆ ತಂದೆನೋ ಗುರುವಾಗಿರ್ತಾರೆ ಅಥವಾ ಗುರುಗಳು ಅಂತಿರ್ತಾರೆ, ಓದ ಪರಿಸರ ಸಿಗುತ್ತೆ, ಆ ರೀತಿ ಒಬ್ಬ ಗ್ರೇಟ್ ಆಗಿಬಿಡ್ತಾನೆ. ಆ ರೀತಿ ಬೇರೆ ಮತಾಚಾರ್ಯರಿಗೆ ಹಿಂದಿನವರು ವರ್ಕ್ ಮಾಡಿದ್ದಿತ್ತು. ರಾಮಾನುಜ ಮತಕ್ಕೆ ಯಮನಾಚಾರ್ಯರು ತುಂಬ ಕೆಲಸ ಮಾಡಿದ್ರು, ಅದನ್ನು ಮುಂದುವರಿಸಿದ್ದು ರಾಮಾನುಜಾಚಾರ್ಯ. ಈ ಅದ್ವೈತ ಮತಕ್ಕೆ ಹಿಂದೆ ಗೌಡಪಾದರು ಅಂತೊಬ್ಬರು, ಗೋವಿಂದಾಚಾರ್ಯರು ಅಂತೊಬ್ಬರು ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ರು, ಆದರೆ ಅವ್ರು ಮುಂದುವರಿಸಿದ್ರು. ಮಧ್ವಾಚಾರ್ಯ ಯಾವ ಗೈಡೆನ್ಸೂ ಇಲ್ಲ, ನೆನಪಿರು ಏನೋ ಗೈಡೆನ್ಸ್ ಅಟ, ತಂದೆಗೆ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಎಲ್ಲದನ್ನು ಫಸ್ಟ್ ಆಗಿ ಹೇಳಬೇಕಾಯ್ತು, ಮತ್ತು ಫಾರ್ ದಿ ಫಸ್ಟ್ ಟೈಮ್ ಹೇಳಬೇಕಾಯ್ತು. ಎಷ್ಟು ಗ್ರೇಟ್ ಯೋಚನೆ. ತಂದೆ ಏನೇನು ಹೇಳ್ತಿದ್ದಾರೆ, ಅಪ್ಪ ಅದು ಹೇಳೋ ಸರಿಯಲ್ಲ, ಪುರಾಣಿಕರು ಏನೇನು ಹೇಳ್ತಾರೆ ಅವರು ತಪ್ಪು ಹೇಳ್ತಿದ್ದಾರೆ, ತೋಟಂತೆಲ್ಲ ಅವರು ತಪ್ಪು ಅಚ್ಚು ತಪ್ಪು ಇಟ್ಟು ಅವರು ತಪ್ಪು ಹೇಳ್ತಿದ್ದಾರೆ. ಎಲ್ಲರನ್ನ ಚೇಂಜ್ ಮಾಡಿಸಿ ಬದಲಾಯಿಸಬೇಕಾಗಿತ್ತು ಆಚಾರ್ಯ. ಈಗ ಗೊತ್ತಾಗುತ್ತೆ ರಿಯಲಿ ಬಾರ್ ಅನ್ ಗ್ರೇಟ್ ಅಂದ್ರೆ ಮಧ್ವಾಚಾರ್ಯ, ಪೂರ್ಣ ಪ್ರಜ್ಞರು ಅಂತ ಅವ್ರ ಹೆಸರು. ಯಾವ ಗೈಡೆನ್ಸೂ ಇಲ್ಲ, ಮಹಾಭಾರತ ಓದಿದ್ರೆ ಕೆಡಿಸಿಬಿಟ್ಟಿದ್ದಾರೆ, ಎಲ್ಲ ಪಾಠಾಂತರ ಮಾಡಿ ಹಾಕಿದ್ದಾರೆ, ಅರ್ಥ ಕೆಡಿಸಿಬಿಟ್ಟಿದ್ದಾರೆ. ಬ್ರಹ್ಮಸೂತ್ರಕ್ಕೆ 21 ದುರ್ಭಾಷೆ ಇದೆ, 21 ದುರ್ಭಾಷೆಗಳು. ಅವನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಬರೀಬೇಕನ್ನೋ ಸಾಧಾರಣವಾದ ವ್ಯಕ್ತಿ ಸಾಧ್ಯ ಇತ್ತ? ಮಧ್ವಾಚಾರ್ಯ ಜೀವನ ಸ್ಟಡಿ ಮಾಡಿ ಎಷ್ಟು ದೊಡ್ಡವರು ಅಂತ ಅರ್ಥ ಆಗುತ್ತೆ. ಪ್ರತಿಯೊಬ್ಬರನ್ನು ಕನ್ವಿನ್ಸ್ ಮಾಡಬೇಕಾಗಿತ್ತು ಆಚಾರ್ಯರು. ಪ್ರತಿಯೊಂದು 10 ವರ್ಷದ ಹುಡುಗ ಅಷ್ಟೇ ಸನ್ಯಾಸ ತಗೊಂಡಿದ್ದಾರೆ. ದೊಡ್ಡ ವಾದಿಗಳು ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾರೆ ಆಚಾರ್ಯರ ಮೇಲೆ. ವಾದಿ ಸಿಂಹ ಅಂತ ಒಬ್ಬ, ಬುದ್ಧಿಸಾಗರ ಅಂತ ಒಬ್ಬ, ಥ್ರೋಔಟ್ ಲೈಫಲ್ಲಿ ಬರ್ತಾನೆ ಹೋಗ್ತಾರೆ. ಇವರು ಒಬ್ಬರೇ, ಅವರು ಇನ್ನು ಗ್ರೂಪ್ ಬೆಟಾಲಿಯನ್ಸ್ ಬರ್ತಾರೆ ಎಲ್ಲರೂ ಕೂಡ. ಆಚಾರ್ಯ ಒಬ್ಬೊಬ್ಬರೇ ಸಿಂಗಲ್ ಹ್ಯಾಂಡ್ ಎಲ್ಲರೂ ಸೋಲ್ಸಿ ಕಳಿಸಿಬಿಡ್ತಾರೆ. ಒಂದು ಚಿಕ್ಕ ಮಗುವಾಗಿದ್ದಾಗ ಈ ರೀತಿ ಗೆದ್ದ ದಾಖಲೆ ಯಾವ ಆಚಾರ್ಯರ ಬಗ್ಗೆಯೂ ಇಲ್ಲ, ಮಧ್ವಾಚಾರ್ಯ ಬಗ್ಗೆ ಮಾತ್ರ ಇರೋದು. ಅಷ್ಟು ಜನಗಳನ್ನ ವಿರಾಜವರಾಗಿ ಸೋಲಿಸಿ ಕಳಿಸು. ಗುರು ಪಾಠ ಹೇಳೋದಕ್ಕೆ ಅಂತ ಕೂತ್ರೆ ಗುರುಗಳೇ ಏನಿದು ಮೊದಲನೇ ಶ್ಲೋಕದಲ್ಲೇ 32 ತಪ್ಪಿವೆ ಅಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಜನಕ್ಕೆ ಅದು ಆಶ್ಚರ್ಯ, ದೊಡ್ಡ ಆಶ್ಚರ್ಯ, ಮಿರಕಲ್ ಅದು. ಇವತ್ತು ಗದ್ದೆಯಿಂದ ಓದ್ತಾರೆ ಗ್ರಂಥನ, 32 ತಪ್ಪು ಮೊದಲನೇ ಶ್ಲೋಕದಲ್ಲಿ. ಈ ಪದ್ಧ ಗೊತ್ತಿದ್ದ ಮೇಲೆ ಯಾರು ಓದಕ್ಕಾಗುತ್ತೆ ಯೋಚನೆ ಮಾಡಿ ಗ್ರಂಥಗಳನ್ನು? ನಮ್ಮಲ್ಲಿ ತೀತೀರ್ಥರ ಸುಧಾ ಓದ್ರಿ, ತತ್ವಪ್ರಕಾಶಿಕ ಓದಿ, ಆಚಾರ್ಯ ಒಂದು ಶ್ಲೋಕಕ್ಕೆ ಅರ್ಥ ಬರೀತಾರೆ, ನಿಮಗೆ ಪರಮಾಶ್ಚರ್ಯ. ಆಚಾರ್ಯರ ಅನುವ್ಯಾಖ್ಯಾನದ ಮೊದಲನೇ ಶ್ಲೋಕ 1ಕ್ಕೆ ತೀತೀರ್ಥರೇನು ಅರ್ಥ ಬರೆದಿದ್ದಾರೆ, ಅದಕ್ಕೆ ರಾಯರು ಏನು ಟಿಪ್ಪಣಿ ಬರೆದಿದ್ದಾರೆ ಎಲ್ಲ ಸೇರಿಸಿಬಿಟ್ರೆ 1000 ಪೇಜಸ್ ಆಗುತ್ತೆ ಒಂದು ಶ್ಲೋಕಕ್ಕೆ. ಅಂದರೆ ಆಚಾರ ಅರ್ಥ ಹೇಗಿರ್ಬೋದು ಯೋಚನೆ ಮಾಡಿ. ಒಂದು ಶ್ಲೋಕಕ್ಕೆ 1000 ಅರ್ಥ ಹೇಳಿ ಕೊನೆಗೆ ಹೇಳ್ತಾರೆ, ನಾವು ಪೂರ್ತಿ ಹೇಳಿಲ್ಲ. ಇದು ಜಯತೀರ್ಥರಾಗಲಿ ಯಾರು ಹೇಳದ ಪೂರ್ತಿ ಸ್ವಲ್ಪ ಹೇಳಿದ್ದೆ ಹೊಟ್ಟೆನೆ. ಇವರು ಎಲ್ಲ ಹೇಳಿ ಬರೀ ತಪ್ಪುಗಳು, ಇನ್ನ ಇದೇ ಆಗಿರ್ಬೋದು. ಇನ್ನು ಸ್ವಲ್ಪ ಯೋಚನೆ ಮಾಡಿ ಇವೆಲ್ಲ ಯಾತಕ್ಕೆ ಅಂದ್ರೆ ಮುಂದೆ ಓದಬೇಕಾದವು. ಸಾಕಷ್ಟು ವಿಶೇಷವಾಗಿ ಶಾಸ್ತ್ರಗಳನ್ನ ಓದಬೇಕು. ಮುಖ್ಯ ಶಾಸ್ತ್ರ ಅಂತ ಬ್ರ್ಯಾಂಡ್ ಮಾಡೋದು ಬಿಟ್ಟುಬಿಡಿ, ನಾವು ಉದ್ಧಾರದ ಹಾದಿ ಕಾಣಬೇಕು. ಮುಖ್ಯವಾಗಿ ಉದ್ಧಾರದ ಹಾದಿ ಕಾಣಬೇಕಾದ್ರೆ ಅತ್ಯಂತ ರಿಸ್ಕ್ ಫ್ರೀ ಮಾತು ಆರಿಸ್ಕೋಬೇಕು ನಾವು. ರಿಸ್ಕ್ ಫ್ರೀ ಯಾವುದಷ್ಟೇ ಅಂದ್ರೆ ನಾವು ರಿಸ್ಕ್ ಇರಬಾರ್ದು. ಅಂತ ಮತ ಅಂದ್ರೆ ಮಧ್ವ ಮತ ಒಂದೇ. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ. ಅದಕ್ಕೆ 2ನೇ ಸರ್ಗ, 3ನೇ ಸರ್ಗ, 4ನೇ ಎಲ್ಲ ಓದ್ತಾ ಹೋಗ್ಬೇಕು. ಮುಂದಿನ ದೊಡ್ಡ ಘಟ್ಟ ಆಚಾರ ಸನ್ಯಾಸ ತಗೋಬೇಕೀಗ. ಸನ್ಯಾಸ ತಗೋಬೇಕು. ತಂದೆ ತಾಯಿಗಳು ಬೇಡ ಅಂತ ಹೇಳ್ತಾರೆ, ನೆನಪಿರ್ಬೇಕು. ತಂದೆ ತಾಯಿಗಳು ಬೇಡ, ಸನ್ಯಾಸ ತಗೊಳ್ಬಾರದು. ಯಾಕೆ? ಮೊದಲು ಇಬ್ಬರು ಮಕ್ಕಳಿದ್ರು, ಸತ್ತೋದ್ರು ಅವರು ಚಿಕ್ಕಂದಿನಲ್ಲಿ, ಈ ಒಬ್ಬನೇ ಮಗ, ಆದ್ರಿಂದ ನಾವು ಸನ್ಯಾಸಕ್ಕೆ ಒಪ್ಪೋದಿಲ್ಲ. ಇಂಥ ಪ್ರಸಂಗ ಮನೆಗಳಲ್ಲಿ ಬರುತ್ತೆ, ಮಧ್ವಜ ಓದ್ಬೇಕು. ಹೇಗೆ ಆಚಾರನ್ನು ಫೇಸ್ ಮಾಡ್ತಾರೆ ಇಂಥ ಪ್ರಸಂಗ ಬಂದಾಗ? ಮಾಡೋದೇನು ಕೆಲಸ? ಸನ್ಯಾಸ ತಗೊಳ್ಬಿಡಿ, ಸ್ಕೂಟರ್ ಕೊಡಿಸಿದ ಅಂತ ಮನೆ ಬಿಟ್ಟು ಒಬ್ಬರು ಸಿಗ್ತಾರೆ ಎಷ್ಟೋ ಜನಗಳು. ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ, ಇಂಥ ಜನ ಸಿಗ್ತಾರೆ. ಆಚಾರ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅದು? ನೀವು ತಂದೆ ತಾಯಿಗಳಾಗಿ ಹಿಡ್ತಾ ಇದ್ದೀರಿ, ನಾನು ಸನ್ಯಾಸದೊಳಗೆ ಕೊಟ್ಟಿದ್ದೇನೆ. ಸನ್ಯಾಸಕ್ಕೆ ಬೇಕಾದದ್ದು ವೈರಾಗ್ಯ, ಅದು ನನಗಿದೆ. ಆದರೆ ನಿಮ್ಮ ಕಂಡೀಷನ್ ಏನು? ಇಬ್ಬರು ನಮ್ಗೆ ಯಾರು ನೋಡೋರು ಯಾರೂ ಇಲ್ಲ, ಅದಕ್ಕೆ ನಿಮಗೊಬ್ಬರು ಬೇಕು ಅಂತ ಹೇಳ್ತೀನಿ. ಆಯಿತು, ಮಾತು ಕೊಡ್ತೇನೆ ನಿಮಗೆ, ಆಯ್ತಾ? ಇನ್ನೊಬ್ಬಗೂ ಹುಟ್ಟಿದ ಮೇಲೇನೆ ಸನ್ಯಾಸ ತಗೋತೆ. ತಂದೆ ತಾಯಿಗಳನ್ನು ಬಿಡಲಿಲ್ಲ, ತಮ್ಮ ಗುರಿನೂ ಬಿಡಲಿಲ್ಲ, ನೆನಪಿರಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. ತಂದೆ ತಾಯಿಗಳನ್ನು ಒಪ್ಪಿಸ್ಬೇಕು, ಸನ್ಯಾಸನೂ ತಗೊಳ್ಬೇಕು. ಆದರೆ ಮುಂದಿನ ಸವಾಲು ಯಾರು ಗೊತ್ತಾ? ಸಣ್ಣ ಪುಟ್ಟ ಸವಾಲಲ್ಲ, ಅದು ಇರೋ ಪದಾರ್ಥ ಕೊಡೋದಲ್ಲ. ಇನ್ನೊಬ್ಬಗೂ ಹುಟ್ಟಬೇಕು, ಆವಾಗ ಸನ್ಯಾಸ ತಗೋಬೇಕು. ತಂದೆ ತಾಯಿ ವಯಸ್ಸು ಬೇರೆ ಆಗಿದೆ, ಈಗಾಗಲೇ ವಯಸ್ಸು ಬೇರೆ ಆಗಿದೆ. ಚಾಲೆಂಜ್ನ 1 ವರ್ಷಕ್ಕೊಂದು ಮಗು ಹುಟ್ಟಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ತಂದೆ ತಾಯಿಗಳ ಬಗ್ಗೆ ಮಕ್ಕಳು ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮಧ್ವ ವಿಜಯದಿಂದ ಮನೆ ಚೇಂಜ್ ಆಗುತ್ತೆ, ನೆನೆಸಿರ್ಬೇಕು. ಮನಸ್ಸು ಚೇಂಜ್ ಆಗುತ್ತೆ, ಮನೆಯ ವಾತಾವರಣ ಚೇಂಜ್ ಆಗುತ್ತೆ. ಮನೆ ಬರೀ ಗಲಾಟೆಗಳ ಕಾಲ ಇದು. ಕಲಿಯುಗ ಅಂದ್ರೆ ಕಲಹ ಅಂತ ಅರ್ಥ, ಬರೀ ಗಲಾಟೆಗಳೇ. ಆದರೆ ಮಧ್ವಾಚಾರ್ಯ ಹೇಗೆ ಸಾಲ್ವ್ ಮಾಡ್ತಾರೆ ಅರ್ಥ ಮಾಡ್ಕೊಂಡ್ಬಿಟ್ರೆ, ಮಧ್ವ ವಿಜಯ ಮನೆಯಲ್ಲಿ ನೆಮ್ಮದಿ ಕೊಡ್ತಕ್ಕಂಥ ಗ್ರಂಥ. ತಾಯಿನೂ ಕನ್ವಿನ್ಸ್ ಮಾಡ್ತಾರೆ, ತಂದೆನೂ ಕನ್ವಿನ್ಸ್ ಮಾಡ್ತಾರೆ. ಆಗ ಒಬ್ಬ ತಮ್ಮ ಹುಟ್ಟುತ್ತಾರೆ, ಅವರೇ ವಿಷ್ಣು ತೀರ್ಥರಾದವರು. ಮೊದಲಿಬ್ಬರು ಮಕ್ಕಳು ಹೋದರು, ಆನು ಹುಟ್ಟಿದ ಇಬ್ಬರು ಮಕ್ಕಳು ಇವತ್ತಿಗೂ ಇದ್ದಾರೆ. ಇಂಥ ಎಂಥ ಮಕ್ಕಳು ಅವ್ರಿಗೆ ಹುಟ್ಟಿತ್ತು? ಮೊದಲಿಬ್ಬರು ಚಿಕ್ಕಂದಿನಲ್ಲೇ ಹೋಗಿಬಿಟ್ರು, ಮಧ್ವಾಚಾರ್ಯರು ಆಮೇಲೆ ಬಂದರು, ವಿಷ್ಣುತೀರ್ಥರು ಬಂದರು. ಇವತ್ತಿಗೂ ಇದ್ದಾರೆ ಇಬ್ಬರು ಕೂಡ, ಮಧ್ವಾಚಾರ್ಯರು ಇದ್ದಾರೆ, ವಿಷ್ಣುತೀರ್ಥರು ಇದ್ದಾರೆ. ಎಷ್ಟು ಪುಣ್ಯ ಮಾಡಿದ್ರು ಮಧ್ಯಭಟ್ಟ ದಂಪತಿಗಳು. ಇದು ಮುಂದಿನ ಪಾಠ. ಆಮೇಲೆ ಭಾಗವತ ಪುರಾಣ ಹೇಳಬೇಕಾದ್ರೆ ಘಟನೆ ನಡೆದೋಯ್ತು. ಒಬ್ಬರು ಒಂದು ರೀತಿ ಬಹು ಪ್ರಕಾರ ಲಿಖಿತೇತು ವಾಚಿತೆ ಎರಡೋ ಓದ್ತಾ ಇದ್ದಾರೆ, ಆಚಾರ್ಯ ಹೇಳ್ತಾರೆ ಅದೆಲ್ಲ ತಪ್ಪದು, ಸರಿಯಾಗಿ ಹೀಗಿರಬೇಕು. ಎಷ್ಟು ವರ್ಷ ಆಚೆ ಬರೀ 10 ವರ್ಷ ಈ ಮಾತೆಲ್ಲ ಹೇಳಿದಾಗ, ಆ ಸರಿ ಇಲ್ಲ ಹೀಗಿರಬೇಕು ಅಂತ ಹೇಳಿದಾಗ ಶಾಕ್ ಆಗೋಯ್ತು. ಹೇಗಿರ್ಬೇಕು ಹೇಳಿ, ಪಟ 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 ಹೇಳಿ ಹಾಕ್ಬಿಡ್ತಾರೆ. ಇಡೀ ಭಾಗವತ ಪುರಾಣದ 5ನೇ ಪಂಚಮಸ್ಕಂದ ಪೂರ್ತಿ ನಾನ್ ಸ್ಟಾಪ್ ಹೇಳ್ತಾರೆ ಆಚಾರ್ಯ. ಇವತ್ತು ಪುಸ್ತಕ ಎದುರಿಟ್ಕೊಂಡು ಹೇಳೋದಕ್ಕಾಗದು, ನೆನಪಿರಬೇಕು. ಓದಿದ್ದಲ್ಲ, ಪುಸ್ತಕ ಎದುರಿಟ್ಕೊಂಡು ಬಿಟ್ಟರು ಕೂಡ ಸಪ್ಪುಗಳು ಸರಮಾನೆ ಆಗ್ತಿರ್ತವೆ ಅಂತದ್ದು. ಹಾಗೆ ಹೇಳಿದಾಗ ಒಂದು ಅಕ್ಷರ ಹೆಚ್ಚಿಲ್ಲ ಕಡಿಮೆ. ಇದೆಲ್ಲ ಯಾತಕ್ಕೆ ಬೇಕು ನಮಗೆ ಅಂದರೆ, ಜ್ಞಾನ ಮಾರ್ಗದಲ್ಲಿ ಈ ಒಂದು ಪರ್ಫೆಕ್ಷನ್ ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಜ್ಞಾನ ಮಾರ್ಗದಲ್ಲಿ ಪರ್ಫೆಕ್ಷನ್ ಭಾರಿ ಜಾಸ್ತಿ. ಮುಳ್ಳು ತೆಗೆಯೋದು ಬೇರೆ, ಹಾರ್ಟ್ ಆಪರೇಷನ್ ಮಾಡೋದು ಬೇರೆ. ಮುಳ್ಳು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಬ್ಯಾಂಡೇಜ್ ಆಗಿ ದೊಡ್ಡದಾಕಿದ್ರೆ ಮೂದು ಹೋಗುತ್ತೆ, ಪರವಾಗಿಲ್ಲ. ಹಾರ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕೆಲವಂತೂ ಬ್ರೇನ್ ಆಪರೇಷನ್ ಮಾಡ್ತಿರ್ತಾರೆ, ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವನು ಬದುಕಿದ್ರು ಸತ್ತಾಗಿರ್ತಾನೆ, ಹಾಗಾಗಿಬಿಡ್ತಾನೆ ಕೊನೆಗೆ. ಪೂರ್ತಿ ಪ್ಯಾರಾಲಿಸ್ ಏನೋ ಆಗೋಗ್ಬಿಡ್ತದೆ ಕೊನೆಗೆ ಅವನ ಜೀವನದೊಳಗೆ. ಅದು ಆಗಬಾರ್ದು, ಬದಲಿಗಿಂತ ಹೋಪ್ಲೆಸ್ ಕೇಸ್ ಆಗುತ್ತೆ. ಅಷ್ಟು ಡೆಲಿಕೇಟ್ ಆಗಿರೋದು ಆಚಾರ್ಯರ ಜೀವನದಲ್ಲಿ, ಒಂದು ಚೂರು ಕೂಡ ವ್ಯತ್ಯಾಸ ಆಗಲಿಲ್ಲ ಅಂತ ತಿಳ್ಕೊಂಡ್ರೆ ಆಗ ನಮಗೆ ಮಧ್ಯವಿಜಯದ ಉಪಯೋಗ ಏನಂತ ಗೊತ್ತಾಗ. ಬರೀ ಪಾರಾಯಣದ ಗ್ರಂಥ ಮಾಡ್ಕೋಬೇಡಿ, ಅದನ್ನು ನಾನು ಬರೀ ಓದೋ ಗ್ರಂಥ ಮಾಡ್ಕೋಬಾರದು. ಕ್ರಿಟಿಕಲಿ ಅದನ್ನು ಅಧ್ಯಯನ ಮಾಡಬೇಕು. ನೀವು ಹುಡುಕ್ಲಿಕ್ಕೆ ಟ್ರೈ ಮಾಡಬೇಕು, ಇಲ್ಲಿ ತಪ್ಪು ಮಾಡಿದ್ದಾರೆ ಮಧ್ವಾಚಾರ್ಯರು ಅಂತ ಟ್ರೈ ಮಾಡಿ ನೋಡೋಣಂತೆ. ಅವಾಗ ಸಿಗೋದಿಲ್ವಲ್ಲ, ಅವಾಗ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ಹೌದು, ರಿಯಲಿ ಅವರು ಭಾರಿ ಗ್ರೇಟ್. ಈ ಓದು ನಿಮ್ಮಲ್ಲಿ ಬದ್ಧ ಸಿದ್ಧಾಂತ ಅರ್ಥ ಆಗೋದಿಲ್ಲ, ಬಿಟ್ಟುಬಿಡಿ. ಮಧ್ವಾಚಾರ್ಯ ಚರಿತ್ರೆ ಅರ್ಥ ಆಗೋದಿಲ್ಲ, ಇದು ಅರ್ಥ ಆಗೋದಿಲ್ಲ, ಏನು ಮಾಡಬೇಕು ಈ ಜನಗಳಿಗೆ? ಮಧ್ವವಿಜಯ ಓದಿ, ಅವರ ಕಥೆಗಳನ್ನು ಓದಿ, ನೀವು ಬುದ್ಧಿ ತೋಚಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ, ಇಂಥಲ್ಲಿ ತಪ್ಪಾಡಿದ್ದಾರೆ ನೀವು ಅನಿಸಿಬಿಟ್ರೆ ಬದ್ಧ ಸಿದ್ಧಾಂತ ಬಿಟ್ಟುಬಿಡಿ, ನೋ ಪ್ರಾಬ್ಲಮ್. ನಿಮಗೆ ಅನಿಸೋದು ಆಮೇಲೆ ಅನಿಸುತ್ತೆ, ಇದರಲ್ಲ ಸಾಧ್ಯ ಉಂಟ, ಅಷ್ಟು ಶ್ರೇಷ್ಠವಾಗಿದೆ ಅಂತ ಭಾವನೆ ಬರುತ್ತೆ. ಅನಂತರ ಎಂಟೈರ್ ಸೌತ್ ಇಂಡಿಯಾ ಟೂರ್ ಮಾಡ್ತಾರೆ, ಎಂಟೈರ್ ಸೌತ್ ಇಂಡಿಯಾ. ಇವತ್ತು ಮಾಡೋದೇನು ದೊಡ್ಡದಲ್ಲ, ಫ್ಲೈಟ್ ಇದೆ ಇಟ್ಟೆ ಹೋಗಿ ಬಂದ್ಬಿಡ್ತಾನೆ. ಅವತ್ತು ನಡ್ಕೊಂಡೇ ಹೋಗಬೇಕಾಗಿತ್ತು, ಬೇರೆ ದಾರಿ ಇಲ್ಲ. ಮತ್ತೆ ಮತಾಚಾರ್ಯರು ಸಂಚಾರ ಮಾಡೋದು ಸುಮ್ಮನೆ ಸಂಚಾರ ಮಾಡೋದಲ್ಲ, ದಾರಿದ್ದಕ್ಕೂ ಡಿಬೇಟ್ಸ್ ಫೇಸ್ ಮಾಡ್ತಾ ಹೋಗಬೇಕು. ಯಾವ ಊರಿಗೆ ಹೋದ್ರೂ ಕೂಡ ಅದು ಅಪೋನೆಂಟ್ ಪಾರ್ಟಿ ರೆಡಿಯಾಗಿರ್ತಿತ್ತು, ಬೆಟಾಲಿಯನ್ಸ್ ಥೌಸಂಡ್ಸ್ ಆಫ್ ಅಪೋನೆಂಟ್ಸ್ ಇರ್ತಿತ್ತು. ಆಚಾರ್ಯ ಒಬ್ಬರೇ 8 ಜನಗಳನ್ನು ಸೋಲಿಸಿ ಹೋಗಬೇಕಾಗಿತ್ತು, ಗೊತ್ತಾಯ್ತಾ? ಇದನ್ನು ಯೋಚನೆ ಮಾಡಿದರೆ ಮಧ್ವಾಚಾರ್ಯ ಹೇಗೆ ಸಂಚಾರ ಮಾಡಿದರು, ಹೇಗೆ ಜನಗಳಲ್ಲಿ ಹಿಂದಿನ ಮತಗಳು ಸರಿಯಲ್ಲ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಆ ರೀತಿ ಮಾಡಿದಾಗಲೇ ಒಂದು ಊರಿಗೆ ಬರ್ತಾರೆ, ಅಡೂರು ಅಂತ ಒಂದು ಊರು, ಪಯಸ್ವಿ ನದಿಯ ತೀರ. ಅಲ್ಲಿ ದೊಡ್ಡ ಮಿರಕಲ್ ತೋರಿಸ್ತಾರೆ ಆಚಾರ್ಯರು. ಯಾವುದೋ ಬೂದಿ ಕೊಡೋ ಮಿರಕಲ್ಗಳಲ್ಲ ಅವೆಲ್ಲ ಕೂಡ. ವಿಷ್ಣುತಾರ್ಥ ನಾಮಕ್ಕೆ 100 ಅರ್ಥ ಇದೆ. ಇವತ್ತಿಗೂ ಹೊಸ ಬೆಳಕದು ಅದು, ಯಾರು ಯೋಚನೆ ಮಾಡಿಲ್ಲ. ಒಂದು ಪದಕ್ಕೆ 100 ಅರ್ಥ ಇರುತ್ತೆ ಅಂದರೆ ನೀವು ನಂಬಲಿಕ್ಕಾಗೋದಿಲ್ಲ. ಬಟ್ ಆಚಾರ್ಯರು ತೋರಿಸಿಕೊಡ್ತಾರೆ. ಸಪದಿ ವಿಶ್ವಪದ ಅರ್ಥ ಹೇಳ್ತೇನೆ ಕೇಳಿ. ಒಂದು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ಅರ್ಥ ಇದೆ. ಅದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಮತ್ತೆ ವಿಷ್ಣುರ್ ವಷಟ್ಕಾರ, ಒಂದೊಂದು ಹೆಸರಿಗೆ ಅತಿ ಕಡಿಮೆಯಿಂದ 100 ಅರ್ಥ ಇದೆ ಅಂತ ಹೇಳಿದಾಗ ಜಗತ್ತಿಗೆ ಹೊಸ ಒಂದು ಜ್ಞಾನ ಪ್ರಪಂಚಕ್ಕೆ ಕುರುಡನಿಗೆ ಕಂಡು ಬಂದಾಗಾಯ್ತು ಅಂತೇಳಿ ಹಾಗಾಯ್ತು. ಏನೂ ಕಾಣದೇ ಇದ್ದವನಿಗೆ ಅಂತ ಸೂರ್ಯ ಪ್ರಕಾಶ ಕಂಡಾಗ ಎಷ್ಟು ಖುಷಿಯಾಗಬಹುದು. ಅದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಯಾವ ಸೂಕ್ತ ಕೇಳಲಿ ಅರ್ಥ, ಯಾವ ಪ್ರಸಂಗ ಕೇಳಲಿ ಅರ್ಥ. ಏನು ಹೇಳಿದರು ಆಚಾರ್ಯ, ಯಾವುದೋ ಆಚಾರ್ಯರ ಬಗ್ಗೆ ಇದು ಸರಿಯಲ್ಲ ಅಂದರು. ನಿಮಗೆ ಗೊತ್ತೇ ಇಲ್ಲ ಏನು ಸರಿ ಹೇಳೋದು ನಿಮಗೆ. ಇನ್ನೊಬ್ಬನು ಬರ್ತಾ ನೋಡಿ ಇಷ್ಟೊತ್ತಿಗೆ ಅವನು ಕೇಳಿ ಅಂತ ಹೇಳ್ತಾರೆ. ಟೈಮ್ ಕೊಡ್ತಾರೆ, ಅವನು ಹೇಗಿರ್ತಾರೆ ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ ಬರ್ತಾ ಇಲ್ಲಿಂದ ಬರ್ತಾನೆ ಅಂತ ಹೇಳ್ತಾರೆ. ನೋಡಿದರೆ ಕರೆಕ್ಟಾಗಿ ಅಪಿಯರ್ ಆಗ್ತಾರೆ. ಆಚಾರ್ಯ ಎಲ್ಲ ಶಾಸ್ತ್ರದಲ್ಲೂ ಪಾರಂಗತರು. ಜ್ಯೋತಿಷ್ ಶಾಸ್ತ್ರ ಬೇಕಾ, ಯಾವ ಶಾಸ್ತ್ರ ಬೇಕು ನಿಮಗೆ, ಅದರಲ್ಲಿ ಪರ್ಫೆಕ್ಷನ್ ನಾವು ಗಮನಿಸಬೇಕಾಗುತ್ತೆ. ಎಲ್ಲದರಲ್ಲೂ ಎಲ್ಲರೂ ಪರ್ಫೆಕ್ಷನ್ ನಮಗೆ ಬೇಕಿಲ್ಲ. ಆದರೆ ಮತಾಚಾರ್ಯ ಎಲ್ಲ ಪರ್ಫೆಕ್ಷನ್ ಬೇಕು, ನೆನಪಿರಬೇಕು. ಡಾಕ್ಟರ್ ಹೋಗ್ತಾನೆ, ಯಾರೋ ಬರ್ತಾರೆ, ಅವನು ಒಳ್ಳೆ ಹಾರ್ಟ್ ಸ್ಪೆಷಲಿಸ್ಟು, ಅವನು ಹೋಗ್ತಿರ್ತಾನಲ್ರಿ, ಅವ್ರತ್ತು ಹೋಗ್ತಿರ್ರಿ ನೀವೀಗ, ಅವನ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತ ಹೇಳ್ತಾನೆ. ಕ್ಯಾರೆಕ್ಟರ್ ಅವ್ನು ಏನು ಮಾಡ ಆಪರೇಷನ್ ಮಾಡ್ತಾನೆ, ವಾಸಿ ಆಗುತ್ತೆ ಸಾಕು, ನಮಗೇನು ಕ್ಯಾರೆಕ್ಟರ್ ನಮಗೇನಂತೆ, ನಮ್ಮನೆ ವಾಸ ಮಾಡ್ತೀವಿ ಅಂದ್ಬಿಟ್ಟು ಮುಗಿದೋಯ್ತು. ಇಂಜಿನಿಯರ್ ಇರ್ತಾನೆ, ಏನೋ ಕರ ಇರ್ಬೋದು, ಮನೆ ಕಟ್ಟಿದ್ದು ಬೀಳೋದು ಸಾಕು ನಮಗಷ್ಟೇ. ಎಲ್ಲ ಕೇರ್ ಮಾಡೋ ಕಂಡಕ್ಟರು, ಕಂಡಕ್ಟರ್ ಕ್ಯಾರೆಕ್ಟರ್ ದೊಡ್ಡ ಗೆತ್ತ ಹೋಗ್ತೀವಿ ನಾವೀಗ, ಕ್ಯಾರೆಕ್ಟರ್ ಕೇಳ್ತೇವಾ, ಟಿಕೆಟ್ ಕೊಡೋ ಹೋಗ್ತೀವಿ ಅಷ್ಟೇನೆ. ತೀರಾ ನಿನ್ನ ಒಂದು ಪಾಡಿ ಅಂದರೆ ಅನ್ಪಾಡಿ ನಾವು ಅಷ್ಟೇನೆ. ಮತಾಚಾರ ಹಾಗಲ್ಲ, ನೆನಪಿರಬೇಕು. ಮತಾಚಾರ ಹಾಗಲ್ಲ, ಇಡೀ ನಮ್ಮ ಅನಾದ್ಯಾನಂತ ಜೀವನದಲ್ಲಿ ನಮ್ಮ ಗುರುಗಳು ಈ ಸ್ಥಾನ ಹೈಯೆಸ್ಟ್ ಪೋಸ್ಟ್ ಇದು. ಅದು ಅದಕ್ಕೆ ನಾವು ವೆರಿಫೈ ಮಾಡಬೇಕಾದ್ರೆ ಸಣ್ಣಪುಟ್ಟ ವೆರಿಫಿಕೇಶನ್ ಅಲ್ಲ, ಫ್ರೆಂಡ್ಶಿಪ್ ಬೇರೆ, ಮದುವೆ ಮಾಡೋದು ಬೇರೆ. ಎಷ್ಟು ಡಿಫ್ರೆನ್ಸ್ ಬರುತ್ತಾಗ, ಮತ್ತು ಮದುವೆನ ಫ್ರೆಂಡ್ಶಿಪ್ಗಿಂತ ಹೋಪಸ್ ಆಗ ಕಾಲ ಇದು ಅಂತ ಹೇಳೋರೆಲ್ಲ ಕೇಳೋರ ಅಂತ ಕಾಲಕ್ಕೆ ಬಂದುಬಿಡ್ತಾರೆ. ಯಾಕೆ ಜೀವನ ಪೂರ್ತಿ ಜೊತೆಗಿರಬೇಕು ಅಂತ ಅರ್ಥ ಮಾಡ್ಕೊಂಡು ಎಷ್ಟು ಕೇರ್ಫುಲ್ ಆಗಿರ್ತಾನೆ ಮನುಷ್ಯ. ನಮ್ಮ ತಂದೆ ತಾಯಿಗಳ ಸಂಬಂಧ ಜೀವನ ಪೂರ್ತಿ ಆದರೆ ಗುರುಗಳ ಸಂಬಂಧ ಆ ಜನ್ಮ ಜನ್ಮಕ್ಕೂ ಇರತಕ್ಕಂಥದ್ದು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ, ಎಷ್ಟು ಎಚ್ಚರ ಇರಬೇಕು ಅಂತ ಇದರ ಬಗ್ಗೆ. ಆದ್ದರಿಂದ ಗುರುಗಳ ಬಗ್ಗೆ ಬಹಳ ಎಚ್ಚರದಿಂದ ಇರಿ. ಇನ್ನೂ ಹೇಳೋದಾದರೆ ಮಧ್ವವಿಜಯ ಕೇಳಿ, ಮಧ್ವಾಚಾರ್ಯ ಹಿಡಿಬೇಡಿ, ಬೇಡ, ಈ ಬಾಬಾಗಳ ಹತ್ರ ಹೋಗಬೇಡಿ ಪದೇ ಪಕ್ಷ ಅಷ್ಟಾದ್ರೂ ಸಾಕ್ರೆ. ಅರ್ಥ ಆಯ್ತಾ? ಈಗ ಮಧ್ವಾಚಾರ್ಯ ಬಗ್ಗೆ ಕೇಳಿದ ಮೇಲೆ ಮಧ್ವಾಚಾರ್ಯ ಹೋಗ್ಲಿಕ್ಕೆ ನಿಮ್ಮ ಧೈರ್ಯ ಬರೋದ್ರಿಗೆ ಬಿಟ್ಟುಬಿಡಿ, ಯಾರ ಹತ್ರ ಹೋಗಿಬಿಟ್ಟು ಮೋಸ ಹೋಗಬೇಡಿ ಅಷ್ಟೇ. ಬೂದಿಗೀದಿ ಕೊಡ್ತಾ ಇರ್ತದೆ ದಂಬ ಇರ್ತೀರಲ್ಲ, ಇದೇ ಅರ್ಥನ ಇದು. ಅವತ್ತು ಏನು ದೊಡ್ಡ ಪ್ರೊಫೆಸರ್ ಸಾರ್ ಅವರು ಯಾತಕ್ಕೆ ಬೂದಿ ಕೊಡ್ತಾರೆ? ಬೂದಿ ಕೊಟ್ಟರೆ ಪ್ರೊಫೆಸರ್ ಆಗ್ತಾರ? ಒಲೆ ಇಟ್ಟಿದ್ದರೆ ಬೂದಿ ಕೊಡ್ತಾನೆ ಅಂತ ಅಷ್ಟೇ ಅರ್ಥ. ಇವತ್ತು ಬೂದೇಶ ಮಾಡಿ ಗುರುಗಳಾಗಬೇಕಾದ್ರೆ ಬೂದಿಗೀದಿ ಕೊಡಬಾರದು. ಕುಂಬಳಕಾಯಿ ಕೊಡೋದು, ವಾಚ್ ಕೊಡೋದು, ಇವೆಲ್ಲ ಗುರುಗಳ ಕೆಲಸ ಅಲ್ಲ, ಅದೆಲ್ಲ ಕೊಡೋದು. ಜ್ಞಾನ ಕೊಡೋದು ಗುರುಗಳ ಕೆಲಸ. ನಮ್ಮ ಜನಕ್ಕೆ ಅದೇ ಗೊತ್ತಿಲ್ಲ. ಇವತ್ತಿನ ದಿವಸ ಎಲ್ಲೆಲ್ಲೋ ಹೋಗಿಬಿಟ್ಟಿರ್ತಾರೆ ಪಾಪ. ಆಚಾರ್ಯ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಹೇಳ್ತಾರೆ. ನೀವು ಹೋಗೇ ಬಿಡ್ತೀವಿ ಅಷ್ಟೇ, ಮತ್ತೆ ಬರೋದೇ ಇಲ್ಲ ಅಂತ ಹೇಳಿದಂತೆ. ಹೋಗಿ ಬಂದ ಸ್ವಾರ ಅಲ್ಲಿ ಗಾನ್ ಅಂತ ಅರ್ಥ. ಹಾಗೆಲ್ಲ ಹೋಗಬಾರ್ದು. ಮಧ್ವಿಜೆ ಕೇಳಿದಾಗ ಮನಸ್ಸಿಗೆ ಎಷ್ಟು ಬುದ್ಧಿ ಬರ್ತದೆ ಅಂದರೆ ಕಂಡಲ್ಲಿ ಹೋಗಬಾರ್ದು ಎಚ್ಚರ ಬರ್ತದೆ. ಕಂಡಲ್ಲಿ ಹೋಗಬಾರ್ದು. ಮಧ್ವಿಜೆ ಟೆಕ್ಸ್ಟ್ ಬುಕ್ ಆಗಬೇಕು ಮಕ್ಕಳಿಗೆ. ಕತೆ ಹೇಳೋದು ಕಷ್ಟನಾ? ಏನು ಕಷ್ಟ ಇಲ್ಲ. ಆದರೆ ನಮ್ಮಲ್ಲಿ ಪುಸ್ತಕ ಇಲ್ಲ, ಹೇಳೋ ವ್ಯವಸ್ಥೆ ಇಲ್ಲ. ಅದಿದ್ದು ಮಧ್ವಸಿದ್ಧಾಂತ ಪ್ರಸಾರಕ್ಕೆ ಏನೇನು ಕಷ್ಟಪಡಬೇಡಿ, ಬರೀ ಮಧ್ವವಿಜಯ ಹೇಳ್ತಾ ಹೋಗಿಬಿಡಿ ಸಾಕು. ಎಲ್ಲರೂ ಕೂಡ ಮಧ್ವಾಚಾರ್ಯ ಭಕ್ತರು ಆಟೋಮೆಟಿಕಲಿ ಆಗಿಬಿಡ್ತಾರೆ. ಅರ್ಥ ಪೂರ್ವವಾದ ಕಥೆ ಮಧ್ವಾಚಾರ್ಯರ ಕಥೆ. ಅದರಲ್ಲೇನೆ ಅವೇನು ಬದಿ ಉತ್ತರ ಬದರಿಗೆ ಹೋಗ್ತಾರೆ. ಅದು ಎಷ್ಟು ಕಷ್ಟದ ಕೆಲಸ. 16ನೇ ವರ್ಷ ಗೀತಾಭಾಷ್ಯ ಬರೀತಾರಾಗಲೇ, ಗೀತಾಭಾಷ್ಯ. ಅದಕ್ಕೆ ದೈತೀರ್ಥರು ರಾಯರು ಎಲ್ಲ ಮುಂದೆ ಅರ್ಥಗಳನ್ನು ಬರೀತಾ ಹೋಗ್ತಾರೆ. 16 ವರ್ಷದ ಹುಡುಗ ಇಂಥ ಗ್ರಂಥ ಬರೆದು ಜಗತ್ ಇತಿಹಾಸ ಮಧ್ವಾಚಾರ್ಯ ಒಬ್ಬರೇ ಮತ್ತೆ ಬರೆದಿದ್ದು. ಅದೇ ರೀತಿನೇ ಉತ್ತರ ಬದರಿ, ಈ ಬದರಿ ಹೋಗೋದು ಅಷ್ಟೇ ಅಲ್ಲ, ಆ ದೊಡ್ಡ ಬದರಿ ಹೋಗ್ತಾರೆ. ಇನ್ನೂ ಸೈಂಟಿಫಿಕಲಿ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಬದರಿ. ನಮ್ಮ ಜನ ಇಲ್ಲ ಅಂತ ಸುಲಭ ಹೇಳಿಬಿಡಬಹುದು, ಆದರೆ ಹುಷಾರ್ ನೆನ್ಪಿಟ್ಟುಕೊಳ್ಳಿ. ಹಿಮಾಲಯ ಪರ್ವತ ಇಂಚ್ ಬೈ ಇಂಚ್ ಹೋದ್ರೆ ಇವತ್ತಿಗೂ ಯಾರೂ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜಾಗದಲ್ಲಿ ದೊಡ್ಡ ಬದರಿ ಇದೆ. ಆಚಾರ್ಯ ಅಲ್ಲಿಗೆ ಹೋಗ್ತಾರೆ. ಹತ್ತಿ ಹಿಡಿದು ಹೋದವರಲ್ಲ ಆಚಾರ್ಯರು, ಹಾಗೆಲ್ಲ ಹೋಗೋದಿಲ್ಲ. ಇವತ್ತು ಪ್ಲೇನ್ ಬೆಟ್ಟ ಬಂದು ಹತ್ತಿ ಹಿಡಿದ್ಬಿಟ್ರೆ ಗತಿಯೇನಾಗಬೇಕು? ಮತ್ತೆ ಪ್ಲೇನ್ ವಿದಾಯ ಬಿಡ್ತದೆ ಅಷ್ಟೇ. ಹಾಗೆ ಹೇಗೆ ಓಡ್ ಮೇಲೆ ಹಾರಿ ಹೋಗ್ಬಿಡ್ಬೇಕಷ್ಟೇ. ವ್ಯಾಶ್ರಯಾಂತರ ಸುದೂರ ದಿಲಾಸು, ಸುದೂರ ಶಿಲಾಸು. ಒಂದು ಬೆಟ್ಟದ ತುದಿಯಿಂದ ಇನ್ನೊಂದು ಬೆಟ್ಟಕ್ಕೆ ಕಾಲಿಡ್ತಿದ್ರಂತ ಆಚಾರ್ಯ. ಅಂದ್ರೆ ಎಂಥ ಒಂದು ಸ್ಟೈಲ್ ಅವರು. ಒಬ್ಬ ಮಠಾಚಾರ್ಯರಿಗೆ ಇಂಟೆಲೆಕ್ಚುಯಲ್ ಗ್ರೇಟ್ನೆಸ್ ಇದ್ರೆ ಸಾಕು. ಆಚಾರ್ಯ ಫಿಸಿಕಲಿ ಯು ಆರ್ ವೆರಿ ಗ್ರೇಟ್ ಈಕ್ವಲಿ. ಇದು ಬಹುಶಃ ಮಠಾಚಾರ್ಯ ಯಾರ ಬಗ್ಗೆ ನಾವು ಕೇಳೋದಿಲ್ಲ. ಪವಾಡ ಮಾಡಿದ್ರು ಅಂತ ಕೇಳ್ತೇವೆ ಅಷ್ಟೇನೆ. ಫಿಸಿಕಲ್ ಮೈಟ್ ಇತ್ತು ಅಂತ ಯಾರ ಬಗ್ಗೆ ಬರೋದಿಲ್ಲ. ಮಧ್ವಾಚಾರ್ಯ ಬಗ್ಗೆ ಹೇಳ್ತಾರೆ. 200 ಬಾಳೆಹಣ್ಣು, 4000 ಬಾಳೆಹಣ್ಣು, 30 ಕೊಡ ಹಾಲು. ದಿವಸ ದಿವಸ ಕುಡಿಯೋದಲ್ಲ, ಮತ್ತೆ ಫ್ರಿಡ್ಜಲ್ಲಿ ಇಟ್ಟುಕೊಂಡು ಆ ಕ್ಷಣಕ್ಕೆ ಕೊಟ್ಟರೆ ಅಲ್ಲೇ ಕುಡಿದಾಕ್ಬಿಡೋದೇನೆ. 4000 ಬಾಳೆಹಣ್ಣು ತಿನ್ನೋದು ಯೋಚನೆ ಮಾಡ್ತಾರೆ ಯಾರಾದ್ರೂ ಕೂಡ. ಒಂದು ಕಡೆ ಸಿಗೋದೇ ಕಷ್ಟ ಒಟ್ಟು 4000 ಬಾಳೆಹಣ್ಣು. ಅದು ಸಣ್ಣ ಬಾಳೆಹಣ್ಣಲ್ಲ, ರಾಜ ಉರು ರಾಜಕೀಯಲ್ಲಿ ಉಪಾಹು ಅಂತ ಕರೀತಾರೆ. ನೋಡಿ ರಾಜ ಬಾಳೆಹಣ್ಣು ಅಂತ ಹೇಳ್ತಾರೆ ಅವಕ್ಕೆ. ಅದ್ದದ್ದು 4000 ಬಾಳೆಹಣ್ಣು ತಿಂದು 30 ಕೊಡ ಹಾಲು. ಇದು ಸಣ್ಣ ಪುಟ್ಟ ಕೊಡಗಳಲ್ಲ, ದೊಡ್ಡ ದೊಡ್ಡ ಆಗಿನ ಕಾಲದ ಕೊಡ ಅಂದ್ರೆ ಅರ್ಥ ಬೇರೆ. ತಮ್ಮಿಗೆ ಅಂದ್ರೆ ಲೋಟ ಇದ್ದೇ ಇರುತ್ತೆ. ಇವತ್ತು ಇವತ್ತು ಕೊಡ ಅಂದ್ರೆ ಹೀಗಿರುತ್ತೆ ಅಷ್ಟೇ. ಹಾಗಲ್ಲ, ದೊಡ್ಡ ದೊಡ್ಡ ಕೊಡಗಳು, ಗಾಣದ ಕೊಡ ಅಂತ ಕರೀತಾರೆ ಸಾಮಾನ್ಯವಾಗಿ. ಅದು ಇವತ್ತು ಎತ್ತಲಕ್ಕೆ ಆಗಲ್ಲ ಮನುಷ್ಯರಿಗೆ. ಅಂತ 30 ಕೊಡ ಹಾಲು ಕುಡಿದ್ರೆ ಎಂಥ ವಂಡರ್ ಅದು. ಸಾಲದವನ್ನ ಹಾಗೆ, ಅದಕ್ಕಿಂತ ದೊಡ್ಡ ವಂಡರ್ ಏನು ಗೊತ್ತಾ? ಅವ್ರ ಹೊಟ್ಟೆ ಮೊದಲಿದ್ದಷ್ಟೇ ತೆಳಗಿತ್ತಂತ. ಅಷ್ಟು ಹಣ್ಣು ತಿಂದ ಮೇಲೂ ಅಷ್ಟು ಇದು ತಿಂದ ಹಾಲು ಕುಡಿದ್ರೆ ಹಾಗೆ ಇದೆಯಂತ. ಇದು ಬಹುಶಃ ಕೇಳೋದಕ್ಕೂ ಸಿಗೋದಿಲ್ಲ ಬೇರೆ ಕಡೆಗೆ. ಇದು ಬರೀ ಯಾರ ಚರಿತ್ರೆಯಲ್ಲೂ ಕೂಡ ಅನ್ಹರ್ಡ್ ಇದೆ. ಯಾತಕ್ಕಾಗಾಯಿತು? ಅದಕ್ಕೆ ಹೇಳಿದೆ, ಸೈನ್ಸ್ ಓದೋರಿಗೆ ಅರ್ಥ ಆಗ್ತದೆ ಅಂತ ಹೇಳಿದ್ದು. ಇವತ್ತು ನಮಗೆ ನಂಬರ್ ಏನ್ರಿ, ಹೀಗೆಲ್ಲ ಹೇಳ್ತೀರಲ್ಲ, ಸ್ವಲ್ಪ ದಪ್ಪ ಆಗದಿದ್ರ ಗತಿ ಏನು? ಸ್ವಲ್ಪ ಆಯ್ತು ಅಂತ ಹೇಳಿ ಆಗೋದೇ ಇಲ್ಲ. ಅದಕ್ಕೆ ಪೆನ್ ಡ್ರೈವ್ ಲೋಡ್ ಮಾಡ್ತೀರಿ, ಸೈಜ್ ವೇರಿ ಆದ್ರೆ ಗತಿ ಅಲ್ಲೇ ಉಳ್ಕೊಂಡು ಹೊರಗೆ ಬರ್ತಿದ್ದಲ್ಲ. ಆಮೇಲೆ ಸಿಡಿಗಳು ಅಲ್ಲೇ ಉಳ್ಕೊಂಡು ಬಿಡ್ತಿದ್ದೆ, ಲೋಡ್ ಮಾಡಿದ ಹಾಗೆ ಇದ್ದಿದೆ. ಅಷ್ಟೇ ಸರಿ ಸಹ ಬರುತ್ತೆ. ಅದಕ್ಕೆ ನೋ ಚೇಂಜ್ ಅಟ್ ಆಲ್. ಅಂತ ದೊಡ್ಡ ಗ್ರೇಟೆಸ್ಟ್ ಸಿಡಿ ಅಂದ್ರೆ ಮಧ್ವಾಚಾರ ಹೊಟ್ಟೆ, ಗೊತ್ತಾಯ್ತಾ? ಗ್ರೇಟೆಸ್ಟ್ ಅನ್ನಹರ್ಡ್ ಇನ್ಕಂಪೇರಬಲ್ ಸಿಡಿ ಅವರು. ಅಂತ ಒಂದು ಪೆನ್ ಡ್ರೈವ್ ಎಷ್ಟು ದೊಡ್ಡವರಿದ್ದಾರೆ, ಇದನ್ನ ಯಾಕೆ ಯೋಚನೆ ಮಾಡೋದಿಲ್ಲ ನಾವು? ಇದು ಮುಖ್ಯ. ನಾನು ಹೇಳಿ ಮಕ್ಕಳಿಗೆ ಹೇಳ್ಕೊಡಿ, ಮಧ್ವಾಚಾರ ಕತೆ ಹೇಳ್ತೀರಿ ಮಾ, ದಿವಸಕ್ಕೆ ಒಂದೊಂದು ಕತೆ ಹೇಳಿ ಸಾಕು. ಒಂದು ವರ್ಷಕ್ಕೆ ಒಂದು ದೊಡ್ಡ ತಪಸ್ವಿ ಆದಾಗ ಬಿಡ್ತಾನೆ ಗೊತ್ತಾ? ಅದು ನಮ್ಗೆ ಅರ್ಥ ಆಗಿಲ್ಲ. ಮಧ್ವಾಚಾರ್ಯ ಬೇರೆ ಎಲ್ಲ ಚರಿತ್ರೆ ಹೇಳೋದು ಭಾರಿ ಕಷ್ಟ. ಯಾಕೆ ಹೇಳೋದ್ರದ್ದು ಏನಿಲ್ಲ ಅದರೊಳಗೆ, ಅಂತ ವಂಡರ್ಸ್ ಏನೂ ಕಾಣೋದಿಲ್ಲ ಬೇರೆ ಇದರೊಳಗೆ. ಮಕ್ಕಳು ಹೇಳೋದಂತೂ ಭಾರಿ ಕಷ್ಟ ಕೆಲಸ ಅದು. ಒಂದು ಆದರೆ ಮಕ್ಕಳು ಏನೇನೋ ಪ್ರಶ್ನೆ ಕೇಳ್ತಾರೆ, ಇನ್ನೂ ಗಾಬರಿ ಆಗಿಬಿಡುತ್ತೆ. ಮಧ್ವಾಚಾರ್ಯರ ಬಗ್ಗೆ ಹಾಗೆಲ್ಲ ಕೇಳ್ತಾ ಹೋದರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರು ಬದುಕಿದ್ರು ಅಂತಾನೆ ಅರ್ಥ, ಮುಗಿದೋಯ್ತು. ಆದರೆ ನಾವು ಉಪಯೋಗ ಮಾಡ್ಕೋತಾ ಇಲ್ಲ. ಅಮೃತದ ಸಮುದ್ರ ಹರಿತಾ ಇದೆ, ಅವನು ಯಾವುದೋ ಚರಂಡಿಯನ್ನು ಕುಡಿತಾಗ ಆಗಿಬಿಟ್ಟಿದೆ ಅಷ್ಟೇ. ಇಲ್ಲಿ ಅಮೃತದ ಸಮುದ್ರ ಹರಿತಾ ಇದ್ದಾಗ ಚರಂಡಿನವರನ್ನ ಕುಡಿತಾ ಕೂತು ಎಷ್ಟು ಮೂರ್ಖನಾಗ್ತಾನೆ. ಮಧ್ವವಿಜಯದಂಥ ಕೃತಿ, ಮಧ್ವಾಚಾರ್ಯರಂಥ ಗುರುಗಳು, ಅವ್ರ ಸಿದ್ಧಾಂತದ ಸಿದ್ಧಾಂತ ಇದ್ದ ಕಾಲಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳೋದು ಅಂದರೆ ಎಷ್ಟು ಜನ್ಮಗಳ ಪುಣ್ಯ ಇರಬೇಕು ಅಂತ ಅದನ್ನು ಆ ಮುಂದೆ ನೋಡ್ತೇವೆ. ಆಮೇಲೆ ಬದರಿ ಯಾತ್ರೆ ಮಾಡಿದರು. ದೊಡ್ಡ ವಿದ್ವಾಂಸರ ಸಭೆಗಳಲ್ಲಿ ಎಲ್ಲೋ ಗುಟ್ಟ ಪಬ್ಲಿಷ್ ಮಾಡೋದಲ್ಲ, ವಿದ್ವತ್ ಸಭೆಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪಬ್ಲಿಷ್ ಮಾಡ್ತಾರೆ. ಆಯ್ದ ಕಾಲದ ವಿದ್ವಾಂಸರು ಅಂತ ಕ್ರೀಮ್ ಆಫ್ ಹೋಲ್ ಒಂದು ಇಂಟೆಲೆಕ್ಚುಯಲ್ ವರ್ಲ್ಡ್, ಅದು ಗೋದಾವರಿ ತೀರದಲ್ಲಿತ್ತದೆ, ಅಲ್ಲಿ ಪಬ್ಲಿಷ್ ಮಾಡ್ತಾರೆ. 1000 ಜನಗಳ ಮಧ್ಯೆ ಬ್ರಹ್ಮಸೂತ್ರ ಭಾಷ್ಯ ಪಬ್ಲಿಷ್ ಮಾಡಿದರೆ ಅದನ್ನು ಉತ್ತರ ಕೊಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪದ್ಮನಾಭತೀರ್ಥರು ಸಿದ್ಧರಾದವರು ಆ ಸಭೆಯೊಳಗೆ ಶೋಭನ ಭಟ್ರು ಕೇಳಿಬಿಟ್ಟು ಟೋಟಲಿ ಚೇಂಜ್ ಆಗ್ತಾರೆ. ಮೊಟ್ಟ ಮೊದಲ ಆಚಾರ್ಯರ ಶಿಷ್ಯರು ಪೀಠಕ್ಕೆ ಬಂದವರಲ್ಲಿ ಅಂದರೆ ಶೋಭನ ಭಟ್ಟರು, ಪದ್ಮನಾಭತೀರ್ಥ. ಅಲ್ಲಿಂದ ಉಡುಪಿಗೆ ಬಂದುಬಿಟ್ಟು ಕೃಷ್ಣ ಪ್ರತಿಷ್ಠಾಪನೆ ಮಾಡ್ತಾರೆ. ಕೃಷ್ಣ ಪ್ರತಿಷ್ಠಾಪನೆ ಆಚಾರ್ಯರು ಮಾಡ್ತಾ ಒಂದು ಪ್ರತಿಷ್ಠಾಪನೆ ಹೊಸ ಕಥೆ ಅದು. ಬಂದು ಮಧ್ವಾಚಾರ್ಯ ಮಾಡಿ ಪ್ರತಿಷ್ಠಾಪನೆ ಮಾಡಿದ ಒಂದೇ ಒಂದು ವಿಗ್ರಹ ಅಂದರೆ ಕೃಷ್ಣ ಪ್ರತಿಷ್ಠಾಪನೆ ಅಷ್ಟೇ. ನಮ್ಮ ಜನಕ್ಕೆ ಅದೊಂದು ಪ್ರಶ್ನೆ ಉತ್ತರ ಕೊಡ್ತಾರೆ ಆಚಾರ್ಯ. ಮಾಧುರ ದೇವಸ್ಥಾನ ಭಾರಿ ಕಡಿಮೆ ಇರೋ ಒಂದೆರಡನ್ನು ಇವರೇ ಕಿತ್ಕೊಂಡ್ಬಿಟ್ಟಿರ್ತಾರೆ, ಇವ್ರು ಇಟ್ಕೊಂಡಿರೋದಿಲ್ಲ. ಆಗಲೇ ಅವರು ಮಧ್ವಾಚಾರ್ಯ ಆ ಟ್ರೆಂಡೇ ಡೆವಲಪ್ ಮಾಡಲಿಲ್ಲ, ಅವ್ರ ಶಿಷ್ಯರಾದ್ರೂ ಪೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ, ತಿರುಗು ಪಂಡಿತರು ಮಾಡಲಿಲ್ಲ, ಜಯತೀರ್ಥರು ಮಾಡಲಿಲ್ಲ. ನೆನಪಿರಬೇಕು ಯಾತಕ್ಕೆ ಅಂತ ಪ್ರಶ್ನೆ. ರಾಯರು ಬದಲಾದವರು ಒಂದೊಂದೆಲ್ಲೋ ಮಾಡಿದ್ದಾರೆ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಆದರೆ ಕೆಲವು ಮತಗಳಲ್ಲಿ ಅದೇ ಮೇನ್ ಟ್ರೆಂಡ್ ಅವರಿಗೆ. ಕಲಿಯುಗದಲ್ಲಿ ದೇವಸ್ಥಾನಗಳಿಂದ ಅದು ಮುಖ್ಯವಾಗಿ ಬಿಸಿನೆಸ್ ಕೇಂದ್ರಗಳಾಗೋದೇ, ಕಮರ್ಷಿಯಲ್ ಸೆಂಟರ್ಸ್ ಆಗಿಬಿಡುತ್ತವೆ. ಆಚಾರ್ಯಗೆ ಅದು ಬೇಕಿಲ್ಲ. ಗುಡಿಯಲ್ಲಿ ದೇವರಿದ್ದಾನೆ, ಪ್ರತಿಮೆಯಲ್ಲಿ ದೇವರಿದ್ದಾನೆ ಎಂಬುದು ಉಪಾಸನೆಯ ಒಂದು ಭಾಗ ಅಷ್ಟೇ, ದೇವರು ಎಲ್ಲ ಕಡೆ ಇದ್ದಾನೆ ಇದು ಮುಖ್ಯ. ಆಚಾರ್ಯ ಧ್ಯಾನಕ್ಕೆ ಒತ್ತು ಕೊಟ್ಟರು, ಜಪಕ್ಕೆ ಒತ್ತು ಕೊಟ್ಟರು. ಗೊತ್ತಾಯ್ತಾ, ಜಪಕ್ಕೆ ಧ್ಯಾನಕ್ಕೆ ಜ್ಞಾನಕ್ಕೆ ಅಧ್ಯಯನಕ್ಕೆ ಆಚಾರ್ಯ ಒತ್ತು ಕೊಟ್ಟರು, ದೇವಸ್ಥಾನಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ. ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಡ. ಅದಕ್ಕೊಂದು ಸ್ಯಾಂಪಲ್ ಕೃಷ್ಣಪತ್ರ ಮಾಡಿದ್ರು ಅಷ್ಟೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯ ರ್ಯಾಷನಲ್ ಫಿಲಾಸಫಿ ಆಗೋದು, ರ್ಯಾಷನಲ್ ಫಿಲಾಸಫಿ. ಅಂದರೆ ಗುಡಿಗೆ ಹೋಗಬೇಕು ಅಂತಿಲ್ಲ ಅಂಥೇಳಿ, ನೀವು ಗುಡಿಗೆ ಹೋಗಬೇಡಿ, ಹೋಗೋರನ್ನು ಬೈಬೇಡಿ, ಮತ್ತೆ ಹೋಗೋರು ಬೈಬೆ ಅವರ ಕಾನ್ಸೆಪ್ಟ್ ಇದ್ರೆ ಹೋಗಿ ಬರಲಿ. ಆದರೆ ದೇವರನ್ನು ಕೂತಲ್ಲೇ ಧ್ಯಾನ ಮಾಡಕ್ಕೆ ಬರುತ್ತೆ. ಗಾಯತ್ರಿ ಜಪದಲ್ಲಿ ಮಾಡೋ ಮಂತ್ರ ಧ್ಯಾಯ ಸದಾ ಸವಿತ್ರ ಮಂಡಲ ಮಧ್ಯೆ ಬರುತ್ತೆ, ದೇವರ ಧ್ಯಾನ. ಯಾವುದೇ ಮಂತ್ರ ಹೇಳಿದಾಗಲೂ ದೇವರ ಧ್ಯಾನ ಆಗುತ್ತೆ ಅಂತ ಹೇಳಿಕೊಟ್ಟುಬಿಟ್ಟು ಮೂರ್ತಿ ಪೂಜೆ ಮಾಡಿ, ಆದರೆ ಟೂ ಮಚ್ ಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ದು ಆಚಾರ್ಯ. ಯಾಕೆ ದೇವರು ನಾನಾನಂದಮಯ ಮೂರ್ತಿ ದೇವರದು, ಆದ್ದರಿಂದ ನಮಗೆ ಪೂಜೆಗೊಂದು ಅಧಿಷ್ಠಾನ ಬೇಕು ಅಂತ ಇರಬೇಕೇ ಹೊರತು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವ ಪೂಜೆ ಮಾಡಿ ಅಂತ ಹೇಳಿದರು, ದೇವತೆಗಳ ಸಂಖ್ಯೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ಸಾರಿಗ್ರಾಮ, ಸುದರ್ಶನ, ವಿಷ್ಣುಪಾದ, ಕೃಷ್ಣ ಪ್ರತಿಮೆ, ಚಕ್ರಾಂಕಿತ, ಸಾಕೇಸ. ಪೂಜೆಯ ಸಾಮಗ್ರಿ ಮಿನಿಮಮ್ ಇರಲಿ, ಅನುಸಂಧಾನ ಜಾಸ್ತಿ ಇರಲಿ ಅಂತ ಹೇಳ್ತಾರೆ. ಅನುಸಂಧಾನ, ಮಂತ್ರ, ಚಿಂತನೆ ಭಾರಿ ಇರಬೇಕು, ಇದು ಕಡಿಮೆ ಇರಬೇಕು. ಇವತ್ತು ಬಡಿಸೋ ಅಡಿಗೆ ಏನೂ ಇಲ್ಲ, ದೊಡ್ಡ ಎಲೆ ಹಾಕಿ ಏನು ಉಪಯೋಗ ಅದಕ್ಕೆ? ದೊಡ್ಡ ಎಲೆ ಹಾಕಿದರೆ ಬರೀ ಖಾಲಿ ಐಟಮ್ಮು, ಬರೀ ಅನ್ನ ಬೇಕಾ, ಅನ್ನ ಬೇಕು, ಉಪ್ಪು ಬೇಕಾ, ಇಷ್ಟೇ. ಇಷ್ಟಕ್ಕೆ ಎಲೆ ಯಾಕೆ ಹಾಕಿದೆ ಅಂತ ಕೇಳ್ತಾರೆ. ಇವತ್ತು ಐಟಮ್ ಜಾಸ್ತಿ ಇದ್ದು ಎಲೆ ಚಿಕ್ಕದಿರಲಿ, ಐಟಮ್ ಒಂದೊಂದು ಹಾಕಿರಬಹುದು, ಅದು ಎಷ್ಟು ಬೇಕಾದ್ರೂ ಮಾಡಕ್ಕೆ ಬರುತ್ತೆ ನಿಮಗಾಗ. ಅದನ್ನು ಆಚಾರ ತೋರಿಸಿಕೊಡ್ತಾರೆ. ಮೂರ್ತಿ ಪೂಜೆ ಇರಲಿ, ಅತಿ ಹೆಚ್ಚು ಒತ್ತು ಕೊಡಬೇಕಾಗಿಲ್ಲ ಅಂತ ತೋರಿಸ ಕೃಷ್ಣ ಪ್ರತಿಷ್ಠಾಪನೆ ಮಾಡ್ತಾ, ಅದು ಯಾವ್ಯಾವುದೋ ಮೂರ್ತಿ ತಂದಿಡಬೇಡಿ ಸುಮ್ ಸುಮ್ಮನೇನೆ. ಅದು ರುಕ್ಮಿಣೀಕರಾರ್ಚಿತವಾದ ಪ್ರತಿಮೆ, ಅದು ಸಾಕ್ಷಾತ್ ರುಕ್ಮಿಣಿ ಅಪ್ರೂವ್ ಮಾಡಿರತಕ್ಕಂಥ ಪ್ರತಿಮೆ, ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆಚಾರ್ಯ. ಪ್ರತಿಷ್ಠಾಪನೆ ಅಧಿಕೃತವಾಗಬೇಕೆ ಹೊರತು ಅನಧಿಕೃತ ಆಗಬಾರದು. ಗೊತ್ತಾ, ಅಲ್ಲಿ ವೈರ್ ಇದೆ, ನಮಗೆ ಬೇಕಾಗಿದೆ, ತೊಗೊಂಡು ಹಾಕೊಂಡ್ಬಿಟ್ರೆ ಅರೆಸ್ಟ್ ಮಾಡ್ತಾರೆ, ಹಾಕೊಳ್ಳೋಕೆ ಬರೋದಿಲ್ಲ. ತ್ರೂ ಪ್ರಾಪರ್ ಇದು ಬರಬೇಕು, ಲೈಸೆನ್ಸ್ ತೊಗೊಂಡು ವ್ಯವಸ್ಥೆ ಇದೆ ಅದಕ್ಕೆ. ಆಗ ಕರೆಂಟ್ ಬರುತ್ತೆ ಹೊರತು ಬೇರೆ ಅಲ್ಲ. ಕರೆಂಟ್ ಒಳಗೆ ಬರಬೇಕಾದ್ರೆ ಒಂದು ಪದ್ಧತಿ ಇದೆ, ಅದೇ ರೀತಿ ಪ್ರತಿಭೆ ಸನ್ನಿಧಾನ ಬರಬೇಕಾದ್ರೆ ಪದ್ಧತಿ ಇದೆ. ತಂತ್ರಸಾರವನ್ನು ಬರೀತಾರೆ ಆಚಾರ್ಯ. ಎಂಥ ಪರ್ಫೆಕ್ಟ್ ಅವ್ರಿಗೆ ಗೊತ್ತಾ ನಿಮಗೆ? ಅದು ಒಂದು ದೇವಸ್ಥಾನ ಹೇಗಿರಬೇಕು, ಮೂರ್ತಿ ಹೇಗಿರಬೇಕು, ವಿಗ್ರಹ ಹೇಗೆ ಸೆಲೆಕ್ಟ್ ಮಾಡಬೇಕು, ವಿಗ್ರಹದ ಯಾವ್ಯಾವ ಪೀಠ ಯಾವುದರಿಂದ ಮಾಡಬೇಕು, ಗುಡಿ ಹೇಗೆ ಕಟ್ಟಿಸ್ಬೇಕು, ಗುಡಿಯ ಬಾಗಿಲಿಗೂ ಪ್ರತಿಮೆಗೂ ಸೈಜ್ ಏನಿರಬೇಕು, ಯಾರ ಯೋಚನೆ ಮಾಡಿದ್ದಾರೆ? ಇದರ ಗುಡಿ ಮಹಾನ ಗರ್ಭಗುಡಿಯ ಬಾಗಿಲಿರ್ತದೆ, ಪ್ರತಿಮೆ ಇರುತ್ತೆ, ಅದು ಪ್ರಪೋರ್ಷನ್ ಏನು ಆಚಾರ ಹೇಳ್ತಾರೆ? ಗರ್ಭಗುಡಿ ಮೇಲೆ ದೇವರ ತಲೆಯಿಂದ ಗೋಪುರಕ್ಕೆ ಎಷ್ಟು ಗ್ಯಾಪ್ ಇರಬೇಕು, ಯಾರ ಯೋಚನೆ ಮಾಡಿದ್ದಾರೆ ಯಾರು ಕೂಡ? ಇವತ್ತು ಮಾಡೋ ಪ್ರತಿಮೆ 199 ತೋಚಿದ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ಸೈಂಟಿಫಿಕಲಿ ಆಚಾರ ಹೇಳಿದ್ದಾರೆ. ಇದು ದೇವಸ್ಥಾನ ಹೀಗಿರಬೇಕು, ಪ್ರತಿಮೆ ಹೀಗಿರಬೇಕು, ಪ್ರತಿಮೆ ಎತ್ತರ ಇಷ್ಟಿರಬೇಕು, ಪ್ರತಿಮೆ ಎಷ್ಟು ಸೈಜ್ ಇರಬೇಕು ಅಂದರೆ ಪೂಜೆ ಯಾರು ಮಾಡ್ತಾರೆ ನೋಡಿಕೊಂಡು ಆ ಪ್ರತಿಮೆ ಆ ಸೈಜ್ ಇರಬೇಕಂತ, ಅವ್ರ ಪ್ರಕಾರ ಇರಬೇಕಂತ ಪ್ರತಿಮೆ. ಊರಿಗೆ ಪ್ರತಿಮೆ ಮಾಡೋದು ಬೇರೆ, ಮನೆಗಳ ಪ್ರತಿಮೆ ಮಾಡ್ಕೊಳ್ಳೋದು ಬೇರೆ, ದೇವಸ್ಥಾನ ಊರಿಗೆ ದೇವಸ್ಥಾನ ಮಾಡೋದು ಬೇರೆ. ದೇವಸ್ಥಾನ ಎಂಥ ಜಾಗದಲ್ಲಿ ಮಾಡಬೇಕು, ಯಾವ ಜಾಗದಲ್ಲಿ ದೇವಸ್ಥಾನ ಮಾಡಬೇಕು ಗುರ್ತು ಹೇಳಿ, ಇಂಥ ಜಾಗದಲ್ಲಿ ಮಾಡಿ ದೇವಸ್ಥಾನ ಹೀಗಿರಬೇಕು. ಪ್ರತಿಮೆಗಳನ್ನ ಮಾಡಕ್ಕೆ ಶಿಲೆ ಹೇಗೆ ತರಬೇಕು, ಶಿಲೆ ಹೇಗೆ ಸೆಲೆಕ್ಟ್ ಮಾಡಬೇಕು ಹೇಳ್ತಾರೆ. ಪುರುಷ ಶಿಲಾ, ಸ್ತ್ರೀ ಶಿಲಾ, ನಪುಂಸಕಿಲಾದ ಬಂಡೆಗಳಲ್ಲಿ ಮೂರು ವಿಧ. ಆ ಬಂಡೆಗಳನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು, ಹೇಗೆ ತರಬೇಕು, ಹೇಗೆ ಮೂರ್ತಿ ಕೆತ್ತಬೇಕು, ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ವಾಸ್ತುಶಾಸ್ತ್ರವನ್ನೆಲ್ಲ ಆಚಾರ್ಯ ಹೇಳ್ತಾರೆ. ಎಷ್ಟು ಮಂತ್ರಗಳನ್ನು ಹೇಳ್ತಾರೆ ಗೊತ್ತಾ ಆಚಾರ್ಯ? ಬೇರೆ ಯಾವ ಆಚಾರ್ಯ ಕೆಲಸ ಮಾಡಿಲ್ಲ ಇದೆಲ್ಲ ಕೂಡ. ಅವರ ಸರ್ವಮೂಲಗಳು ಒಂದು ಸಾಕು ನಿಮಗೆ, ಸ್ತೋತ್ರ ಪ್ರಪಂಚದಿಂದ ಹಿಡಿದು ವೈದಿಕ ಪ್ರಪಂಚದವರೆಗೆ ಆಚಾರ್ಯರು ಹೇಳಿದ್ದೇ ಇಲ್ಲ, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಇದು ಯಾತಕ್ಕೆ ಹೇಳ್ತೇನೆ, ಪರ್ಫೆಕ್ಷನ್ ಅಂದರೆ 100%. ಅದಕ್ಕೆ ತಂತ್ರಸಾರರು ಬೇಕು ನಿಮಗೆ. ಕೃಷ್ಣ ಪ್ರತಿಷ್ಠಾಪನೆಯಾಗಿ ಯಜ್ಞಯಾಗಗಳ ಬಗ್ಗೆ ರಿಫಾರ್ಮೇಷನ್ ಮಾಡಿದರು ಆಚಾರ್ಯರು. ಒಂದು ಪಶುಬಲಿ ಕೊಡ್ತಕ್ಕಂಥ ಪದ್ಧತಿ ಆಚಾರ್ಯ ಸ್ಟಾಪ್ ಮಾಡಿಸ್ತಾರೆ. ಅದು ಪಶುಬಲಿ ಕೊಡಬೇಕಾಗಿಲ್ಲ ಅಂತ ನಿಲ್ಲಿಸಿಬಿಟ್ಟು ಪಿಷ್ಟ ಪಶು ಅಂತೇಳಿ, ಹಿಟ್ಟಿನ ಪಶುವನ್ನು ಆ್ಯಸ್ ಎ ಟೋಕನ್ ನೀವು ಬಲಿ ಕೊಡಬೇಕೆ ಹೊರತು ನಿಜವಾದ ಪಶುವನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಕಲಿಯುಗದಲ್ಲೇ ಬ್ಯಾಂಡ್ ಅಂತ ಕರೆದು ಮಧ್ವಾಚಾರ್ಯ ಮಾಡಿದ ಸೋಷಿಯಲ್ ರಿಫಾರ್ಮೇಷನ್ ಇದು ಒಂದೆಲ್ಲ ಕೂಡ. ಜನಕ್ಕೆ ಅದೆಲ್ಲ ಗೊತ್ತೇ ಇಲ್ಲ. ಅದರಿಂದಾಗಿನೆ ಪಶುಬಲಿ ನಿಲ್ಲಿಸಿದವರು ಆಚಾರ್ಯ. ಪಶುಬಲಿ ವೇದ ಕಾಲಕ್ಕೆ ಕೊಡ್ತಿದ್ರು, ಈಗ ಕಾಲ ಕೊಡಬೇಡಿ. ವೇದ ಕಾಲಕ್ಕೆ ಯಾತ ಕೊಡ್ತಿದ್ರು ಅಂದರೆ ಪಶುವಿನ ಭಾಷೆಯನ್ನು ಅರ್ಥ ಮಾಡಿಕೊಂಡು ಪಶುಗಳ ಕನ್ಸೆಂಟ್ ತಗೊಂಡು ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಪೇಷಂಟ್ ಒಪ್ಕೋಬೇಕಲ್ಲ. ನೀವು ಮಾಡಬಹುದು ಸತ್ರ, ನಾನು ಜವಾಬ್ದು, ನೀವು ಜವಾಬ್ದಾರಿಯನ್ನು ಕೊಡಬೇಕಲ್ಲ. ಆ ರೀತಿ ಅಂಡರ್ಟೇಕಿಂಗ್ ತಗೋಬೇಕಂತೆ ಪ್ರಾಣಿಗಳಿಂದ ತಗೊಂಡ್ಮೇ ಬಲಿ ಕೊಡಬೇಕಂತೆ. ಈ ಮನುಷ್ಯರ ಭಾಷೆ ಬರೋದಿಲ್ಲ ನಮಗೆಲ್ಲ, ಕೂಡ ಪ್ರಾಣಿಗಳ ಭಾಷೆ ಯಾರಿಗೆ ಬರುತ್ತೆ? ಅದಕ್ಕೆ ಬಲಿ ಕೊಡಬೇಡಿ ಅಂತ ಆಚಾರ್ಯ ನಿಲ್ಲಿಸಿಬಿಟ್ರದ. ಎಂಥ ಸಾಮಾಜಿಕ ಕ್ರಾಂತಿ ಆಯಿತು ಗೊತ್ತಾ ಅದು? ಅದು ಎಷ್ಟು ಪಶುಗಳನ್ನ ಉಳಿಸಿದ್ರು ಆಚಾರ್ಯ. ಸರ್ಕಾರ ಉಳಿಸಕ್ಕೆ ಬರೋದಿಲ್ಲ, ಇವರೇ ಕೂತಿರ್ತಾರೆ ಕೋಣನ ಬಲಿ ಕೊಡ್ಬೇಕು, ಇವರೇ ಕೂತಿರ್ತಾರೆ. ಹೋಗ್ಬಿಟ್ಟು ನೋಡ್ಕೋತಾ ಪಶು ಬಲಿ ಕೋಣನ ಬಲಿ ಯಾರೋ ಹೇಳ್ತಿದ್ರು ದಾರಿಯೊಳಗೆ. ಎಷ್ಟೋ ಕುರಿಗಳು ಸತ್ತೋಯ್ತು ಪಾಪ ಮೊನ್ನೆ ಅಂತ ಕೇಳಿದರೆ ಸತ್ ಪುಣ್ಯ ಮಾಡಿದ್ರು, ಇವ್ರಿಗೆ ಬಾಳೆ ಮುಂದೆ ಆಗ್ತಿದ್ರು, ಇವರು ತಿಂದಾಗ್ತಿದ್ರು ಅಷ್ಟೇ, ಎರಡರಲ್ಲಿ ಒಂದಾಗ್ತಿತ್ತು. ಉಸಿರುಗಟ್ಟು ಸತ್ವ ಹೌದು, ನಾಳೆ ಬದುಕಿದ್ರೆ ಏನಾಗ್ತಿತ್ತು ಪಾಪವು? ಚಿತ್ರಹಿಂಸೆ ಮಾಡಿಕೊಳ್ತಿದ್ರು ಅಷ್ಟೇ. ಚಿತ್ರಹಿಂಸೆ ಮಾಡಿಕೊಳ್ಳೋದನ್ನ ಪ್ರವಾಹದಲ್ಲಿ ಹೋದ್ವು ಅಷ್ಟೇ. ಅದು ಯಾತಕ್ಕೆ ಹೇಳ್ತಾರೆ ಅಂದರೆ ಮನುಷ್ಯ ಪ್ರವಾಹಕ್ಕಿಂತ ಮನುಷ್ಯರು ಇನ್ನೂ ಹೋಪ್ಲೆಸ್ ಇದ್ದಾರೆ, ಮನುಷ್ಯ ಹೆಚ್ಚು ಕ್ರೂರಿಗಳಿದ್ದಾರೆ. ಅಂತ ಪಶುಬಲಿಯನ್ನು ತಪ್ಪಿಸಿದ್ದು ಮಧ್ವಾಚಾರ್ಯ ದೊಡ್ಡ ಕೆಲಸ ಅಂತ ಅರ್ಥ ಮಾಡಿಕೊಂಡ್ರೆ ಅವರ ಎಷ್ಟು ದೊಡ್ಡ ಗುರುಗಳು ಅಂತ ಗೊತ್ತಾಗುತ್ತೆ. ರಾಮಾಯಣ ಮಹಾಭಾರತಗಳಿಗೆ ಖಚಿತವಾದ ಉತ್ತರವನ್ನು ಕೊಟ್ಟು, ಮಹಾಭಾರತ ರಾಮಾಯಣಗಳು ಅಂದರೆ ಫುಲ್ ಆಫ್ ಪ್ರಾಬ್ಲಮ್ಸ್, ಅರ್ಥ ಮಾಡ್ಕೊಳ್ಳದೆ ಹೋದರೆ ನಮ್ಮ ಕೆರಿಯರೇ ಹಾಳು ಮಾಡಿಬಿಡುತ್ತೆ ಅಂತ ಕಥೆಗಳವೆಲ್ಲ ಕೂಡ ಬಿಡಾಗಿಲ್ಲ, ಅರ್ಥ ಮಾಡ್ಕೊಳ್ಳಾಗಿಲ್ಲ. ಅದಕ್ಕೆ ಸರಿಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದವರು, ಭಾಗವತ ತಾತ್ಪರ್ಯ ಬರೆದವರು. ಎಂಥ ಗ್ರೇಟ್ ಥಿಂಗ್ ಅದು. ಒಂದು ಸರ್ತಿ ದಾರಿಯಕ್ಕೆ ತಪ್ಪಿದಾಗ ದಾರಿ ತೋರಿಸ್ಬಿಟ್ರೆ ಥ್ಯಾಂಕ್ಸ್ ಹೇಳ್ತೇವೆ ನಾವು. ಪುಣ್ಯಾತ್ಮ ದಾರಿ ತೋರಿಸಿಬಿಟ್ಟ ಎಷ್ಟು ಪ್ರೀತಿ ಆಗ್ತಿತ್ತು ಅಂತೇಳಿ ಆಚಾರ್ಯ ಮೋಕ್ಷದ ದಾರಿಯನ್ನು ತೋರಿಸ್ತಾರೆ. ಮಹಾಭಾರತ ರಾಮಾಯಣಾದಿಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ತೋರಿಸಿಕೊಡ್ತಾರೆ. ದೇವರ ಬಗ್ಗೆ ಖಚಿತವಾದ ಮಾಹಿತಿ ಕೊಟ್ಟವರು ಮಧ್ವಾಚಾರ್ಯ ಒಬ್ಬರೇನು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಕಾಂಟ್ರಿಬ್ಯೂಷನ್ ಎಲ್ಲ ದೊಡ್ಡದು. ಅದನ್ನು ಹೇಳಿದ ರೀತಿ ಇದೆಯಲ್ಲ ಸುಮಧ್ವ ವಿಜಯದೊಳಗೆ, ಅಷ್ಟೇ ದೊಡ್ಡದು. ಆಮೇಲೆ ಬದ್ರಿಯಾತ್ರೆ ಮತ್ತೆ ಹೊರಡ್ತಾರೆ ಆಚಾರ್ಯ ಎರಡನೇ ಬದ್ರಿಯಾತ್ರೆಗೆ. ಅಲ್ಲಂತೂ ಎಷ್ಟು ಕ್ರಾಂತಿ ಮಾಡ್ತಾರೆ ಗೊತ್ತಾ? ನೀರು ಮೇಲೆ ನಡೆದು ಗಂಗಾ ನದಿಯಿಂದ ಆಡ್ತಾರೆ. ನೀರು ಮೇಲೆ ನಡೆದು ನೆನಪಿರಬೇಕು, ಈಜು ನಡೆಯೋದಲ್ಲ, ಬೋಟಲ್ಲಿ ಹೋಗೋದಲ್ಲ, ಡೈರೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ. ಒಬ್ಬರೇ ಅಲ್ಲ, ತಮ್ಮ ಶಿಷ್ಯರನ್ನೆಲ್ಲ ಸಾಲ ನಿಲ್ಲಿಸಿ ಕೇಳ್ಕೊಂಡು ಮುಂದೆ ಆಡ್ಕೊಂಡು ಹೋಗ್ಬಿಟ್ಟಿರ್ತಾಗೆ. ಎಂಥ ಯೋಗ ಶಕ್ತಿ ಈಗ ಹೇಳ್ತಾರೆ. ಇದು ಸಿದ್ಧಾಂತ ಓದಿದ್ರೆ ಪ್ರಾಕ್ಟಿಕಲ್ ಯುಟಿಲಿಟಿ. ಅದು ಸಿದ್ಧಾಂತ ಓದಿದ ಮೇಲೆ ಸಿದ್ಧಿ ಬರಬೇಕು ಅದರಿಂದ. ಇಲ್ಲದವ್ರು ಏನು ಉಪಯೋಗ? ಎಲೆಕ್ಟ್ರಿಷಿಯನ್ ಬಂದ, ಗಂಟು ಗಟ್ಟಲೆ ರಿಪೇರಿ ಮಾಡಿದ, ದುಡ್ಡು ಕೊಡಿ ಕೇಳಿದ, ಸ್ವಿಚ್ ಆಗಿ ತೋರಿಸು, ಅದೆಲ್ಲ ತೋರಿಸೋದಿಲ್ಲ ದುಡ್ಡು ಕೊಡಿ ಅಂದ, ತೋರಿಸೋದಿಲ್ಲ ಅಂತ ಹೇಳಿದ್ವಿ. ಸ್ವಿಚ್ ಆಗಿ ತೋರಿಸು, ಹಾಕಿ ತೋರಿಸು, ಆಫ್ ಮಾಡಿ ತೋರಿಸ್ಬೇಕು ಅವರು, ಅವರು ಸರಿ. ಇಲ್ಲದವರು ಅದು ಎಲೆಕ್ಟ್ರಿಷಿಯನ್ ಕರೆದ, ಅವನು ಹೇಳಿದ್ರೆ ದುಡ್ಡು ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳಿದ್ವಿ. ಆನ್ ಬರಲಿ, ಆನ್ ಆಗಲಿಲ್ಲ, ಅದು ತೋರಿಸ್ತಾರೆ. ಎಷ್ಟು ಓದಿದ್ದೀನಿ ಗೊತ್ತೇನ್ರಿ ನಾನು? ಎಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ ನನಗೆ? ಮಣ್ಣು ಹಾಕ್ಬಿಟ್ಟು ನಾನು ನಮ್ಮ ರಿಪೇರಿ ಮಾಡಿಲ್ಲ, ಸರಿ ಮಾಡಿಲ್ಲನೆ. ಎಷ್ಟು ಓದಿದ್ರೇನು, ಏನು ಮಾಡಿದ್ರೇನಂತೆ? ನಮ್ಮ ಪ್ರಾಕ್ಟಿಕಲಿ ನೀವು ಫೇಲ್ ಆದರೆ ಉಪಯೋಗ ಇಲ್ಲ. ಮಧ್ವಾಚಾರ್ಯ ಪ್ರಾಕ್ಟಿಕಲಿ ತೋರಿಸಿಕೊಡ್ತಾರೆ, ನೀರು ಮೇಲೆ ನಡೆದು ತೋರಿಸ್ತಾರೆ. ಇದೆಲ್ಲ ಹಾಗಾಗಿ ಇದನ್ನು ಸಿದ್ಧಿ ಅಂತ ಕರೀತಾರೆ. ಈ ರೀತಿ ಬೇರೆ ಯಾರಲ್ಲೂ ಕಥೆಗಳು ಕೇಳಕ್ಕೆ ಸಾಧ್ಯ ಇಲ್ಲ. ಕೇಳಿದರೆ ನಾನ್ ವೆರಿಫೈಯಬಲ್ ಅವೆಲ್ಲ ಕೂಡ. ಆಚಾರ್ಯ ವೆರಿಫೈಯಬಲ್ ಅಂತ ಕೇಳಿದರೆ ವೆರಿಫೈಯಬಲ್ಲೇ. ಒಂದೇ ಕೈಯಿಂದ ಬಂಡೆ ಎತ್ತಿಟ್ಟಿದ್ದಾರೆ, ಆ ಭದ್ರಾ ನದಿಗೆ ಬಂಡೆ ಎತ್ತಿಟ್ಟಿದ್ದಾರೆ ಆಚಾರ್ಯ. ಕಳಸದ ಹತ್ರ ಹೋಗಿ ಇವತ್ತಿಗೂ ಕಾಣಿಸುತ್ತೆ ನಮಗೆ. ಒಂದೇ ಕೈಯಿಂದ 1000 ಜನಕ್ಕೆ ಶೇಖ್ ಮೂವಣ್ಣಕ್ಕಾಗಿದ್ದಿಲ್ಲ ಅಂತ ಬಂಡೆ ಒಂದೇ ಕೈಯಿಂದ ಎತ್ತಿಟ್ಟರಲ್ಲ, ಎಷ್ಟು ಗ್ರೇಟ್ ಇರಬೇಕು ಯೋಚನೆ ಮಾಡಿ. ಅದು ಇನ್ಸ್ಕ್ರಿಪ್ಷನ್ ಅದರ ಮೇಲೆ, ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ. ಅದರ ಮೇಲೆ ಆಚಾರ್ಯ ಚಿತ್ರ, ದಂಡ, ಕಮಂಡಲು, ಶಾಸನ. ಇದನ್ನು ಯಾರು ಈಗ ಯಾರು ಮಾಡಿ ತೋರಿಸಿದ್ದಾರೆ ಜಗತ್ತಿನೊಳಗೆ? ಮಕ್ಕಳಿಗೆ ಇದನ್ನು ತೋರಿಸಿದರೆ ಎಷ್ಟು ಉತ್ಸಾಹ ಬರುತ್ತೆ? ಎಷ್ಟು ವಿಕೆಟ್ ತಗೊಂಡ ಅಂತ ಲೆಕ್ಕ ಹಾಕ್ತಿರ್ತಾರಲ್ಲ, ವಿಕೆಟ್ ತಗೊಂಡು ಬಿಟ್ಟು ಅಂಪೈರ ಕೊಡಿಸಿದ್ನೋ, ಯಾರಿಗೆ ಗೊತ್ತಿರುತ್ತವೆಲ್ಲ ಕೂಡ. ಆದರೆ ನಿಜವಾಗಲೂ ಆಚಾರ್ಯ ಒಂದು ಕೈಯಿಂದ ಬಾಲ್ ಎತ್ತಲಕ್ಕೆ ಬರೋದಿಲ್ಲ ಇವರಿಗೆ, ಒಂದು ಕೈಯಿಂದ ಬಂಡೆ ಎತ್ತಿಟ್ರಲ್ಲ, ಎಷ್ಟು ಗ್ರೇಟ್ ಅದು. ಅದಕ್ಕೆ ಹೇಳಿದ್ದು ವೆರಿಫೈಯಬಲ್ ಆಗಿರೋ ಫ್ಯಾಕ್ಟ್ ಅನ್ನು ಕೊಟ್ಟರೆ ಅದನ್ನು ಗುರುತ್ವ ಅಂತ ಕರಿತೇವೆ. ಅದು ಅವರ ಚರಿತ್ರೆ. ದೊಡ್ಡ ಕಳ್ಳರ ಮಧ್ಯೆ ಹೋಗ್ತಿರ್ತಾರೆ ಆಚಾರ್ಯ, ದೊಡ್ಡ ಚಂಬಲ್ ಕಣಿವೆಯಲ್ಲಿ ಹೋಗ್ತಿರ್ತಾರೆ. ಆ ಹೊತ್ತಿಗೆ ಭಯಾನಕವಾದ ಕಳ್ಳರ ಗುಂಪು ಬರುತ್ತೆ, ದರೋಡೆಕೋರರ ಗುಂಪು. ಆಚಾರ್ಯ ಮನಸ್ಸು ಮಾಡಿದ್ರೆ ಬೈಪಾಸ್ ಮಾಡಿಬಿಡೋದಾಯ್ತು. ಬೇಕಾದ್ರೆ ಅವರು ಉದ್ದೇಶಪೂರ್ವಕ ಅಲ್ಲಿ ಹೋಗ್ತಾರೆ. ಆಚಾರ್ಯ ನೋಡ್ತಾರೆ, ಒಮ್ಮೆ ಬಂಡೆಯಂತೆ ಕಾಣ್ತಾರೆ, ಒಮ್ಮೆ ಮನುಷ್ಯರಂತೆ ಕಾಣ್ತಾರೆ, 10-20 ಕಾಣ್ತಾರೆ. ಅವ್ರ ಮೈಂಡ್ ಚೇಂಜ್ ಆಗೋಯ್ತಂತೆ. ತಟ್ಟ ಕುತೂಹಲ ತಮಾನಮನ್, ಸ್ವಾಮಿ ನಿಮ್ಮ ಮೈಮಿನಾಗ ಅರ್ಥ ಆಗ್ತಾ ಇಲ್ಲ, ನಮೋ ನಮ ಅಂತ ಕಳೆದ್ರೆ ಶರಣಾಗತರಾಗಿ ಅವರು ಶಿಷ್ಯರಾಗಿಬಿಟ್ರು ಅಂದರೆ ಕಳ್ಳತನ ಬಿಟ್ಟುಬಿಟ್ರು ಅವರು. ದೊಡ್ಡ ಸೋಷಿಯಲ್ ರಿಫಾರ್ಮೇಷನ್ ಇದು ಒಂದು. ಇವತ್ತು ಚಂಬಲ್ ಕನ್ವರ್ಟ್ ಆಯ್ತರೆ ಕನ್ವರ್ಟ್ ಮಾಡೋದಕ್ಕೆ ಆಗಿಲ್ಲ ಸರ್ಕಾರಕ್ಕೆ, ಹಿಡಿಲಕ್ಕೂ ಆಗಲ್ಲ, ಬದಲಾಯಿಸೋಕ್ಕೂ ಆಗಿಲ್ಲ. ಇವತ್ತು ದೊಡ್ಡ ಚಾಲೆಂಜ್ ಅವರು. ಮಧ್ವಾಚಾರ್ಯ ಅವತ್ತೇ ಕೆಲಸ ಮಾಡಿದ್ದಾರೆ, ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡಿದವರು ಮಧ್ವಾಚಾರ್ಯ. ಇನ್ನು ಮುಂದೆ ಹೋಗ್ತಿರಬೇಕಾದ್ರೆ ಒಂದು ಹುಲಿನ ಬರೀ ಅಂಗೈಯಿಂದ ಹೊಡೆದುಕೊಳ್ತಾರೆ, ಒಂದು ಹುಲಿ ರಾಕ್ಷಸ ಅವರು. ದೈತ್ಯ ವ್ಯಾಘ್ರಾಕಾರಂ ದೈತ್ಯ ವ್ಯಾಘ್ರಂ ಸ್ವೇಚ್ಛಾಪಾತಂ ಅಂತ ಹೇಳ್ತಾ ಪ್ರಾಲೇಯಾಗ್ರೇ ಪ್ರಾಂತೆ ಪಾಣೇರ್ ಲೀಲಾಲೇಶೇ ನಾಶ್ಯ. ದೊಡ್ಡ ಹುಲಿ ಅವ್ರ ಶಿಷ್ಯರ ಮೇಲೆ ಹಾರಲಿಕ್ಕೆ ಅಂತ ಬಂದರೆ ಆಚಾರ್ಯ ಹೀಗಂತಾರೆ, ಒಂದು ಸಣ್ಣ ಪೆಟ್ಟಿಗೆ ಬಿತ್ಸತ್ತೋಯ್ತಂತ ಆ ಕ್ಷಣಕ್ಕೆ. ಎಂಥ ಪರ್ಫೆಕ್ಷನ್ ಟೈಮಿಂಗ್ನಲ್ಲಿ, ಎಂಥ ಪರ್ಫೆಕ್ಷನು, ಎಂಥ ಒಂದು ಅಪೂರ್ವವಾದ ಸಿದ್ಧಿ. ಅಂದರೆ ಅರ್ಥ ಇಷ್ಟೇ, ಆ ಶಿಷ್ಯನಿಗೆ ಆ ಹುಲಿಯಿಂದ ಪ್ರಾಣಬಾಧೆ ಆಗದಂತೆ ನೋಡಿಕೊಂಡ್ರು ಆಚಾರ್ಯರು. ಅದನ್ನೇ ವಾಯುಸ್ತುತಿಯಲ್ಲಿ ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಅಂತ ಕರೀತಾರೆ. ಯಾಕೆ ನಮಗೆ ಧೈರ್ಯ ಬರುತ್ತೆ? ಇಂಥ ಗುರುಗಳನ್ನು ನಂಬಿದರೆ ನಾವು ಸುರಕ್ಷಿತ, ಆ ಭಾವನೆ ಬರಬೇಕು. ಇಂಥ ಗುರುಗಳನ್ನು ನಂಬಿದ ಮೇಲೆ ನಮಗೆ ಆಪತ್ತು ಬರೋದಿಲ್ಲ. ಆ ಬಂದ ಆಪತ್ತು ಎಂದೂ ಕೂಡ ನಮಗೆ ಹಿಂಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕಥೆಗಳ ಇಂಪ್ಯಾಕ್ಟ್ ಏನು ಅಂತ ಹೇಳ್ತಕ್ಕಂಥ ಭಾಗಗಳು. ಇನ್ನು ಆಚಾರ್ಯರು ಮುಂದೆ ಹೋಗ್ತಾರೆ, ಬದರಿಯಲ್ಲಿ ವೇದವ್ಯಾಸ ದೇವರಿಗೆ ಒಪ್ಪಿಸ್ತಾರೆ ಗ್ರಂಥವನ್ನು. ಆಗ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ. 8 ಜನ 21 ಜನ ಅದಕ್ಕಿಂತ ಮುಂಚೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿದ್ರು. 8 ಜನಗಳು ಒಬ್ಬರು ಕೂಡ ಮೂಲಕಾರರಾದ ವೇದವ್ಯಾಸರ ಹತ್ತಿರ ಪರ್ಮಿಷನ್ ತಗೊಂಡು ಬರೆದಿರಲಿಲ್ಲ. ನೆನಪಿರೋದು, ಪರ್ಮಿಷನ್ ತಗೊಳ್ಳದೆ ಮನೆ ಕಟ್ಟಿದರೆ ಇನ್ವ್ಯಾಲಿಡ್ ಆಗ್ತದೆ. ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕು, ಮೊದಲು ಲೈಸೆನ್ಸ್ ಬೇಕು ಕಟ್ಟೋದಕ್ಕೆ. ಒಬ್ಬರು ಬರೆದಿದ್ದಿಲ್ಲ. ಬ್ರಹ್ಮಸೂತ್ರ ಭಾಷ್ಯ ಅಂದರೆ ವಿಶ್ವಖ್ಯಾತಿಯ ಗ್ರಂಥ ಆಗಬೇಕು. ಆಚಾರ್ಯ ಒಬ್ಬರೇನೆ ಬದರಿಗೆ ಹೋಗಿ ವೇದವ್ಯಾಸರನ್ನು ಕಂಡು ಅವರಿಂದ ಭಾಷ್ಯ ಬರೀರಿ ಅಂತ ಅಪ್ಪಣೆ ತಗೊಂಡವರು ಅವರೊಬ್ಬರೇ. ಇವತ್ತು ಕೂಡ ಅಷ್ಟೇ, ಎಲ್ಲಾದರೂ ನೀವು ಬೇರೆ ಇದರಲ್ಲಿ ಒಂದು ಟ್ರಾನ್ಸ್ಲೇಟ್ ಮಾಡಿ ಒಂದು ಆರ್ಟಿಕಲ್ನ ಏನೋ ಕಳಿಸಿಕೊಟ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಮೂಲಕಾರರ ಪರ್ಮಿಷನ್ನ ಜೊತೆಗಿಟ್ಟು ಕಳಿಸಿ ಅಂತ ಹೇಳ್ತಾರೆ ಲೆಟರನ್ನು. ಇವತ್ತು ಅವ್ರು ಒಪ್ಪಬೇಕು, ಅವರು ಪರ್ಮಿಟೆಡ್ ಟು ಟ್ರಾನ್ಸ್ಲೇಟ್ ಅಂತ ಇರಬೇಕು. ಓಕೆ ಮಾಡಬೇಕು ಅವರು, ಇಲ್ಲದ ಹೋದರೆ ಪಬ್ಲಿಷ್ ಮಾಡೋಕ್ಕಾಗೋದಿಲ್ಲ. ಒಂದು ಆರ್ಟಿಕಲ್ಗೆ ಇಡೀ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಆ ರೀತಿ ಮೂಲಕಾರ ಅಕ್ಸೆಪ್ಟೆನ್ಸ್ ಇಟ್ಕೊಂಡು ಬರೋದವ್ರು ಮಧ್ವಾಚಾರ್ಯ ಒಬ್ಬರೇ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಸಿಪ್ಲಿನ್ ಡೆವಲಪ್ ಆಗುತ್ತೆ ನಮಗೆ. ಮಧ್ವವಿಜಯ ಓದೋ ಹೊತ್ತಿಗೆ ಆಗಲೇ ನಾವು ಸಿದ್ಧಾಂತ ಇಟ್ಕೊಂಡ್ಬಿಟ್ಟಿರ್ತೇವೆ. ಇದು ಮಧ್ವವಿಜಯ ಹೊಸ ಕಾಂಟ್ರಿಬ್ಯೂಷನ್. ಮಧ್ವವಿಜಯ ಪೂರ್ತಿ ಓದಿಬಿಡಿ, ಪ್ರಮೇಯಗಳೆಲ್ಲ ಒಂದು ಸರಿ ಆಗಿಬಿಟ್ಟಿರುತ್ತೆ. ಆಗಲೇ ನಮಗೆ ಮುಂದೆ ಓದೋದೆಲ್ಲ ಇಲ್ಲಿ ಸ್ಟ್ರೆಂಥನ್ ಮಾಡ್ತದೆ ಅಷ್ಟೇ. ಮುಖ್ಯ ಪ್ರಮೇಯಗಳ ಜ್ಞಾನ ಅವರ ಜೀವನ ಓದ್ತಿರ್ಲಿಕ್ಕೆ ಅರ್ಥ ಆಗಿಬಿಡುತ್ತೆ. ಆದ್ದರಿಂದ ಮಧ್ವವಿಜಯ ಓದೋದು ಅಂದರೆ ಆ ಶಾಸ್ತ್ರ ಓದೋದು ಅಂತಲೇ ಅರ್ಥ, ಮಧ್ವಶಾಸ್ತ್ರ ಓದೋದು ಅಂತಲೇ ಅರ್ಥ. ಆ ಭಾವನೆಯಿಂದ ಮಧ್ವ ಸಿದ್ಧಾಂತ ಓದ ಅಭ್ಯಾಸವನ್ನು ಮಾಡ್ಕೋಬೇಕು. ಅನಂತರ ಆಚಾರ್ಯರು ಚಾತುರ್ಮಾಸ್ಯಕ್ಕೆ ಕೂತಾಗ ಗಂಗೆ ಇದ್ದಲ್ಲಿಗೆ ಬಂದಂತೆ. ಇದು ಹೊಸ ವಿಷಯ. ಹಸ್ತಿನಾಪುರದಲ್ಲಿ ಚಾತುರ್ಮಾಸ್ಯ ಕೂತಿರ್ತಾರೆ, ಗಂಗಾ ನದಿ ಎಲ್ಲೋ ಹರಿತಾ ಇರ್ತದೆ. ಆಚಾರ್ಯ ದೂರ ಕೂತಿದ್ದು ನೋಡಿ ಗಂಗಾದೇವಿ ತಾನೇ ಕವಲು ಹೊಡ್ಕೊಂಡು ಬಂದಂತೆ. ಆಚಾರ್ಯ ಇದ್ದಲ್ಲಿಗೆ ಬಂದಂತೆ. ಮಧು ಸರೋವರಕ್ಕೆ ಬಂದಿದ್ಲು ಅವರ ಆಶ್ರಮ ತಗೊಂಡು ಹೊಸ್ತರಲ್ಲಿ. ಈಗ ಸನ್ಯಾ ಚಾತುರ್ಮಾಸ್ಯ ಕೂತ ಜಾಗಕ್ಕೆ ಬಂದು ಗಂಗಾದೇವಿಯನ್ನೇ ಹತ್ತಿರ ತರಿಸ್ತಕ್ಕಂಥ ಸಿದ್ಧಿ ಮಧ್ವಾಚಾರ್ಯರಾಗಿತ್ತು ಅಂತ. ಗಂಗಾದೇವಿಯನ್ನು ಹತ್ತಿರ ತರಿಸ್ತಕ್ಕಂಥ ಸಿದ್ಧಿ. ಇನ್ನು ನಮ್ಮ ಸರ್ಕಾರಗಳಿಗೆ ಗಂಗಾ ಕಾವೇರಿ ಕೂಡಿಸ್ತೇವೆ ಅಂತ ರೀಲ್ ಬಿಡ್ತಿದ್ದಾರೆ, ಹೊರತು ಕೂಡಿಸ್ತಕ್ಕಾಗಿಲ್ಲ ಅವ್ರ ಕೈಲಿ. ಜನರು ಕೂಡಿಸೋದು ಇಲ್ಲ, ಸಾಧ್ಯವಾಗೋದೇ ಇಲ್ಲ. ಆಚಾರ್ಯರು ಅದನ್ನು ತರಿಸಿ ತೋರಿಸ್ತಾರೆ. ಅಂದರೆ ಪ್ಯೂರಿಟಿ ನಿಮ್ಮಲ್ಲಿತ್ತು ಅಂದರೆ ನೀರು ಬರುತ್ತೆ. ನೀರು ಬರೋದು ಬೇರೆ, ನಮ್ಮ ಸಿದ್ಧಿ ನಾವು ಪಡ್ಕೊಂಡು ಹತ್ತಿರ ತರಿಸ್ಕೊಳ್ಳೋದು ಬೇರೆ ಅಂತ ಆಚಾರ್ಯ ತೋರಿಸಿಕೊಡ್ತಾರೆ. ಒಬ್ಬ ತುರ್ಕ ರಾಜ, ಅವನು ಮುಸ್ಲಿಮ ರಾಜ, ಮಾತಾಡಿದರೆ ಆಚಾರ್ಯ ಆ ಪರ್ಷಿಯನ್ ಭಾಷೆಯಲ್ಲಿ ಮಾತಾಡ್ತಾರೆ ಅವನ ಜೊತೆಗೆ. ಇವತ್ತು ನಮ್ಮ ಭಾಷೆ ನಮಗೆ ಬರೋದು ಕಷ್ಟ. ಹೊಸ ದೇಶ, ಹೊಸ ಭಾಷೆ, ಹೊಸ ಜನ, ಭಯಂಕರ ಕ್ರೂರಿ ಅವನು ಹೇಳ್ತಾರೆ. ಕ್ರೂರ ಕಿಂಕರ ಸಹಸ್ರತ ಏನ, ಅವನೇ ಹೇಳ್ತೀನಿ. ಯಮಭಟ್ರಂಥ ದೂತರಿದ್ರಂತ ಅವನಿಗೆ, ಅಂಥವ್ರ ಜೊತೆಗೆ ಆಚಾರ್ಯರು ಅವ್ರು ಬಂದ್ರಂತೆ. ಮಾರೋ ಮಾರೋ ಅಂತಾನೆ ಬರ್ತಾರೆ ಅವರು. ವಾರಯತ ವಾರಯತ ವೈರಿಸು ಹೃದೋಮೂನ್, ಮಾರಯತ ಮಾರಯತ ಪಾರಗಮನಾತ್ಮಾಕ್ ಅಂತ ಬಂದ್ರೆ ಆಚಾರ್ಯರು ಅವರು ಭಾಷೆಯಲ್ಲಿ ಉತ್ತರ ಕೊಟ್ಟರಂತೆ. ತದ್ಭಾಷೆಯ ಚಿತ್ರ ವಾಕ್ಯ ಅಂದರೆ ಎಲ್ಲ ಶಾಸ್ತ್ರ ಗೊತ್ತಿತ್ತು ಮಧ್ವಾಚಾರ್ಯರಿಗೆ, ಎಲ್ಲ ಲ್ಯಾಂಗ್ವೇಜು ಗೊತ್ತಿತ್ತು, ಎಲ್ಲ ಭಾಷೆಗಳು ಗೊತ್ತಿತ್ತು, ಎಲ್ಲ ಶಾಸ್ತ್ರನೂ ಗೊತ್ತಿತ್ತು. ಸಿಕ್ಕಂದ್ರೆ ಲಿಖಿತ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಬಾಟ್ನೇ ಸಸ್ಯಶಾಸ್ತ್ರವನ್ನು ತಕ್ಷಣ ಹೇಳಿಬಿಡ್ತಾರೆ. ಏನು ಸಿಕ್ಕರನ್ನು ತಕ್ಷಣ ಹೇಳು. ಇದು ಮಧ್ವಾಚಾರ್ಯರ ಜೀವನದ ಪರಿಪೂರ್ಣತೆಗೆ ನಿದರ್ಶನ. ಗಂಗೆ ಹತ್ರ ಹೋಗಿ ಅಲ್ಲಿಂದ ವಾಪಸ್ ಬರ್ತಾರೆ. ಗಂಗಾ ನದಿಯನ್ನು ಹೋಗ್ತಾ ನಡ್ಕೊಂಡು ಹೋಗಿದ್ರು, ಬರ್ತಾ ಜಂಪ್ ಮಾಡಿಬಿಟ್ಟಿರುತ್ತೆ. ಆ ಕಡೆಯಿಂದ ಕಡೆ ಜಂಪ್ ಹೊಡ್ಬಿಡ್ತಾರೆ ಒಂದೇ ಸರ್ತಿಗೆ. ಅಲ್ಲಿ ಸಮುದ್ರ ಹಾರಿದವರು ಇಲ್ಲಿ ಜಂಪ್ ಮಾಡಿದರು ಅಂತ ಹೇಳಿದ್ದಾರೆ. ಅಂದರೆ ತಾವು ವಾಯುದೇವರ ಅವತಾರ ಅಂತ ಹೇಳ್ಕೊಂಡಿದ್ರು, ಅದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ ಮತ್ತೆ ಮತ್ತೆ. ಯಾರು ಹೇಳ್ಕೊಂಡಿರ್ತಾರೆ ಆದರೆ ಪ್ರೂಫ್ ಏನಿರೋದಿಲ್ಲ. ಅಷ್ಟೇ ಅಲ್ಲ, ರಿವರ್ಸ್ ಪ್ರೂಫ್ ಇರುತ್ತೆ ಬೇಕಾದಷ್ಟು ಅವ್ರ ಬಗ್ಗೆ. ಸುಳ್ಳು ಹೇಳಿದ್ದಾರೆ ಅಂತ ಹೈ ಕ್ಲಾಸ್ ಪ್ರೂಫ್ ಇರುತ್ತೆ. ಆದರೆ ಆಚಾರ್ಯ ಪ್ರೂವ್ ಮಾಡ್ತಾ ಹೋಗ್ತಾರೆ. ತಾವು ವಾಯುದೇವರು ಗಂಗಾ ನದಿಯನ್ನು ಹಾರಿ ತೋರಿಸಿದಾಗ ಜನಕ್ಕೆ ಆಶ್ಚರ್ಯ ಆಗೋಯ್ತು. ಅದೇ ರೀತಿಯಲ್ಲಿ ಮುಂದೆ ಕುರುಕ್ಷೇತ್ರಕ್ಕೆ ಬರ್ತಾರೆ. ಕುರುಕ್ಷೇತ್ರದಲ್ಲಿ ಹೇಳ್ತಾರೆ, ನಾನು ಭೀಮನಾಗಿದ್ದು ಯುದ್ಧ ಮಾಡಿದ್ದು ಇಲ್ಲೇ ಅಂತ ತೋರಿಸ್ತಾರೆ. ಈ ಜನ್ಮಾಂತರದ ಲಿಂಕ್ ಕೊಡೋದು ಆಚಾರ್ಯರ ವೈಶಿಷ್ಟ್ಯ. ಇಲ್ಲೇ ಅವರ ಶಿಷ್ಯರು ಬಿಡ್ತಾರ, ನಮಗೆ ಸಂಶಯ ಬರುತ್ತೆ. ಹೌದಲ್ಲ, ಹೇಗೆ ನಂಬಬೇಕು ಅಂದರೆ ಅವ್ರು ಕೇಳೇಬಿಟ್ರು ಆಚಾರ್ಯರನ್ನು. ಆಚಾರ್ಯ ಶಿಷ್ಯರಾಗಿ ತಯಾರು ಮಾಡಿದ್ದು, ನಾವು ಹೇಗೆ ತಯಾರು ಮಾಡಿರ್ತೀವಿ ಅಂದರೆ ಮಾತು ಎತ್ತರೆ ಶಟಪ್, ಮಾತು ಕೇಳಬೇಡ ಕೇಳಬೇಡ ಕೇಳಬೇಡ, ಶಟಪ್ ಅಂಡ್ ಗೆಟ್ ಔಟ್, ಎರಡೇ ನಮ್ಮ ಮಂತ್ರಗಳು. ಅವ್ರು ಹಾಗಲ್ಲ, ಏನು ಬೇಕಾದ್ರೂ ಮೊದಲು ಕೇಳಿ ಉತ್ತರ ಕೊಡ್ತೇವೆ. ನೀವು ಆಗಿದ್ದಕ್ಕೆ ಏನು ಗುರುತೀಗ, ಇಲ್ಲಿ ಆಗಿರಿ ತೋಡ್ರಿ ಅಂತೇಳಿ ಎಕ್ಸ್ಕವೇಷನ್ ಮಾಡಿಸ್ತಾರೆ. ಫಸ್ಟ್ ರಿಸರ್ಚರ್ ಮಧ್ವಾಚಾರ್ಯ ಎಕ್ಸ್ಕವೇಷನ್ ಮಾಡಿಸ್ತಾರೆ. ಆರ್ಕಿಯಾಲಜಿ ತಗೊಂಡ್ಬಿಟ್ರೆ ಮಧ್ವಾಚಾರ್ಯ ರೆಕಾರ್ಡ್ ಆಗಬೇಕು. ಇಲ್ಲಿ ತೋರಿಸಿ ಅಡೀರಿ ಅಂತೇಳಿ ತೆಗೆದು ನೋಡಿದರೆ ದೊಡ್ಡದಾದ ಗದೆ ಸಿಗುತ್ತೆ. ನೋಡಿದ ನಾನು ಉಪಯೋಗಿಸ್ತಿದ್ದ ಗದೆ ಅಂತ ಹೇಳಿದರೆ ಇದೆಲ್ಲ ಜನ್ಮಾಂತರದ ಜ್ಞಾನ ಬೇಕು, ಅಲ್ಲಿ ಇದೆ ಎಂದು ಗೊತ್ತಾಗಬೇಕು, ಅದನ್ನು ಅಗಿಸಬೇಕು. ಎಷ್ಟು ಕೆಲಸಗಳು ಬರ್ತಾ ಇವೆಲ್ಲ ಕೂಡ ಅಂದರೆ ಎಲ್ಲ ನಮ್ಮ ಬ್ರಾಂಚಸ್ ಆಫ್ ಆಲ್ ನಾಲೆಡ್ಜ್ ಏನು ಕೇಳುತ್ತೇವೆ ಅದಕ್ಕೆಲ್ಲ ಆಚಾರ್ಯ ಕಾಂಟ್ರಿಬ್ಯೂಷನ್ ಗೊತ್ತಾಗುತ್ತೆ. ನಮಗೆಲ್ಲ ತೋರ್ಸಕ್ಕೆ ಬರುತ್ತೆ, ನಮ್ಗೆ ಗೊತ್ತಿಲ್ಲ ಜನಗಳಿಗೆ ಆಚಾರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದೇ ಆಶ್ಚರ್ಯ. ತಿಳ್ಕೊತಾ ಹೋದರೆ ನಮ್ಮ ಮಧ್ವೀಜ ಓದೋ ಹೊತ್ತಿಗೆನೆ ನಮ್ಮ ಜ್ಞಾನದ ಒಂದು ವಿಸ್ತಾರ ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿದ್ದ ಒಬ್ಬ ರಾಜ ಏನು ಮಾಡಿದ್ನ ಅಂತ ಗೊತ್ತಾ ಅವರನ್ನ, ಅವನೊಬ್ಬ ಮಹಾಮೂರ್ಖ ಅವರು, ಮಧ್ವಾಚಾರ್ಯ ಬಗ್ಗೆ ಎಲ್ಲ ಕೇಳಿದ. ಅವನ ಯೋಚನೆ ಬಂತು, ಆಚಾರ್ಯ ನಮ್ಮಲ್ಲೇ ಇದ್ದು ಬಿಡಿ, ನೀವು ಬೇರೆ ಕಡೆ ಹೋಗಬೇಡಿ ಅಂತ ಕೇಳ್ಕೊಂಡು. ಅವರು ಜಗದ್ಗುರು ಒಂದು ಕಡೆ ಹಾಕಿರ್ತಾರೆ, ಈ ಮಧ್ಯೆ ಸಾಧ್ಯ ಇಲ್ಲ ಹೋಗಲೇಬೇಕು ಅಂದರು. ಅವನು ಒಪ್ಕೊಂಡು ಸುಮ್ಮನೆ ಆದರೆ ಸಾಕು, ಅನುಗ್ರಹ ಮಾಡಿದ್ರೆ ಮುಗಿದೋಗ್ತಿತ್ತು. ಅವನು ಕುತಂತ್ರ ಮಾಡ್ದ, ಆಚಾರ್ಯ ಇದ್ರಲ್ಲ ಆ ಮಠಕ್ಕೆ ಅವನಿಗೆ ಇಳ್ಕೊಂಡಿದ್ರು, ಅದನ್ನೆಲ್ಲ ಸೀಜ್ ಮಾಡಿಸ್ಬಿಟ್ಟು ಹೌಸ್ ಅರೆಸ್ಟ್ ಮಾಡ್ದೆ ಮಾಡಿಸ್ಬಿಟ್ಟು ಮಾಡಿಸಿಬಿಟ್ಟು ಬದ್ಧತೆ ಹೊರಗೆ ಹೋಗಬಾರ್ದು, ಅಲ್ಲೇ ಇರಬೇಕು, ಅನ್ನ ಇಲ್ಲ ನೀರಿಲ್ಲ. ಅವನೇನು ಎಕ್ಸ್ಪೆಕ್ಟ್ ಮಾಡಿದ್ದ ಗೊತ್ತಾ, ಆಯ್ತು ಬರ ಇಲ್ಲೇ ಇರ್ತೀವಿ ಬಾಗಿಲು ತೆಗಿ ಅಂತ ಸರೆಂಡರ್ ಆಗ್ತಾರೆ ಅಂತ ತಿಳ್ಕೊಂಡಿದ್ದ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ತಿಂಗಳಾಯ್ತು, ಎರಡು ತಿಂಗಳಾಯ್ತು, ಒಳಗಿಂದ ಸುದ್ದಿನೇ ಇಲ್ಲ. ಇವನಿಗೆ ಆಶ್ಚರ್ಯ ಆಗೋದು, 6 ತಿಂಗಳಾಯ್ತು ಏನು ಸುದ್ದಿ ಇಲ್ಲ, ಏನಿದು ಹೀಗಾಯ್ತಲ್ಲ ಅಂತ ಬಾಗಿಲು ಸುತ್ತ ಕಾವಲಿಟ್ಟಿದ್ದಾನೆ ಯಾರು ಹೋಗಬಾರ್ದು ಅಂತೇಳಿ. ಬರೋ ಆಮೇಲೆ ನೋಡಿ ಬಾಗಿಲು ತೆಗೆದು ನೋಡ್ತಾರೆ, ಒಬ್ಬರೂ ಇಲ್ಲ ಅಲ್ಲಿ, ಎಲ್ಲ ಖಾಲಿ. ಎಂಥ ಯೋಗಶಕ್ತಿ ಗೊತ್ತಾ ಇದು, ಅಂದರೆ ಗಗನ ಮಾರ್ಗದ ಎಲ್ಲರೂ ಆಚಾರ ಕಳಿಸಿಬಿಟ್ಟಿದ್ದಾರೆ, ಯಾರು ತಾವೊಬ್ಬರೇ ಕೂತಿದ್ದಾರಂತ ಆಚಾರ್ಯ. ಅವನು ಬರ್ತಾನೆ, ನೋಡಿದೇನಯ್ಯ ನಮ್ಮ ಶಿಷ್ಯ ಒಬ್ಬರಾಗಿದೆಲ್ಲ ಹ್ಯಾಕ್ ಕಳಿಸಿದ್ ನೋಡು ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗೋಯ್ತು. ಆಚಾರ್ಯ ಹೇಳ್ತಾರೆ, ನನ್ನ ಹಿಡಿದಿದ್ದಲ್ಲ, ಇಲ್ಲಿಂದ ಹೊರಗೆ ಕಾಲಿಟ್ಟ ತಕ್ಷಣ ಸಾಯ್ತಿ ಅಂತ ಹೇಳಿದರು. ಅವನು ಶರಣಾಗತನಾಗ್ತಾನೆ, ಆಚಾರ್ಯ ಲೈಫ್ ಎಕ್ಸ್ಟೆಂಡ್ ಮಾಡ್ತಾರೆ. ವಿಚಾರ ಬೇರೆ ಅಂದರೆ ಯಾವ ರೀತಿ ಕಂಟ್ರೋಲ್ ಮಾಡ್ತಿದ್ರು ಆಚಾರ್ಯ, ಎಷ್ಟು ಬೇಕಾದ್ರೂ ತಿಂತಾ ಇದ್ರು, ಎಷ್ಟು ಬೇಕಾದ್ರೂ ಉಪವಾಸ ಆಗ 48 ದಿವಸ ನಾನ್ ಸ್ಟಾಪ್ ಉಪವಾಸ, 48 ದಿವಸ ಬದರಿಯೊಳಗೆ ಕಾಷ್ಟ ಮೌನ ಮದದಾದ ಉಪವಾಸಂ, ಕಾಷ್ಟದಂತೆ ಮೌನ, ಮಾತೇ ಇಲ್ಲ, ಬರೀ ಉಪವಾಸ 48 ದಿವಸ. ಉಪವಾಸ ಮಾಡ್ತಾ ನೆಲ ಎಳೆದ್ಬಿಟ್ಟಿರ್ತಾರೆ, ಹೇಳಕ್ಕೆ ಬರೋದಿಲ್ಲ, ಗ್ಲುಕೋಸ್ ಇದನ್ನ ಬಾಟ್ಲ್ ಇರಿಸ್ಬೇಕು ಅಷ್ಟೇ, ಅವರಿಗೆ ಕುಡಿದು ಬಾಟ್ಲು ಕುಡಿದು ಕುಡಿದು ಮಡ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಕುಡಿದು ಮತ್ತೆ ಇದನ್ನೇ ತೆಬಿಸ್ಬೇಕಷ್ಟೇ ಅವರಿಗೆ. ಆ ಥರ ಆಗಿಬಿಟ್ಟಿರ್ತಾರೆ ಆಚಾರ್ಯರು. 48 ಪಾಠ ಬರೀ ಅದೇ ಕೆಲಸನೇ, ನಾನ್ ಸ್ಟಾಪ್ ಊಟ ಇಲ್ಲೇ, ಪ್ರತಿನಿತ್ಯ ಅಲಕನಂದ ಸ್ನಾನ, ಮತ್ತೆ ಅರುಣೋದಯದ ಕಾಲಕ್ಕೆ ಸ್ನಾನ, ಅರುಣೋದಯ ಕಾಲ ಗಂಗಾ ಸ್ನಾನ ಬದರೆಯಲ್ಲಿ ಅಂದರೆ ಸ್ನಾನ ಎಲ್ಲ ಮುಟ್ಲಕ್ಕೆ ಬರೋದಿಲ್ಲ, ಅಷ್ಟು ತಣ್ಣಗಿರುತ್ತದು, ಆ ಫ್ಲೋಯಿಂಗ್ ಐಸ್ ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟು ಇದರೊಳಗೆ ಅರುಣೋದಯದಲ್ಲಿ ಸ್ನಾನ ಮಾಡ್ತಿದ್ರು ಮಧ್ವಾಚಾರ್ಯರು, ತೋರಿಸ್ತಾರೆ. ಅಂತ ಸ್ನಾನ ಇವತ್ತು ಮಾಡಿದವರು ಒಬ್ಬರ ಬಗ್ಗೆ ಉಲ್ಲೇಖ ಸಿಗತ್ತೆ ನಿಮಗೆ? ಯಾರ ಮನೆಯಲ್ಲಿ ಸ್ನಾನ ಮಾಡೋ ಉಲ್ಲೇಖ ಸಿಗೋದೇ ಕಷ್ಟ ಇವತ್ತು. ಅಂಥವತ್ತು ಅಲ್ಲೇ ಸ್ನಾನ ಮಾಡ್ತಾರೆ ಪಾಪ. ಅಲ್ಲಿ ಸ್ನಾನ ಮಾಡಿದ್ರು ಆಚಾರ್ಯರು, ಮಜ್ಜನಂ ವಿಧಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯಸ್ಪೃಶಂತಿ ನನರ ಹಿಮಭೀತಾ ಅಂಶ ಏಷ ಪೃಷತಾ ಮಧಿಪಶ್ಯ. ಇದೆಲ್ಲ ಯಾತಕ್ಕೆ ಹೇಳ್ತೇನೆ ಅಂದರೆ, ಮಧ್ವವೀಜದಲ್ಲಿ ಏನೋ ಇಲ್ಲ, ಅವರ ಚರಿತ್ರೆಯ ಬಹುಮುಖಗಳು ಕಾಣುತ್ತೆ ನಾವು. ಆಲ್ರೌಂಡ್ ಗ್ರೇಟೆಸ್ಟ್ ಆಫ್ ಮಧ್ವಾಚಾರ್ಯ. ಅಲ್ಲಿ ಸ್ನಾನ ಮಾಡೋದಂದ್ರೆ ಮನೆಯಲ್ಲಿ ಗಂಗಾ ಗಂಗಾ ಅಂತ ಹೇಳೋದು ಕಷ್ಟ, ಅಲ್ಲಿ ಮಾತೆ ಬರೋದಿಲ್ಲ, ಬದಲಿ ಸ್ನಾನ ಮಾಡೋದಿಲ್ಲ, ಅಸ್ಮಾತ್ ಮಾಡಿದರೆ ಬಾಯಿ ನಿಂತೋಗ್ಬಿಟ್ಟಿರುತ್ತೆ, ಏನಿರೋದೇ ಇಲ್ಲ. ಹಬ್ಬ ಬಂದ್ರೆ ಅಯ್ಯೋ ಅಪ್ಪ ಅನ್ಬೋದು ಅಷ್ಟೇ, ಇನ್ನೇನು ಅಂದಾಗ ಸಾಧ್ಯ ಇಲ್ಲ. ಅಂಥಲ್ಲಿ ಶಾಸ್ತ್ರೋಕ್ತ ಸ್ನಾನವನ್ನು ಮಾಡಿದ್ರಂತೆ ಮಧ್ವಾಚಾರ್ಯ. ಸ್ನಾನ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾರೆ, ನೀರಲ್ಲಿ ಕುತ್ಕೊಂಡ್ಬಿಡ್ಬೇಕಂತೆ ಒಂದು ಸ್ಟೇಜಲ್ಲಿ, 3 ಸರ್ತಿ ಋತಂಚೇಶ್ಯ ಸೂಕ್ತಶ್ಯ ಸೂಕ್ತವನ್ನು ಹೇಳಬೇಕಂತೆ, ನೀರಲ್ಲಿ ಕುತ್ಕೊಂಡು ಮುಳುಗಿ. ಅದರಲ್ಲಿ ಬದರಿಯಲ್ಲಿ ಯಾರೋ ಶ್ಲೋಕ 3 ಸರ್ತಿ ಹೇಳಿದ್ರು ಅಂದರೆ ಅವರಿಗೆ ಶ್ರಾದ್ದ ಮಾಡೇ ಬರಬೇಕು, ಮತ್ತೆ ಬೇರೆ ಕೆಲಸನೇ ಇರೋದು, ಕತೆ ಮೂರಾಗಿರ್ತದೆ, ಏನು ಮಾಡಿದ್ರೆ ಬದುಕಲು ಸಾಧ್ಯ ಇಲ್ಲ. 5 ನಿಮಿಷ ಬದುಕ್ತಾನೆ ಯಾರೋ ಕೂಡ ನೀರೊಳಗೆ, ಅದರೊಳಗೆ ಫ್ರೀಜ್ ಆಗಿ ಹೋಗಿಬಿಡ್ತಾರೆ. ಇದೆಲ್ಲ ನೋಡಿದರೆ ಬದರಿಯ ಪರಿಚಯ ಕೂಡ ಮಾಡಿಕೊಡ್ತಾರೆ ನಾರಾಯಣ ಪಂಡಿತ ಆಚಾರ್ಯ. ಮುಂದೆ ಆಚಾರ್ಯರು ಅನೇಕ ಕಾರ್ಯಗಳನ್ನು ಮಾಡೋದನ್ನ, ಮತ್ತೆ ದುರ್ಮತದವರು ಅವ್ರ ಬಗ್ಗೆ ಏನೇನೋ ಯೋಚನೆ ಮಾಡ್ತಾರೆ. ತುಂಬಿದ ಸಭೆಯಲ್ಲಿ ಆಚಾರ್ಯರು ಕೂತಿದ್ದಾರೆ, ಆಚಾರ್ಯರ ಬಗ್ಗೆ ನಾ ಏನು ಬೇಕಾದ್ರೂ ಹೇಳ್ತೇನೆ ಆಚಾರ್ಯರು ಹೇಳಿ. ಅಹಂಕಾರದಿಂದಲ್ಲ, ಶಿಷ್ಯರಿಗೆ ವಿಶ್ವಾಸ ಬರಬೇಕು. ಬೇಕಾದ್ದು ಮಾಡ್ತೇನೆ ಸ್ವಾಮಿ, ಸಂಗೀತ ಹೇಳ್ತೀರಾ ಅಂತ ಕೇಳಿದರೆ ಸಂಗೀತ ಹೇಳ್ತೀರಾ? ಯತಿಗಳಿಗಿಂತ ಚಾಲೆಂಜ್ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಹೇಳ್ತಾರೆ, ಆಚಾರ್ಯ ಶುರು ಮಾಡಿ ಸಂಗೀತ ಹೇಳಿಬಿಟ್ರದ್ದಾಗೆ ಆ ಕ್ಷಣಕ್ಕೆ, ಅಂದ್ರೆ ಗೊತ್ತಿಲ್ಲದೇ ಇಲ್ಲ ಆಚಾರ್ಯರಿಗೆ. ದೊಡ್ಡ ಸಂಗೀತ ಇವತ್ತು ಮಧ್ವಾಚಾರ್ಯರ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕೋ ಎಲ್ಲ ಸಿಗುತ್ತೆ ನಿಮಗೆ. ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಸನ್ಯಾಸಿಗಳ ಜೀವನದಲ್ಲಿ ಅಷ್ಟು ವೆರೈಟಿ ಹೇಗೆ ಸಿಗುತ್ತೆ ಯೋಚನೆ ಮಾಡಿ. ಮಧ್ವಾಚಾರ್ಯರಲ್ಲಿ ಮಾತ್ರ ಪರಿಪೂರ್ಣವಾದಂಥ ವೈವಿಧ್ಯವನ್ನು ಕಾಣುತ್ತೆ. ಆಗ ಜನ ಕೇಳಿದರಂತೆ, ಎಂಥ ಸಂಗೀತ ನಿಮ್ಮದು, ಒಂದು ಗ್ರಂಥ ಬರ್ಕೊಡಿ ಅದರ ಮೇಲೆ ಅಂತ ಹೇಳಿದರೆ, ಗಾನಶಾಸ್ತ್ರಂ ವ್ಯಥಾತ್ ಪ್ರಭು, ಸಂಗೀತದ ಬಗ್ಗೆ ಒಂದು ಗ್ರಂಥ ಬರ್ಕೊಟ್ರಂತ ಆಚಾರ್ಯರು ಆಗಲೇ ಆ ಕ್ಷಣಕ್ಕೆ ಮತ್ತೆ ಇನ್ಸ್ಟೆಂಟಾಗಿ. ಅಲ್ಲಿಂದ ಮುಂದೆ ಅವ್ರ ಗ್ರಂಥಗಳನ್ನು ಕೇಳಕ್ಕೆ ಶೇಷದೇವರು ಬರ್ತಿದ್ರಂತೆ, ರುದ್ರದೇವರು ಬರ್ತಿದ್ರು ಪಾಠ ಕೇಳೋಕ್ಕೋದ್ರೆ ಪ್ರತಿನಿತ್ಯದಲ್ಲೂ ಕೂಡ. ಅವ್ರ ಗ್ರಂಥ ಕೇಳಿದ್ರೆ ವೈಕುಂಠವಾಗುತ್ತೆ ಅಂತೇಳಿ ವೈಕುಂಠ ವರ್ಣನೆ ಮಾಡ್ತಾರೆ. 11 ಸರ್ಗ ವೈಕುಂಠ ವರ್ಣನೆ. ಅದನ್ನು ಕೇಳಿದವರಿಗೆ ಮಧ್ವಜ ಬಿಡಕ್ಕೆ ಮನಸ್ಸು ಬರೋದಿಲ್ಲ. ಯಾತಕ್ಕೆ ಇಂಥ ವೈಕುಂಠಕ್ಕೆ ಹೋಗಬೇಕು ಅಂತಿದ್ರೆ ಮಧ್ವಜ ಓದಬೇಕು, ಮಧ್ವಶಾಸ್ತ್ರ ಓದಬೇಕು. ನಾವೇನು ಇಮ್ಯಾಜಿನ್ ಮಾಡ್ತೇವೆ ಸುಖ ಬೇಕು ಅಂತೇಳಿ, ಅದು 100% ಸಿಗ್ತಕ್ಕಂಥ ಜಾಗ ವೈಕುಂಠ. ಆ ಚಿತ್ರ ಕೊಡ್ತಕ್ಕಂಥ ಗ್ರಂಥ ಮಧ್ವವಿಜಯ ವೈಕುಂಠ ವರ್ಣನೆ. ಅವರು ಸರ್ಗ ಓದಿಬಿಟ್ರೆ ಖಂಡಿತ ಮತ್ತೆ ಮನುಷ್ಯ ದೇವರನ್ನು ಬಿಡಲಿಕ್ಕಾಗೋದಿಲ್ಲ, ಆಚಾರ್ಯರು ಬಿಡಲಿಕ್ಕಾಗೋದಿಲ್ಲ ಅಂತ ಅಪೂರ್ವವಾದ ಕೃತಿ ಸುಮಧ್ವ ವಿಜಯ. ಇನ್ನು 12 ಸರ್ಗದಲ್ಲಿ ದೈತ್ಯರೆಲ್ಲ ಏನು ಮಾಡ್ತಾರೋ ಗೊತ್ತಾ, ಆಚಾರ್ಯನ ಸೋಲಿಸಬೇಕು ಅಂತ ಯೋಚನೆ ಮಾಡಿ ಅವರ ಹಿರಿಮೆ, ಅವರ ಒಂದು ದೊಡ್ಡ ಲೈಬ್ರರಿ ಇತ್ತು ಆಚಾರ್ಯರಲ್ಲಿ. ಬಿಕಾಸ್ ಆಫ್ ಇಸ್ ಸಚ್ ಎ ಗ್ರೇಟ್ ಲೈಬ್ರರಿ, ಅವರು ದೊಡ್ಡವರಾಗಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಅಪಹರಣ ಮಾಡಕ್ಕೆ ಟ್ರೈ ಮಾಡಿದ್ರು. ಅದು ಮಧ್ಯ ಗ್ರಂಥಗಳು ಲೈಬ್ರರಿ ಲೈಬ್ರರಿನೇ ಹಾರಿಸಿಬಿಡೋದು. ಎಂಥ ಕಾಲ ಇತ್ತು, ಎಂಥ ದುಷ್ಟರು. ಆಚಾರ್ಯನ ಮಾಟ ಮಾಡಿಸಿದರಂತೆ, ಮಂತ್ರಗಳನ್ನು ಹಾಕಿಸಿದರಂತೆ ಆಚಾರ್ಯ. ಆಲ್ ಪ್ರೂಫ್ ಏನೂ ಆಗೋದಿಲ್ಲ ಆಚಾರ್ಯರಿಗೆ. ಕೊನೆ ಲೈಬ್ರರಿ ಕದ್ದಾಗ ಆಚಾರ್ಯರು ಮಾತಾಡ್ತಾರೆ. ಆ ಮಾತು ಕೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ, ಪುಸ್ತಕ ಏನೂ ಬೇಕಿಲ್ಲ ಆಚಾರ್ಯರಿಗೆ, ಸಾಕ್ಷಾತ್ ಸರ್ವಜ್ಞರು ಅಂತ ಗೊತ್ತಾಯ್ತು. ಆಗ ಜಯಸಿಂಹರಾಜ ಕಾಸರಗೋಡಿನ ರಾಜ ಆಚಾರ್ಯರ ಮಹಿಮೆ ಕಂಡು ಶಿಷ್ಯನಾಗ್ತಾನೆ. ಅವನ ಗ್ರಂಥಗಳನ್ನು ವಾಪಸ್ ತರಿಸಿಕೊಡ್ತಾನೆ ಮತ್ತೆ ಆಚಾರ್ಯರಿಗೆ, ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾನೆ. ಆಚಾರ ಸಂಚಾರ ಮಾಡ್ತಾ ಹೊರಟು ಅನೇಕ ಶಿಷ್ಯರುಗಳನ್ನು ಹೇಗೆ ಪಡೆದ್ರು, ತಿರುಗುಪಂಡಿತಾಚಾರ್ಯ ಹೇಗೆ ಬಂದರು, ಆಚಾರ್ಯ ಹೇಗೆ ಪುರಾಣ ಪ್ರವಚನ ಮಾಡ್ತಿದ್ರು, ಆಚಾರ್ಯ ಭಾಷ್ಯ ಪಾಠ ಹೇಳ್ತಿದ್ರು, ಶಿಷ್ಯರನ್ನು ಹೇಗೆ ತಯಾರು ಮಾಡಿ ಎಲ್ಲವನ್ನೂ ಮಧ್ವವಿಜಯ ಹೇಳ್ತಾ ಹೋಗ್ತಿದ್ದಾರೆ. ಗೋಮತಿ ತೀರ ದ್ವಾರಕ್ಕೆ ಹೋದ ಕಾಲಕ್ಕೆ ಯಾವನೊಬ್ಬನು ಬಂದ, ವೇದಗಳು ಸುಳ್ಳು ಅಂತ ಆರೋಪ ಮಾಡಿದ. ನಾವು ವೇದಗಳು ಸುಳ್ಳು ಅಂದರೆ ಹಾಗೆಲ್ಲ ಹೇಳಬಾರದು ಅಂತ ಹೇಳ್ಬೋದು, ಅಥವಾ ವಾಕ್ಯಾರ್ಥ ಮಾಡ್ಬೋದು. ಆಚಾರ ಹಾಗಲ್ಲ, ಕೊಡು ನಾನು ತೋರಿಸ್ತೇನೆ ಸತ್ಯ ಮಾಡಿ ಅಂತ ಹೇಳಿಬಿಟ್ಟು ಆ ಸೂಕ್ತ ಹೇಳಿದರೆ ಒಂದು ಬೀಜ ಬರೀ ಅಂಕುರ ಹೊಡೆದ್ರೆ ಸಾಕಿತ್ತು, ಮೊಳಕೆ ಹೊಡೆದ್ರೆ ಸಾಕಾಗಿತ್ತು, ಅದು ಗಿಡ ಬೆಳೆದು ಕಾಳು ಬಿಟ್ಟು ಕೊಟ್ಟು ಬಂದೆ ತಗೊಂಡು ಕೊಟ್ಟ. ಇದೆಲ್ಲ ನಿಜವಾದ ಸಿದ್ಧಿ ಅಂದ್ರೆ ಆ ಸಿದ್ಧಿ. ದೀಪ ಹೋಯಿತು, ಒಂದ್ಸಲ ಪಾಠ ಹೇಳಬೇಕಾದ್ರೆ ದೀಪ ಹೋಯಿತು, ತಕ್ಷಣ ಆಚಾರ್ಯರು ತಮ್ಮ ಬೆರಳು ಮುಂದೆ ಮಾಡಿದರಂತೆ, ಅಲ್ಲಿ ಲೈಟ್ ಬಲಕ್ಕೆ ಶುರುವಾಯಿತು. ಅದೇ ಹೇಳ್ತೀವಿ, ಆಗಲ್ಲ ಫಸ್ಟ್ UPS ತಂದಿದ್ದೆ ಮಧ್ವಾಚಾರ್ಯರು ಅಂತೇಳಿದ್ರು. ಇಮ್ಮಿಡಿಯೇಟ್ ಆಗಿ ಈಗ ಅಂತಕ್ಷಣ ಶುರುವಾಯಿತು, ಇನ್ಸ್ಟೆಂಟ್. ಮತ್ತೆ ಇದಾರು ಸ್ವಲ್ಪ ಏನೋ ಆಗಿರುತ್ತೆ ಆಮೇಲೆ, ಏನೂ ಇಲ್ಲ. ಇದೆಲ್ಲ ವೆರೈಟಿ ಎಲ್ಲಿ ಸಿಗುತ್ತೆ ನಿಮಗೆ? ಮಧ್ವಿಜ ಓದಿದ್ರೆ ಮಾತ್ರ ಸಿಗೋದು, ಅದು ಸತ್ಯ ಸಂಗತಿಯಾಗಿ ಸಿಗುತ್ತೆ. ದೊಡ್ಡ ಬಂಡೆ ತಂದು ಒಂದೇ ಕೈಯಿಂದ ಎತ್ತಿಟ್ಟು ಅನಂತರ ಸಮುದ್ರ ಸ್ನಾನಕ್ಕೆ ಹೋಗ್ತಾರೆ. ಎಲ್ಲರೂ ಕಾಯ್ತಾ ಇದ್ರು, ಆಚಾರ್ಯರು ಯಾವ ರೀತಿಯಲ್ಲೂ ಸೋಲಿಲ್ಲ. ಈ ಸಮುದ್ರ ಸ್ನಾನಕ್ಕೆ ಹೋದಾಗ ಎಂಥವರು ಒಂದ್ಸತಿ ಬೀಳ್ತಾನೆ, ಸಾಮಾನ್ಯವಾಗಿ ಅಲೆಗಳು ಬಿಡಿಸೇ ಬಿಡಿಸುತ್ತೆ, ಬಿಡೋದಿಲ್ಲ. ಅದು ಕಾಯ್ತಾ ಇದ್ದಾರೆ ದುಷ್ಟರೆಲ್ಲ ಕೂಡ. ಮಧ್ವಾಚಾರ್ಯ ಬೀಳ್ತಾರೆ, ಆಗ ಒಂದು ಕೂಗು ಹಾಕಿ ಬಿಡೋಣ, ಓ ಬಿದ್ದರು ಬಿದ್ದರು ಅಂತ ದೊಡ್ಡ ಸುದ್ದಿ ಮಾಡಿಬಿಡೋಣ, ಅವ್ರು ರುಜುಗಳಲ್ಲ ವಾಯುದೇವರಲ್ಲ ಅಂತ ಅಪಪ್ರಚಾರ ಮಾಡೋಣ ಅಂತ ಕಾಯ್ತಿದ್ರು. ಆಚಾರ್ಯ ಮುಂದೆ ಹೋದರು, ಗುಡುಗರೆಲ್ಲ ದಪ ದಪ ಬೀಳ್ತಾ ಇದ್ದಾರೆ, ಆಚಾರ್ಯ ಬೀಳಲಿ ಅಂತ ಕಾಯ್ತಾ ಇದ್ದಾರೆ, ಬಿದ್ದರು ಬಿದ್ದರು ಅಂತ ಕೂಗೇ ಬಿಡ್ತಾರೆ. ಆಚಾರ್ಯ ಒಂದು ಕ್ಷಣ ನೋಡಿದರಂತೆ ಸಮುದ್ರದ ಕಡೆಗೆ. ಈಗ ನೋಡಿದ ತಕ್ಷಣ ಲೋಕಾನಾಂ ಜನ್ಮಸ್ಥಿತ್ಯವಸಿತ ದಾಯಿನಂ ಕಟಾಕ್ಷಂ. ಆ ಕ್ಷಣಕ್ಕೆ ನೋಡ್ತಿರ್ಲಿಕ್ಕೆ ಏನಾಯ್ತು ಗೊತ್ತಾ, ಸಮುದ್ರ ಫುಲ್ ಸ್ಟಿಲ್ ವಾಟರ್, ಒಂದು ಅಲೆಗಳೇ ಇಲ್ಲ. ಹಾಗಾಗಿಬಿಡುತ್ತೆ, ಅಲೆಗಳೇ ಇಲ್ಲ, ಇನ್ನು ಬೀಳೋ ಚಾನ್ಸೇ ಇಲ್ಲ. ಅವರೆಲ್ಲ ನೋಡ್ತಾರೆ, ಅವ್ರು ಬಿದ್ದರು ಅಷ್ಟೇ, ಹಾಸ್ಯಾಸ್ಪದ ಸ್ಥಿತಿ ಅವರಿಗಾಯ್ತು, ಹೊರತು ಆಚಾರ್ಯರಿಗೆ ಏನೂ ಆಗಲೇ ಇಲ್ಲ. ಸಮುದ್ರದ ಅಲೆಗಳನ್ನ ನಿಲ್ಲಿಸೋದಂದ್ರೆ ಗ್ರಹಣ ಕಾಲಕ್ಕೆ ಇಮ್ಯಾಜಿನ್ ಮಾಡಿ ಸಾಧ್ಯ ಉಂಟ? ಸೈಂಟಿಫಿಕಲಿ ಇಂಪಾಸಿಬಲ್, ಅದು ಫಿಲಾಸಾಫಿಕಲಿ ಪಾಸಿಬಲ್ ಅಂತ ಆಚಾರ್ಯ ತೋರಿಸಿಕೊಡ್ತಾರೆ. ನಿಂತೋಯ್ತು. ಇಂಥ ಅದ್ಭುತ ಮಹಿಮೆಗಳ ಸಾಲು ಸಾಲು. ಜಟ್ಟಿಗಳು ಬರ್ತಾರೆ ಆಚಾರ್ಯರ ಮೇಲೆ, ಜಟ್ಟಿಗಳು ಬಂದು ಆಚಾರ್ಯ ಹೇಳ್ತಾರೆ, ನಾ ಕೂತು ಬಿಟ್ಟು ಜಾಗ ಬಿಟ್ಟು ಹೇಳೋದಿಲ್ಲ, ನೀವು ಬೇಕಾದ ಮಾಡಿ, ಏನು ಮಾಡಿದ್ರು ನೀವು ಗೆದ್ದಾಗೆ, ನಾನು ಬೆರಳು ಉರ್ತೇನೆ ಎತ್ತಿ ಬಿಡ್ತೀರಾ ನೀವು ಗೆದ್ದಾಗೆ, ನನ್ನ ಮುಖದ ಮೇಲೆ ಹೊಡಿಬೇಕು ನೀವು, ನಾನು ಹಾಯ್ ಅಂದ್ರೆ ನೀವು ಗೆದ್ದಾಗೆ, ಇನ್ನೇನು ಮಾಡಬೇಕಾಗಿಲ್ಲ, ಕತ್ತು ಹೆಸಿಗೆ ಬಿಡಿ, ನಾವು ವೇದ ಘೋಷ ಮಾಡ್ತಾ ಇರ್ತೇನೆ, ಆ ಸ್ಟಾಪ್ ಮಾಡಿದ್ರೆ ನೀವು ಗೆದ್ದಾಗೆ. ಪೂಜೆ ಅಷ್ಟು ಸಲೀಸ, 1 ರನ್ 10 ವಿಕೆಟ್ ಒಂದು ರನ್ ಮಾಡಿ ಗೆಲ್ತಾರಂತಲ್ಲ ಆ ಥರ, ಅದು ಒಂದಕ್ಕೂ ಆಲ್ ಔಟ್ ಆದ್ರು, 0 ಆಲ್ ಔಟ್ ಆದ್ರು ಅಲ್ಲ ಪಾಪ. ಅಂಥ ಸ್ಥಿತಿ ಬಂದು ಬಹುಶಃ ಅಷ್ಟು ಈಸಿಯಷ್ಟೆಷ್ಟು ಯಾರಿಗೂ ಸಿಕ್ಕಿರಲಿಲ್ಲ, ಆದರೆ ಅಷ್ಟು ಕೃತಿ ಪಿಟಿಯೇಬಲ್ ಯಾರೂ ಸೋತಿರಲಿಲ್ಲ. ಆಚಾರ್ಯ ಬೆರಳೆತ್ತಕ್ಕಾಗಲಿಲ್ಲ, ಆಮೇಲೆ ಅವ್ರು ಕತ್ತಿಸಲಿಕ್ಕಾಗಲಿಲ್ಲ. ಆಚಾರ್ಯ ಹೇಳ್ತಾರೆ, ಹೋಗ್ಲಿ ಬಿಡಯ್ಯ, ಅದು ಈ ಕಡೆ ತಗೊಂಡು ಕೂದಲಿಕ್ಕಿತ್ತು, ಒಂದೊಂದು ಈ ಕಡೆ ತಗೊಂಡು ಒಂದು ಕೂದಲಿಕ್ಕಿತ್ತು, ಒಂದು ಕೂದಲು ಮತ್ತೆ ಎಲ್ಲ ಅಲ್ಲ, ಅದೂ ಆಗಲಿಲ್ಲ ಅಂತ ಅವ್ರಿಗೆ. ಅದು ಎಷ್ಟು ದೊಡ್ಡವರು ಮಧ್ವಾಚಾರ್ಯ ಲೆಕ್ಕ ಹಾಕಿ ಅಂದರೆ, ಯೋಗಶಕ್ತಿಯಿಂದ ಚಿಕ್ಕದನ್ನು ಅತಿ ಸಣ್ಣದನ್ನು ಭಾರಿ ಮಾಡ್ತಾ ಇದ್ರು, ಭಾರ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇನ್ನೊಬ್ಬನು ಬಂದ, ಒಬ್ಬ ಹುಡುಗನ ಕರೆದ್ರು ಆಚಾರ್ಯರು, ಹುಡುಗನ ಕರೆದು ಆಚಾರ್ಯ ಬಹುಶಃ ಭಾರಿ ಭಾರ ಇದ್ದಾರೆ ಅಂತ ಕಾಣುತ್ತೆ, ಇವ್ರು ಹೊರಗಾಗಲೇ ಬರಲ್ಲ ಅಂತ ಯಾರು ಅನ್ನಬಾರದು ಅಂತ ಹೇಳಿ ಚಿಕ್ಕ ಹುಡುಗನ ಕರೆದ್ರು. ಒಟ್ಟುನ ಅವತ್ತಿನ ಒಟ್ಟು, ಇವತ್ತಿನ ಒಟ್ಟು ಅಲ್ಲ, ಇವತ್ತಿನ ಒಟ್ಟಾರ 30-40 ಆಗಿಬಿಟ್ಟಿರ್ತದೆ ಪಾಪ. ಅವತ್ತು 8 ವರ್ಷದ ಹುಡುಗ ಅಷ್ಟೇ, ಹೊಸ್ತ ಉಪನಯನ ಆದವನು, ಅವನು ಬೆರಳ ಮೇಲೆ ಕೂತರಂತೆ, ಪೂರ್ತಿ ಕೂತರಂತೆ. ಇವರಿಗೆ ಬೆರಳೆತ್ತಲಕ್ಕಾಗಿಲ್ಲ ಆಚಾರ್ಯ ಬೆರಳನ್ನ, ಅವ್ರು ಪೂರ್ತಿ ಕೂತಿದ್ದಾರೆ, ಹೊರಡು ಬಂದರಂತೆ, ಓಡ್ಕೋತ ಹೋಗ್ತಾರೆ ಆಚಾರ್ಯನ ಹೊತ್ಕೊಂಡವ್ರು ಓಡ್ಕೋತ. ನರಸಿಂಹದೇವರ ಪ್ರದಕ್ಷಿಣೆ ಗುಡಿ ಪ್ರದಕ್ಷಿಣೆ ಹಾಕಿಬಿಟ್ಟನಂತೆ. ನೋಡಿದ್ರ ಎಷ್ಟು ಲೈಟ್ ಹಾಕ್ತಾರೆ ಆಚಾರ್ಯರು. ಲಘಿಮ ಅದು ಗರಿಮ, ಹೆವಿಯಷ್ಟು ಅಲ್ಲಿ ಲೈಟೆಷ್ಟು ಇಲ್ಲಿ. ಇದಕ್ಕೆ ಯೋಗ ಶಕ್ತಿ ಅಂತ ಕರೀತಾರೆ. ಈ ರೀತಿ ಆಚಾರ್ಯರು ಮಾಡಿದಾಗ ಜನಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ತುಂಬಾ ಜನ ಆಚಾರ ಹತ್ರ ಬರ್ತಿದ್ರು, ಭಿಕ್ಷೆ ಮಾಡಿಸೋದಂದ್ರೆ ಸಾಮೂಹಿಕ ಭಿಕ್ಷೆ ಕೇಳ್ತೇವಲ್ಲ, ಎಷ್ಟೋ ಜನ ಬರೋದು, ಭಿಕ್ಷೆ ಇವತ್ತಾಗಬೇಕು. ಈ ಸಾಮೂಹಿಕ ಭಿಕ್ಷೆ ದೊಡ್ಡದೆಲ್ಲ ಮಾಡಿಬಿಡ್ತಾರೆ. ಅದು ಮಾಡೋರಿಗೆ ಅಷ್ಟೇ, ಊಟ ಅಷ್ಟೇ, ದುಡ್ಡು ಅಷ್ಟಿರುತ್ತದೆ ಅಷ್ಟೇ. ಆಚಾರ ಹಾಗಲ್ಲ, ಎಲ್ಲ ಅಡಿಗೆ ಅಷ್ಟೇ ತಂದಿಡಿ ಅಂತ ಹೇಳಿದರೆ ಅಷ್ಟು ಜನದ ಅಡಿಗೆ ಒಬ್ಬರೇ ಊಟ ಮಾಡಿಬಿಡ್ತಿದ್ರು ಅಡಿಯಂತೆ. ಅಂದರೆ ತಿನ್ನುವ ಯಥಾ ಪ್ರಕಾರ ಹೊಟ್ಟೆ ಅಷ್ಟೇ ಚಿಕ್ಕದು, ಏನು ಯೋಚನೆ ಮಾಡಾಗಿಲ್ಲ. ಕೆಲವು ಯಾರೋ ಬಡವರು, ಭಾರಿ ಬಡವರು ಪಾಪ. ನಿಸ್ವಾನಾಂ ಕತಿಭಯ ಭಕ್ತಿಯುಕ್ತ ಭಕ್ತ, ಭಾರಿ ಬಡವರು ಪಾಪ. ಆಚಾರ ದೊಡ್ಡ ಶಿಷ್ಯ ಪರಂಪರೆ, ಸಾವಿರಾರು ಜನ ಇದ್ದಾರೆ. ಅವ್ರು ಕರೆದ್ರಂತೆ, ಆಚಾರ್ಯ ಇಷ್ಟೇ ನಮ್ಮ ಮನೆಯಲ್ಲಿರು, ದಯವಿಟ್ಟು ಸ್ವೀಕಾರ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಡ, ಅಷ್ಟಿಡು ಸಾಕು ಅಂತಿದ್ರಂತೆ. ಅಷ್ಟಿಟ್ಟು ಎಲ್ಲರಿಗೂ ಆಗಿದ್ರೆ ಉಳಿಬೇಕು, ಮತ್ತೆ ಎಲ್ಲ ಹೊಟ್ಟೆ ತುಂಬ ಉಳಿಬೇಕು. ಆ ರೀತಿ ಮಾಡ್ತಿದ್ರೆ ನಮ್ಗೆ ಒಂದ್ ಸೈಡ್ ಗೊತ್ತಷ್ಟೇ, ಇನ್ನೊಬ್ಬರಿಗೆ ಸಿಗದಂತೆ ಖಾಲಿ ಮಾಡಿ ಊಟ ಮಾಡೋದು ಗೊತ್ತಿರ್ತದೆ ನಮಗೆ. ಆದರೆ ಅದು ಬೇಕಂದ್ರೆ ಎಷ್ಟೇ ದೊಡ್ಡದು ಮಾಡ್ತಿದ್ರು, ಸಾಕಂದ್ರೆ ಚಿಕ್ಕದು ಮಾಡ್ತಿದ್ರು. ಇದಕ್ಕೆ ಆಟ್ ರೋಡ್ ಗೇಟ್ಸ್ ಅಂತ ಕರೀತಾರೆ. ಡ್ರೈವಿಂಗ್ ಅಂದ್ರೆ ಸ್ಟಾರ್ಟ್ ಮಾಡಿಬಿಟ್ಟ, ಜೋರಾಗಿ ನಿಲ್ಸು ಅಂದ್ರೆ ನಂಗೆ ಬರಲ್ಲ ಸರ್ ಸ್ಟಾರ್ಟ್ ಮಾತ್ರ ಮಾಡೋದು ನಾನು ಅಂತ ಕೇಳಿದ್ರೆ ಕೂತರ ಗತಿ ಏನಾಗಬೇಕಾಗ. ಅದಕ್ಕೆ ಸ್ಟಾರ್ಟು ಸ್ಟಾಪು ಎರಡು ಮಾಡಿದ್ರೆ ಮಾತ್ರ ಡ್ರೈವಿಂಗ್ ಹೇಗೋ, ಯೋಗ ಶಕ್ತಿ ಎರಡೂ ಇರಬೇಕು. ಲಘಿಮ ಗರಿಮ ಅಣಿಮ ಮಹಿಮ ರೀತಿ ಆಚಾರ ಮಾಡಿ ಇದೆಲ್ಲ ಓದೋ ಹೊತ್ತಿಗೆ ಎಷ್ಟು ಜ್ಞಾನ ಬಂದಿರೋದು ಗೊತ್ತಾ ನಮಗೆ, ಎಷ್ಟು ಯೋಗದ ವೆರೈಟಿ ಗೊತ್ತಾಗುತ್ತೆ, ಎಷ್ಟು ಇದ್ರ ರೀತಿ ಗೊತ್ತಾಗುತ್ತೆ, ವೈಕುಂಠದ ಬಗ್ಗೆ ಪರಿಚಯ ಆಗುತ್ತೆ, ಗ್ರಂಥಗಳ ಪರಿಚಯ, ಶಾಸ್ತ್ರದ ಪರಿಚಯ, ಲೋಕದ ಪರಿಚಯ, ಬದರಿ ಪರಿಚಯ ಹೇಳೋದು ಸಾಧ್ಯ ಇಲ್ಲ. ಅದು ಹೈಲಿ ಎಜುಕೇಟಿವ್ ವರ್ಕ್ ಸುಮಧ್ವವಿಜಿ. ಅದನ್ನು ಓದಿದ ಮೇಲೆ ಮಧ್ವ ಸಿದ್ಧಾಂತದ ಬಗ್ಗೆ ಆಧಾರ, ಸಂಸ್ಕೃತದ ಬಗ್ಗೆ ಒಳ್ಳೆ ಗ್ರಿಪ್ ಬರುತ್ತೆ, ಸಂಸ್ಕೃತದ ಬಗ್ಗೆ ನಾಲೆಡ್ಜ್ ಬರುತ್ತದೆ, ಸಂಸ್ಕೃತಿ ಬರ್ತದೆ. ಸಂಸ್ಕೃತ ಬಂತು, ಸಂಸ್ಕೃತಿ ಬಂತು, ಸಿದ್ಧಾಂತ ಜ್ಞಾನ ಬಂತು, ಮತ್ತೆ ಮೋಕ್ಷ ಅಶೂರುಳು ಜೊತೆಗೆ 100% ಮೋಕ್ಷಕ್ಕೆ ಹೋಗ್ತಕ್ಕಂತಹ ಶಕ್ತಿ ಕೊಡೋ ಗುರುಗಳಿದ್ದಾರಲ್ಲ, ಅವ್ರ ಮಹಿಮೆ ತಿಳಿದು. ಇಷ್ಟು ಮಾಡಿದಾಗ ಕೊನೆಗೆ ಆಚಾರ ಲಾಸ್ಟ್ ಸ್ಟೇಜ್ ಏನು ಗೊತ್ತಾ, ಇಂಥವರು ಕೂಡ ದೇಹ ಬಿಟ್ಟರಲ್ರಿ ಅಂತ ಯಾರು ಅನ್ಬೋದಲ್ಲ. ಅದಕ್ಕೆ ಆಚಾರ ಕೂತು ಕೂತು ಪಾಠ ಹೇಳ್ತಾ ಹೇಳ್ತಾ ಮಾಯ ಆಗಿಬಿಡ್ತಾರೆ. ಹಾಗೆ ಇವತ್ತಿಗೂ ಕೂತಿದ್ದಾರೆ ರೆಕಾರ್ಡ್ ಅಂದ್ರೆ, ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧಿ. ಎಲ್ಲರೂ ಹೇಳ್ಕೋಬೇಕು, ನಮ್ಮ ಗುರುಗಳಿದ್ರು ಹೋದ್ರು, ನಮ್ಮ ಗುರುಗಳಿದ್ರು ಹೋದ್ರು ಅಷ್ಟೇ. ಇಡೀ ನಮ್ಮ ಜಗತ್ತಿನ ಇತಿಹಾಸದೊಳಗೆ ನಮ್ಮ ಗುರುಗಳು ಇವತ್ತಿಗೂ ಇದ್ದಾರೆ ಅಂತ ಹೇಳೋ ಒಂದೇ ಸಿದ್ಧಾಂತ ಅಂದ್ರೆ ಮಧ್ವ ಸಿದ್ಧಾಂತ ಒಂದೇ. ಇವತ್ತಿಗೂ ಇರತಕ್ಕಂಥ ಗುರುಗಳು ಮಧ್ವಾಚಾರ್ಯ ಒಬ್ಬರೇ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಈ ಮಾತನ್ನ, ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧಿ. ಇಂಥ ಮಧ್ವಾಚಾರ್ಯ ಕಥೆನ ಆ ರೀತಿ ಕೊಡತಕ್ಕಂಥ ಗ್ರಂಥ ಸುಮಧ್ವ ವಿಜಯ. ಅದನ್ನ ಸರಿಯಾಗಿ ಓದೋ ಅಭ್ಯಾಸ ಮಾಡಬೇಕು. ಓದಿದ ಮನುಷ್ಯ ಒಳ್ಳೆ ಜ್ಞಾನಿಯಾಗ್ತಾನೆ, ಒಳ್ಳೆ ಶಾಸ್ತ್ರಜ್ಞನಾಗ್ತಾನೆ, ಕವಿಯಾಗ್ತಾನೆ, ಸಂಸ್ಕೃತ ಬಲ್ಲವನಾಗ್ತಾನೆ, ಮುಖ್ಯ ಸಜ್ಜನನಾಗ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಬರುತ್ತಾನೆ. ಮಧ್ವ ವಿಜಯ ಓದಿದವರಿಗೆ ಜನಕ್ಕೆ ಬಗ್ಗೆ ದುರಾಸೆಗಳು ಬರೋದಿಲ್ಲ, ಬ್ಯಾಲೆನ್ಸ್ ಆಫ್ ಮೈಂಡ್ ಬರುತ್ತೆ. ಮುಖ್ಯವಾಗಿ ಬ್ಯಾಲೆನ್ಸ್ ಆಫ್ ಮೈಂಡ್ ಬರುತ್ತೆ. ಲೋಕದಲ್ಲಿ ಹೇಗೆ ಬದುಕಬೇಕು, ಲೋಕೋಪಕಾರ ಹೇಗೆ ಮಾಡಬೇಕು, ತಂದೆ ತಾಯಿಗಳನ್ನ ಹೇಗೆ ಗೌರವಿಸಬೇಕು, ಗುರುಗಳನ್ನ ಹೇಗೆ ಗೌರವಿಸಬೇಕು, ವಾದಿಗಳನ್ನ ಹೇಗೆ ನಿಗ್ರಹ ಮಾಡಬೇಕು. ಯಾವ ಕಾಲಕ್ಕೂ ಗುಂಡಾಗಿರಿ ಇಲ್ಲ, ಆದರೆ ಸೋಲು ಗಿರಿ ಬರಲೇಬೇಕು. ಇಂಥ ಒಂದು ವಿಚಿತ್ರವಾದ ಸಿದ್ಧಿ ಕೊಡತಕ್ಕಂಥ ಕೃತಿ ಮಧ್ವ ವಿಜಯ. ಇದನ್ನು ಓದಬೇಕಾದ್ರೆ ಪ್ರತಿ ಶ್ಲೋಕನೂ ಓದಿ, ಮೂಲ ಶ್ಲೋಕ ಓದಿ, ಅನುವಾದ ಓದಿ, ಮೂಲ ಶ್ಲೋಕ ಓದಿ, ಪ್ರತಿಪದನ ಓದಿ, ಪ್ರತಿಪದಾರ್ಥ ಓದಿ, ಹಾಗೆಲ್ಲ ಇಂಪ್ರೂವ್ ಮಾಡ್ಕೊತ ಹೋಗಿ. ಅಲ್ಲೇನು ಸ್ಟಡಿ ಮಾಡ್ತೀರಿ ಅದು ನಿಮಗೆ ಟ್ರೆಜರ್ ಫಾರ್ ಎವರ್. ಅದು ಇವತ್ತೇನು ಪ್ರಯತ್ನ ಪಟ್ಟಿರ್ತೀರಿ, ಜನ್ಮ ಜನ್ಮದ ಆಸ್ತಿ ಅದು. ಒಂದು ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣಾಯ ನಮಸ್ಕರೋಮಿ, ಅಷ್ಟನ್ವಯ ನಾರಾಯಣ ನಮಸ್ಕಾರವನ್ನು ಮಾಡ್ತೇನೆ. ನಾರಾಯಣ ಹೇಗಿದ್ದಾನೆ ಎಲ್ಲ ಹೇಳ್ತಾ ಹೋಗ್ತಾರೆ. ಈ ರೀತಿ ಹೇಳ್ತಾ ಹೋದ್ರೆ ಎಷ್ಟು ವಿಷಯ ಗೊತ್ತಾಗುತ್ತೆ ನಾರಾಯಣನ ಬಗ್ಗೆ, ಸಂಸ್ಕೃತದ ಬಗ್ಗೆ ಎಷ್ಟು ಗೊತ್ತಾಗುತ್ತೆ. ನಾರಾಯಣಾಯ ಅಂತ ಯಾತಕ್ಕೆ ಹೇಳಿದರು, ಅದು ಯಾವ ರೂಪ ಪಾರಂಭ, ಯಾವ ಪಾರಂಭ ಬಂತ ಅದಕ್ಕೆ, ನಮಸ್ಕಾರೋಮಿ ಅಂದ್ರೇನು. ಆ ರೀತಿ ಯೋಚನೆ ಮಾಡ್ತಾ ಹೋದ್ರೆ ಸುಮಧ್ವ ದಿವಸಕ್ಕೆ ಒಂದು ಶ್ಲೋಕ ಓದಿ ಸಾಕು, 1008 ಇದೆ. ಮೂರು ವರ್ಷಕ್ಕೆ ಸುಮಧ್ವದಲ್ಲಿ ಬಲ್ಲ ಇಡೀ ಸಂಸ್ಕೃತನೇ ಬಾಯಿ ಬಂದ್ಬಿಟ್ಟಿದೆ, ಅಷ್ಟು ಸಿದ್ಧಿ ಬರುತ್ತೆ. ಮೂರು ವರ್ಷಕ್ಕೆ ಸಂಸ್ಕೃತ ಒಂದೊಂದು ಶ್ಲೋಕ ಓದಿದ್ರೆ ಹೇಳ್ತಿರೋದು ನಾನು. ನಿಮ್ಗೆ ಕೆಪಾಸಿಟಿ ಸರಿಯಾಗಿತ್ತು ಅಂತ ಹೇಳಿದ್ರೆ ದಿವಸಕ್ಕೆ ಒಂದು ಸರ್ಗನೇ ಓದ್ಬೇಕಾದ್ರೆ 16 ದಿವಸಕ್ಕೆ ಸುಮಧ್ವ ವಿಜಯ ಕೈಲಿರುತ್ತೆ. 16 ದಿವಸಕ್ಕೆ ಅಷ್ಟು ಟೈಮ್ ಹಾಕ್ಬೇಕಷ್ಟೆ, ಟೈಮ್ ಹಾಕಬೇಕು, ಶ್ರದ್ಧೆ ಬೇಕು, ಸಿದ್ಧಿ ಬಂದೇ ಬರುತ್ತೆ. ಎಲ್ಲೆಲ್ಲೋ ಟೈಮ್ ಹಾಕ್ತೀರಿ, ಆ ಟೈಮಿನಲ್ಲಿ ಹಾಕಿ ನೋಡಿ. ಅವ ನಿಮಗೆ ಪೂರ್ತಿ ಓದೋದು ಬೇಡ, ಒಂದು 2 ಸರ್ಗ ಓದೋ ಹೊತ್ತಿಗೆ ನಾಳೆ ಹೊಸ ಡಿಫರೆಂಟ್ ಅಪ್ರೋಚ್ ಗೊತ್ತಾಗಿರುತ್ತಾಗ ಎಷ್ಟು ಚೇಂಜ್ ಆಗುತ್ತೆ ಮೈಂಡಿಗೆ ಎಂಬುದು ಅರ್ಥ ಆಗುತ್ತೆ. ಅದು ತಿಳ್ಕೊಂಡ್ರೆ ಮಧ್ವ ವಿಜಯದ ಮಹತ್ವ ಪೂರ್ತಿ ನಮಗೆ ಮನವರಿಕೆಯಾಗಿ ಯಾವುದಷ್ಟಿರೂ ಕನ್ಫ್ಯೂಷನ್ ಆಗೋದಿಲ್ಲ. ಇನ್ನು ಆರಂಭದಲ್ಲಿ ಸುಮ್ಮನೆ ಕಥೆ ಟೈಪ್ ಸುಮ್ಮನೆ ಮಧ್ವ ವಿಜಯ ಓದಿಬಿಡಿ, ಟ್ರಾನ್ಸ್ಲೇಷನ್ ಸುಮ್ಮನೆ ಕಥೆ ಟೈಪ್ ಓದಿ, ಆ ಮೂಲ ಓದಕ್ಕೆ ಭಾರಿ ಅನುಕೂಲ ಆಗುತ್ತೆ. ಅರ್ಥ ಆಗಿರುತ್ತಲ್ಲ, ಓ ಪದಕ್ಕೆ ಅರ್ಥ ಇರಬಹುದು ಅಂತ ಗೆಸ್ ಮಾಡ್ತೀರಾ, ಈ ಪದಕ್ಕೆ ಅರ್ಥ ಇರಬಹುದು ಅಂಬರೀಷ ಗೊತ್ತಾಗ್ತಾ ಹೋದಂತೆ ಒಳ್ಳೆ ಜ್ಞಾನ ವಿಕಾಸಕ್ಕೆ ಹಾದಿಯಾಗ. ಆದರೆ ಒಂದು ಸಂಕಲ್ಪ ಮಾಡೋದು, ದಿವಸಕ್ಕೆ ಒಂದು ಶ್ಲೋಕ ಆದರೂ ಓದ್ತೇನೆ, ಇನ್ನೂ ಹೆಚ್ಚಿತವೆ 10 ಶ್ಲೋಕ ಆದರೂ ಓದ್ತೇನೆ. ಆ ರೀತಿ ಸಂಕಲ್ಪ ಮಾಡಿದರೆ 10 ಓದಿದರೆ 1008 ಇದೆ ಮುಗಿದೋಯ್ತು, ಅಲ್ಲಿಗೆ 100 ದಿವಸದಲ್ಲಿ ಮುಗಿದೋಯ್ತು. ಸರಿಯಾಗಿ 100 ದಿವಸಕ್ಕೆ ಅಂದರೆ 3 ತಿಂಗಳಿಗೆ 1 ದ್ವಿಜ ಮುಗಿದೋಗ್ಬಿಡ. 10 ಶ್ಲೋಕ ಓದಿದೆ. ಮತ್ತು ಓದಬೇಕಾದ್ರೆ ಭಾರಿ ಖುಷಿಯಾಗುತ್ತೆ ನಿಮಗೆ, ಕೆಲವೆಲ್ಲ ಬೋರ್ ಅಂತ ಅನಿಸೋದಿಲ್ಲ, ಅಷ್ಟು ಒಳ್ಳೊಳ್ಳೆ ಶ್ಲೋಕಗಳಾದ ಇರೋ ಶ್ಲೋಕಗಳೆಲ್ಲ ಭಾರಿ ಒಳ್ಳೆ ಶ್ಲೋಕಗಳು. ಕೃಷ್ಣಾಂಘ್ರಿ ಪಂಕೇರುಹ ಭೃಂಗರಾಜ ಕೃಷ್ಣಾಮುಖಾಂಭೋರುಹ ಹಂಸರಾಜ ಪ್ರಜಾ ಸರೋಜಾವಲಿ ರಶ್ಮಿ ರಾಜ ಸಸೋದರೋ ರಾಜತ ವೀರರಾಜ. ಎಷ್ಟು ಪ್ರಾಸ ಇರುತ್ತೆ ಅಷ್ಟು ಅರ್ಥ ಇರುತ್ತೆ. ಆ ಶ್ಲೋಕ ಕೇಳಿದ ಮೇಲೆ ಮತ್ತೆ ಮತ್ತೆ ಓದಬೇಕು ಅನ್ಸುತ್ತೆ, ಹಾಗೆ ಇನ್ನೊಮ್ಮೆ ಓದಬೇಕು ಅನ್ಸುತ್ತೆ. ಹಂಸರಾಜ ವೀರರಾಜ ರಶ್ಮಿರಾಜ ಅಂತ ವರ್ಣನೆ ಮಾಡ್ತಾ ಅವ್ರ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಅವತಾರಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಇಡೀ ರಾಮಾಯಣದ ಕಥೆ ಗೊತ್ತಾಗುತ್ತೆ 17 ಶ್ಲೋಕದಲ್ಲಿ, ಇಡೀ ಮಹಾಭಾರತದ ಕಥೆ ಗೊತ್ತಾಗ 18 ಶ್ಲೋಕದೊಳಗೆ, ಆ ಕಾಲದ ಸ್ಥಿತಿ ಹೇಗಿತ್ತು ಅಂತ ತಿಳಿಸಿಕೊಡ್ತಾರೆ. ಇದರ ಅರ್ಥ ಮಾಡಿಕೊಂಡು ಮಧ್ವಿಜ ಓದ ಅಭ್ಯಾಸ ಮಾಡಿ, ಗೊತ್ತಾಗದಿಂದ ಕೇಳ್ಕೊಡಿ. ಇವತ್ತಂತೂ ಭಾರಿ ಸುಲಭ ಓದೋದು, ಇಂಟರ್ನೆಟ್ ಇದೆ, ನಿಮಗೆ ಡೌಟ್ ಬಂದರೆ ಕ್ಲಾರಿಫೈ ಮಾಡ್ಕೋಬಹುದು. ನಾವು 4-6 ದಿವಸ ಸರಿಯಾಗಿ ಕೇಳಿದ ಮೇಲೆ ಕೂಡ ನೀವೇ ಓದಬಹುದು, ಒಂದು ನಿಧಾನ ಅಪ್ಲೈ ಮಾಡ್ಕೋತಾ ಹೋಗು. 16 ಶ್ಲೋಕ ಗುರುಗಳ ಮುಖ ಅಂತ ಹೇಳ್ಕೊಂಬಿಡಿ, ಆಮೇಲೆ ಓದೋದು ಶುರು ಮಾಡಿ. ಡಿಫಿಕಲ್ಟಿ ಬಂದಾಗ ಕೇಳ್ಕೊಳ್ಳಿ, ಸುಲಭ ಓದಕ್ಕೆ ಬರ. ಒಟ್ಟು ನಿಮಗೆ ಮೈಂಡ್ ಇದಬೇಕು, ಓದಲೇಬೇಕು ಅನ್ನೋ ಹಠ ಬೇಕು, ಅದನ್ನು ಇಷ್ಟ ಮುಗಿಸ್ಲೇಬೇಕು ಅನ್ನೋ ಛಲ ಬೇಕು. ಅದಿತ್ತು ಅಂದರೆ ಗ್ಯಾರಂಟಿ ಸುಬುದ್ದವಿ ಓದಕ್ಕೆ ಬರುತ್ತೆ. ಅದು ಓದಿದ ಮೇಲೆ ಮಾತ್ರ ಈ ಕ್ರಿಟಿಕಲಿ ಬೇರೆ ಗ್ರಂಥ ಓದಿ ಏನು ತಪ್ಪಲ್ಲ. ಎಲ್ಲ ಮತ್ತು ಚರಿತ್ರೆ ಓದ್ತಾ ಬರೀ, ಬೌದ್ಧರ ಬಗ್ಗೆ ಓದಿ, ಜೈನರ ಬಗ್ಗೆ ಓದಿ, ಅವ್ರ ಪರಂಪರೆಯ ಬಗ್ಗೆ ಓದಿ, ನಮ್ಮ ಪರಂಪರೆ ಕಂಪೇರ್ ಮಾಡಿಕೊಳ್ಳಿ. ಆಮೇಲೆ ನಮ್ಮಲ್ಲಿ ಹೇಗಿದ್ದಾರೆ, ಒಬ್ಬರು ಮಧ್ವಾಚಾರ್ಯ ಎಕ್ಸೆಪ್ಷನ್ ಅಪ್ಪ ಇಲ್ಲ, ಜಯತೀರ್ಥರು ಎಂಥವ್ರು ಬಂದರು, ಆಮೇಲೆ ರಘುತ್ತಮರು ಎಂಥವ್ರು ಬಂದರು, ವ್ಯಾಸರಾಜರು ಹೇಗೆ, ವಾದಿರಾಜರು ಹೇಗೆ, ರಾಯರು ಹೇಗೆ, ಇದೆಲ್ಲ ನೋಡಿ. ಆಲ್ ಫಾಲೋವರ್ಸ್ ಆಫ್ ಮಧ್ವಾಚಾರ್ಯ, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಎಷ್ಟು ಗ್ರೇಟ್ ವ್ಯಕ್ತಿಗಳಿದ್ದಾರೆ ಅಂದರೆ, ಅವರನ್ನು ಬೇರೆ ಇತರ ಮತದವರು ಕೂಡ ನೆನಪಿರಲಿ, ಇತರ ಮತದವರು ಕೂಡ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಅದ್ವೈತಿಗಳು, ಅಷ್ಟೋ ಜನಗಳು ಕೂಡ ವಾದಿರಾಜ ಸ್ವಾಮಿಗಳಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತರಾಗಿಬಿಟ್ಟಿದ್ದಾರೆ. ಇದೇನು ತೋರಿಸುತ್ತೆ, ಇದು ಬೇರೆ ಮತದವರು ಕೂಡ ನಮ್ಮ ಮತದವರನ್ನು ಆಶ್ರಯಿಸಿ ಫಲ ಕಾಣ್ತಿದ್ದಾರೆ ಅಂದರೆ, ಈ ಫಲ ಕೊಡೋ ಶಕ್ತಿ ಇರೋ ಅವರಲ್ಲಿ ಜನ ಅವರಲ್ಲಿ ಆಗಿಲ್ಲ ಅಂತ ಅರ್ಥ ಆಯ್ತಾ ಇಲ್ಲ. ಈಗ ಹಿಂದೆ ಹೇಳಿದ್ದೆ ನಾನು, ಗದಗಿನಲ್ಲಿ ಲೆಕ್ಚರರ್ ಆಗಿದ್ದಾಗ ಹೊಸದಾಗಿ ಒಬ್ಬ ಲಿಂಗಾಯತ ಬಾಟ್ನಿ ಪ್ರೊಫೆಸರ್ ಆತ, ಪ್ರತಿ ವಾರ ಮಂತ್ರಾಲಯದಿಂದ ಪ್ರಸಾದ ಬರೋದು, ಪ್ರತಿ ವಾರ ಮಂತ್ರಾಲಯದಿಂದ ಒಂದು ಪ್ಯಾಕೆಟ್ ಬರ್ತಿತ್ತು. ನೋಡಿದೆ ಒಂದು ಸತ್ತು 2 ಸತ್ತು ಏನೋ ಅಂದ್ಕೊಂಡಿದ್ದೆ, ಪ್ರತಿ ವಾರ ಬರ್ತಿತ್ತು. ಕೇಳಿದೆ, ಏನು ವಿಷಯ, ನೀವು ನೋಡಿದರೆ ಲಿಂಗಾಯಿತರು, ಮಂತ್ರಾಲಯ ನೋಡಿದರೆ ನಮ್ಮದಿದು, ಹೇಗೆ ಪ್ರತಿ ವಾರ ಯಾತಕ್ಕೆ ಬರುತ್ತೆ ಅಂತ ಕೇಳಿ. ಇಲ್ಲ, ಸೇವೆ ಪ್ರತಿ ವಾರ ಸೇವೆ ಕಳಿಸ್ತೀನಿ ನಾನು, ಅದಕ್ಕೆ ಬರುತ್ತೆ ಅಂತ ಹೇಳಿದೆ. ಏನು ಸ್ಪೆಷಲ್ ಅಂಥ ಸೇವೆ ಏನು ಮಾಡ್ತಿದ್ದೀರಿ, ಏನಂತ ಮನಸ್ಸಿನಲ್ಲಿದೆ ಅಂತ ಕೇಳಿದೆ. ಅವ್ರು ಹೇಳಿದರು, ದೊಡ್ಡ ಬೈಕೆ ನನ್ನಲ್ಲಿದೆ, ಅದು ಸಿದ್ಧಿಯಾಗಬೇಕಾದ್ರೆ ರಾಯರೇ ಗತಿ ಅಂತ ಮಾಡ್ತಿದ್ದೇನೆ ಅಂತ ಹೇಳಿದರು. ಏನು ಬೈಕೆ ಅಂತ ಕೇಳಿದೆ. ನಮ್ಮ ಒಂದು ಲಿಂಗಾಯತ ಮಠಕ್ಕೆ ಉತ್ತರಾಧಿಕಾರಿನ ಅರಸ್ತಾ ಇದ್ದಾರೆ, ನಾನೊಬ್ಬ ಕ್ಯಾಂಡಿಡೇಟ್, ಅದಕ್ಕೆ ರಾಯರೇ ನನ್ನೇ ಸೆಲೆಕ್ಟ್ ಮಾಡಿ ಅಂತ ಇವ್ರು ಕೇಳಿದ್ರು. ರಾಯರು ಕೇಳ್ತಿದ್ದಾರೆ, ಏನು ಮಾಡ್ಬೇಕು, ಇವ್ರನ್ನಾರ ಕೇಳ್ತಾರಲ್ಲ. ಅಂದರೆ ರಾಯರಲ್ಲಿ ಈ ಥರ ಭಕ್ತಿ ಇದೆ, ಆ ಮತದಲ್ಲಿ ಅಲ್ಲಿ ಕೊಡ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಪ್ರೊಫೆಸರ್ ಹೇಳ ದಡ್ಡ ಅಂದರೆ ಪರವಾಗಿಲ್ಲ, ಪ್ರೊಫೆಸರ್ ಆಫ್ ಬಾಟ್ನಿ ಅಂತ ಕೇಳಿದರೆ ಎಷ್ಟು ವಂಡ್ರಸ್ ಆಗಿದೆ. ಇವತ್ತು ನಿಮ್ಮಂತ ನಮ್ಮಂತರ ಅಂತ ಇಲ್ಲ ಸರ್, ನಿಮ್ಮಂತಲ್ಲೇ ರಮತ್ತವರು ಅಂತ ಹೇಳ್ತಾರೆ. ನಿಮ್ಮಲ್ಲಿ ನಮ್ಮಂತ ಯಾರು ಅಂತವರಿಲ್ಲ, ರಾಯರೇ ಆ ಕೆಲಸ ಮಾಡಿಸ್ಬೇಕು ನನಗೆ, ಮುಗಿತಲ್ಲ ಆ ದಡ್ಡ ಆಗಿದೆ, ರಾಯರು ಬಿಡ್ಕೊಂಡ್ಬಿಟ್ರೆ ಮುಗಿತಲ್ಲ, ಆ ಪುಟ್ಯಾಗ ಗಂಟುಬಿಡ್ಬೇಕು ಹೋಗ್ಬಿಟ್ಟು ಮತ್ತೆ ಅದು ಗೊತ್ತಾಗುತ್ತೆ. ಯಾತಕ್ಕೆ ಹೇಳಿದೆ ಅಂದರೆ, ಮಧ್ವಮತದಲ್ಲಿ ಬಂದ ಕೃಷ್ಣದೇವರಾಜರಿಗೆ ರಾಜಗುರುಗಳು ವ್ಯಾಸರಾಜರು ನೆನ್ಪಿಟ್ಕೊಳ್ಳಿ. ನರಹರಿತೀರ್ಥರು 12 ವರ್ಷ ರಾಜ್ಯಭಾರ ಮಾಡ್ತಾರೆ. ಎಷ್ಟು ಜನ ಎಂಥ ಹರಿದಾಸರುಗಳು, ಒಬ್ಬೊಬ್ಬರು ಒಂದು ಮಾತು ಕೇಳಿದ್ರೆ ಚೇಂಜ್ ಆಗಿಬಿಡ್ಬೇಕಂತ ಮಾತಾಡಿದ ಹರಿದಾಸರುಗಳಿದ್ದ. ಈ ಒಂದು ಪ್ರೊಫೆಷನ್, ಒಂದು ಪರಂಪರೆ ಇದೆಯಲ್ಲ, ತೀರಾ ವಿಶಿಷ್ಟ, ಬೇರೆ ಯಾವ ಮತದಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಮ್ಮ ಜನಕ್ಕೆ ಅರ್ಥವಾದರೆ ಯಾಕೆ ಮತ್ತು ಸಿದ್ಧಾಂತ ಬಿಡ್ತಾರೆ ಹೇಳಿ, ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಅಷ್ಟೇ. ಇದೆಲ್ಲ ಮಾಡ್ತಿರೋದು ಯಾತಕ್ಕೆ ಅಂದರೆ, ಅಭಿರುಚಿ ಹುಟ್ಟಬೇಕು, ಎಲ್ಲೆಲ್ಲೋ ಹೋಗೋ ಪ್ರಸಂಗ ಬರಬಾರದು ಎಂಬ ದೃಷ್ಟಿಯಿಂದ ಮಾಡ್ತಿರೋದು, ಅದನ್ನು ಉಪಯೋಗ ಮಾಡ್ಕೋಬೇಕು. ಕೊನೆಗೆ ಮಧ್ವವಿಜಯದ ಒಟ್ಟು 16 ಸರ್ಗ, 1008 ಶ್ಲೋಕ, ಅಣುಮಧ್ವವಿಜಯ 32 ಶ್ಲೋಕದ ಸಮರಿ. ಅನಂತರ ಅದಕ್ಕೆ ಇವತ್ತು ಸಾಮಾನ್ಯ ನಾವು ಎಲ್ಲೇ ಆಗ್ತಿತ್ತು, ಪ್ರತಿ ಸತ್ಯ ಅಲ್ಲೇ ಆಗ್ತಿತ್ತು, ವಿಜಯಭಾರತಿ ಸ್ಕೂಲಲ್ಲಿ ಆಗ್ತಿತ್ತು. ಈ ಸತ್ಯ ಅನಿರೀಕ್ಷಿತವಾಗಿ ಶಿಫ್ಟ್ ಆಗೋ ಪ್ರಸಂಗ ಬಂತು ಜಾಗ. ಪೂಜೆ ಯಾಕಿರಬೇಕು ಅಂದರೆ, ನಾರಾಯಣಪಟ್ಟಿದ ಕೃತಿಗಳೇ ಅಣುಮಧ್ವವಿಜಯ ಅಂತೂ ಒಂದಿದೆ, ಅದಕ್ಕೆ ರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಬಹುಶಃ ನಮ್ಮಟ್ಟದಲ್ಲೇ ಆಗಲಿ ಅಂತ ರಾಯರು ಕಲಿಸಿರ್ಬೇಕು ಅಮ್ಮ. ಇವತ್ತು ದಿವಸ ಅಣುಮಧ್ವ ವಿಜಯಕ್ಕೆ ನಮ್ಮಲ್ಲೇ ಆಗಲಿ, ಮಧ್ವವಿಜಯ ರಾಕಂಡ್ರೆ ರಾಯರಿಗೆ ಭಾರಿ ಗೌರವ. ಅದರ ಮೇಲೆ ಅವರ ಸೋದರಡಿ ಎಂದು ಆನಂದ ತೀರ್ಥಾಚಾರ್ಯ ಪೂರ್ತಿ ವ್ಯಾಖ್ಯಾನ ಬರೆದು, ಮಧ್ವವಿಜಯ ವ್ಯಾಖ್ಯಾನ ಬರೆದಿದ್ದಾರೆ. ಅದು ಇವತ್ತು ಇಲ್ಲಿ ಬಂದಿದ್ದು ರಾಯರಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಗುಡುಗುಡ ಸ್ಥಳದಲ್ಲಿ ಹೇಳ್ತಾರೆ, ರಾಯರಿಗೆ ಪೀಠ ಯಾತಕ್ಕೆ ಸಿಕ್ತು ಗೊತ್ತಾ ಅಂತ ಹೇಳ್ತಾರೆ. ರಾಯರಿಗೆ ಪೀಠ ಯಾತಕ್ಕೆ ಸಿಕ್ತು ಅಂದ್ರೆ ಅಣುವಧ್ವಜಕ್ಕೆ ವ್ಯಾಖ್ಯಾನ ಬರೆದರು. ಅದನ್ನ ನೋಡಿ ಸರಸ್ವತಿ ದೇವಿ ಭಾರಿ ಖುಷಿಯಾಗಿ ಬಿಡ್ತಂತೆ. ಓ, ನಮ್ಮ ಯಜಮಾನರ ಕಥೆಗೆ ಅರ್ಥ ಬರ್ತಿದ್ದಾರೆ, ಅದು ಪೀಠದಲ್ಲಿ ಕುಡಿಸ್ಬೇಕು ಅಂತ ಕುಡಿಸಿಬಿಟ್ರಂತೆ. ಅಂದ್ರೆ ಅಣುವಧ್ವಜಯ ಕೇಳಿದ್ರೆ ಅಷ್ಟು ಸಿದ್ಧಿ ಬರುತ್ತೆ ಅಂತ ಅರ್ಥ. ನಮ್ಮ ಜನ ಗಾಬರಿಯಾಗಿ ಬಿಡಬಾರದು, ಸನ್ಯಾಸಿ ಮಾಡಿಬಿಟ್ರೆ ಕಷ್ಟ ನಮ್ಮನ್ನ ಅಂತೇಳಿ ಮೊದಲೇ ಓದೋದಿಲ್ಲ, ಇನ್ನೂ ಓದೋದು ಬಿಟ್ಟುಬಿಡಿದ್ವಿ. ಆಮೇಲೆ ಆಗಲ್ಲ, ಬೇಕಾದ ಪೀಠದಲ್ಲಿ ಕೊಡಿಸ್ತಾರೆ ಅಂತ ಪಾಡಿ ಎಲಿವೇಟ್ ಮಾಡ್ತಾರೆ. ಮುಂದಕ್ಕೆ ಹೋಗ್ಲಿಕ್ಕೆ ಋಣಬದ್ಧ ವಿಜಯ ಋಣಬದ್ಧ ವಿಜಯಗಳು ಒಳ್ಳೆ ಸಾಧನೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಇವತ್ತು ಪರಿಚಯ ಮಾಡಿಕೊಟ್ಟಿದೆ. ಟೈಮ್ ಕಡಿಮೆ ಇದೆ, ಒಂದು ಕಾಲು ಗಂಟೆಯಲ್ಲಿ ಪ್ರಶ್ನೋತ್ತರಗಳು ಯಾರು ಇದ್ರೆ ಕೇಳಿಬಿಡ್ಬೇಕು, ಯಾಕೆ ಆಮೇಲೆ ಇಲ್ಲೂ ಬೇರೆ ಕಡೆ ಕಾರ್ಯಕ್ರಮ ಇದೆ, ಇಲ್ಲೂ ಬೇರೆ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಇದು ಸಂಬಂಧಪಟ್ಟ ಪ್ರಶ್ನೆ ಕೇಳಿ, ಆದಷ್ಟು ಕೂಡ ನೇರವಾದ ಪ್ರಶ್ನೆಗಳ ಮೊದಲ ಆದ್ಯತೆ. ಅದು ಮುಗಿದ್ರೆ ಟೈಮ್ ಇದ್ರೆ ಬೇರೆ ಕೇಳ್ಬೋದು. ಮತ್ತು ಇದು ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಾಡ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಅದು ಕೊನೆಗೆ ಹೇಳ್ತಾರೆ, ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಮಣತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀವನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಈ ರೀತಿ ಆಚಾರ್ಯರು ಸ್ತೋತ್ರ ಮಾಡ್ತಾ ಮೂಲರೂಪ ಮೂರು ಅವತಾರಗಳು ಸ್ತೋತ್ರ ಮಾಡಿ, ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ ವರುಷುರಖಿರ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೇ. ಪುಷ್ಪವೃಷ್ಟಿ ಮಾಡಿದರಂತೆ, ಆ ಪುಷ್ಪಗಳ ರಾಶಿ ಬಿತ್ತು, ಆಚಾರ್ಯರಲ್ಲಿ ಅದೃಶ್ಯರಾಗಿಬಿಟ್ಟು. ಇದು ಆಚಾರ್ಯರು ನಿರ್ಗಮನ ಮಾಡಿದಂಥ ಪ್ರಸಂಗ. ಅದರೊಂದಿಗೆ ಮಧ್ಯವಿಜಯ ಮುಕ್ತಾಯವಾಗುತ್ತೆ. ಅವರ ಅವತಾರದ ಹಿನ್ನೆಲೆಯಿಂದ ಹಿಡಿದು ಅವತಾರದ ಅದೃಶ್ಯರಾಗುವವರಿಗೂ ಕೂಡ ಸಮಗ್ರ ಮಾಹಿತಿವರಿಗೂ ಕೂಡ ಸಮಗ್ರ ಮಾಹಿತಿ ಕೊಡೋದಕ್ಕೆ ಅತಿ ಕೊಡೋದಕ್ಕೆ ಮಹತ್ವ ಬಂದಿದೆ. ಈಗ ಪ್ರಶ್ನೆಗಳನ್ನ ಕೇಳೋರ್ಕೆ ಮೊದಲು ನೇರ ಸಂಬಂಧಪಟ್ಟ ಪ್ರಶ್ನೆ ಆಗ್ಬೇಕು. ಪ್ರಶ್ನೆ ಆಗ್ಬೇಕು ಮೊದಲು ಡೈರೆಕ್ಟ್ ಸಂಬಂಧಪಟ್ಟಿದ್ಕೆ ಮುಂದಿನ ವರ್ಕ್ಶಾಪ್ ಡಿಸೆಂಬರ್ ಹಾಗೂ ಡಿಸೆಂಬರ್ 13ನ ವರ್ಕ್ಶಾಪ್ ಡಿಸೆಂಬರ್ 13ನೇ ತಾರೀಕು ಡಿಸೆಂಬರ್ 13